ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ಒಂದು ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆಗಳನ್ನು. ಕಳೆದ ಒಂದು ವಾರಗಳಲ್ಲಿ ನಾವು ಏನಪ್ಪ ಮಾಡಿದ್ರಿ ಅಂತಂದರೆ, ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ ಅದ್ರಲ್ಲಿ ನೋಡ್ಬೇಕಾದ್ರೆ ಏನ್ರಿ ಪವಿತ್ರಾತ್ಮನ ಒಂದು ಸಾಕ್ಷಿ 9ನೇ ಅಧ್ಯಾಯದಲ್ಲಿ ನಾವು ನೋಡಿ ಓದ್ತಾ ಬಂದಿದ್ದೀವಿ. ಪೇಜ್ ನಂಬರ್ 218 ಇಂಗ್ಲೀಷಲ್ಲಿ ಅಲ್ಲಿವರೆಗೂ ನಾವು ಏನು ಮಾಡಿದ್ರಿ ಓದಿದ್ರೆ, ಕನ್ನಡದಲ್ಲಿ ಪೇಜ್ ನಂಬರ್ 134ವರೆಗೂ ಓದಿದರೆ ಇಲ್ಲ ಮುಂದಕ್ಕೆ ನಾವು ಕಂಟಿನ್ಯೂ ಮಾಡೋಣ. ಅಯ್ಯ ಯಾರ್ಯಾರೆಲ್ಲ ಸಹೋದರ ಸಹೋದರಿಗಳು ಓದಬೇಕು ಅಂತ ಇದ್ದೀರೋ ದಯವಿಟ್ಟು ತಮ್ಮ ಕೈಗಳನ್ನ ಎತ್ತಿದ್ರೆ ಎಲ್ಲರಿಗೂ ಅವಕಾಶ ಕೊಡೋಕ್ಕೆ ಏನಾಗ್ತದೆ ಅನುಕೂಲ ಆಗ್ತದೆ. ಸೊ ಸಹೋದರ ಸಹೋದರಿಗಳೆಲ್ಲರೂ ಬುಕ್ಗಳನ್ನ ರೆಡಿ ಇಟ್ಕೊಬೇಕಾಗಿ ಕೇಳ್ಕೊತೀನಿ. ಪೇಜ್ ನಂಬರ್ 218 ಅಂತ ಓದೋಣ.
ಈ ಪ್ರತೀಕ್ಷಿತ ಪ್ರಯೋಜನಗಳು ಮತ್ತು ಲೋಕಕ್ಕೆ ಒದಗಲಿರುವ ಆಶೀರ್ವಾದಗಳು ಮಹಿಮೆಯುಳ್ಳವುಗಳಾಗಿದ್ದು, ಇವುಗಳು ದೇವಜನರು ಈ ಹಿಂದೆ ಕಂಡುಕೊಂಡ ಯಾವುದೇ ಸಂಗತಿಗಳಿಗಿಂತ ಹೆಚ್ಚು ಸಂತೋಷದಾಯಕವಾದವುಗಳಾಗಿವೆ. ಪರಂತು ಕರ್ತನ ಶತ್ರುಗಳಿಗೆ ಅಥವಾ ಪವಿತ್ರಾತ್ಮನನ್ನು ಸ್ವೀಕರಿಸುವ ಮತ್ತು ಅವರಿಂದ ತುಂಬಿದವರಾಗುವ ಅವಕಾಶ ದೊರೆತಾಗ ಅದನ್ನು ನಿರಾಕರಿಸಿದವರಿಗೆ ಯಾವುದೇ ಸಾಂತ್ವನಗಳನ್ನು ನೀಡುವುದಿಲ್ಲ. ಎಲ್ಲಾ ಮನುಷ್ಯರ ಮೇಲೆ ಆತ್ಮವು ಸುರಿಸಲ್ಪಡುವುದು, ಆದರೆ ಅದರಲ್ಲಿ ಸಂತೋಷ ಪಡುವವರು ಅದರ ವಿವಿಧ ಪ್ರಯೋಜನಗಳನ್ನು ಪಡೆಕೊಂಡು ಅದರಿಂದ ಲಾಭ ಹೊಂದಿಕೊಳ್ಳುವುದು ಅಗತ್ಯವಾಗಿದೆ. ಹೀಗೆ ಪವಿತ್ರಾತ್ಮನ ಆಶ್ರಯಕ್ಕೆ ಬಂದು ಅದರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಈ ಸುವಾರ್ಥ ಯುಗದ ನಂಬಿಗಸ್ತರಿಗೆ ಇದರ ಅನುಕೂಲತೆಗಳನ್ನು ಉಪಯೋಗಿಸುವುದು ಅಗತ್ಯವಾಗಿದ್ದು, ಹಾಗೆಯೇ ಅಂದರೆ ಅವರು ತಮ್ಮನ್ನು ಪ್ರತಿಷ್ಠಿಸಿಕೊಂಡು ಸತ್ಯದ ಫಲಗಳನ್ನು ಸೇವಿಸಬೇಕಾಗಿದೆ ಮತ್ತು ಈ ಮೂಲಕ ಸತ್ಯದ ಆತ್ಮನನ್ನು ಹೊಂದಿಕೊಳ್ಳಬೇಕಾಗಿದೆ. ಮಹಾಪ್ರವಾದಿ ಜೀವದಾಯಕನು, ಮೆಲ್ಕಿಜೇದಕನ ತರಹದ ಮಹಾಯಾಜಕನು, ಕ್ರಿಸ್ತನು ದೇಹ ಮತ್ತು ಶಿರಸ್ಸು ಪೂರ್ತಿಯಾಗಿ ಸಂಪೂರ್ಣನು ಮುಂದೆ ನಿಂತು ಈ ಲೋಕವನ್ನು ಆಶೀರ್ವದಿಸುವಾಗ ಆ ಪ್ರವಾದಿಯ ಮಾತನ್ನು ಕೇಳಿಸಿಕೊಂಡು ಅವುಗಳಿಗೆ ವಿಧೇಯರಾಗುವವರೆಲ್ಲರೂ ತಮ್ಮ ಈ ವಿಧೇಯತೆಯ ದೆಸೆಯಿಂದ ನಿತ್ಯ ಜೀವದ ಆಶೀರ್ವಾದ ಹೊಂದುವರು. ಅದೇ ಸಮಯದಲ್ಲಿ ಆತನನ್ನು ಕೇಳಲು ನಿರಾಕರಿಸುವವರೆಲ್ಲರೂ ಎರಡನೆಯ ಮರಣವನ್ನು ಹೊಂದಿಕೊಳ್ಳುವರು ಎಂಬರ್ಥ. ಯಾಕೆಂದರೆ ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನೂ ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂದು ಬರೆದಿದೆ ಅಪೊಸ್ತಲ ಕೃತ್ಯಗಳು 3:23.
ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ಏನಪ್ಪ ಅಂತಂದರೆ, ದೇವರು ಪವಿತ್ರ ಆತ್ಮನ ಏನು ಮಾಡ್ತಾರೆ ಎಲ್ಲರಿಗೂ ಕೊಡ್ತಾರೆ ಅಂದ್ರ, ಆದರೆ ಅದರಿಂದ ಲಾಭ ಯಾರಿಗಪ್ಪ ಅಂದ ಪ್ರಯೋಜನ ಯಾರಿಗಪ್ಪ ಅಂತಂದರೆ, ಯಾರು ಅದನ್ನು ಉಪಯೋಗಿಸ್ಕೊಂತಾರೋ ಅದನ್ನು ವಿಧೇಯತೆಯಿಂದ ನಡ್ಕೊಂತಾರೋ ಅವ್ರಿಗೇನಾಗತ್ತದು ಪವಿತ್ರಾತ್ಮನ ಒಂದು ಫಲಗಳೇನಾಗೋದು ಪ್ರಯೋಜನ ಆಗೋದು. ಅವರನ್ನು ಉಪಯೋಗಿಸ್ಕೊಳಿಲ್ಲ ಅಂತ ತಿಳ್ಕೊಂಡ್ರೆ ಅದು ಅವ್ರು ಖಂಡಿತವಾಗಿ ಏನಾಗೋದಿಲ್ಲ, ಸ್ವಲ್ಪ ಕೂಡ ಅವ್ರಿಗೆ ಪ್ರಯೋಜನ ಆಗೋದೇ ಇಲ್ಲ ಅಲ್ವರ. ಅದಕ್ಕೆ ಹೇಳ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ ನೋಡ್ಬೇಕ್ರೆ ಪ್ರತಿಯೊಬ್ಬ ಮನುಷ್ಯರ ಮೇಲೆ ದೇವರೇ ಮಾಡ್ತಾರೆ ತನ್ನ ಪವಿತ್ರ ಆತ್ಮನ ಸೂರಿಸ್ತಾರೆ ಅಂತ ನೋಡ್ತೀವಿ ಅಲ್ವರ. ಯಾರ ಮೇಲೆ ಸೂರಿಸ್ತಾರೆ, ಒಳ್ಳೆಯವ್ರ ಮೇಲೋ ಕೆಟ್ಟವ್ರ ಮೇಲೋ ಪುನರ್ತನಕ್ಕೆ ಬರೋಂಥ ಪ್ರತಿಯೊಬ್ಬ ಮನುಷ್ಯರ ಮೇಲೆ ಮಾಡ್ತಾರೆ ಪವಿತ್ರ ಆತ್ಮನ ಸೂರಿಸ್ತಾರೆ. ಆದರೆ ಅದರಿಂದ ಅವ್ರಿಗೆ ಪ್ರಯೋಜನ ಆಗ್ತದಾ, ಅದರಿಂದ ಅವ್ರಿಗೆ ಲಾಭ ಆಗ್ತದಾ ಅಂತಂದರೆ ಲಾಭ ಆಗ್ತಾರೆ ಪ್ರಯೋಜನ ಆಗ್ತಾರೆ. ಆದರೆ ಅವರೇನಪ್ಪ ಮಾಡಬೇಕು ಅಂತಂದರೆ ಆ ಲಾಭನ ಹೊಂದ್ಕೊಬೇಕಂದ್ರೆ ಅದರ ತಕ್ಕಂತೆ ವಿಧೇಯನಾಗಿ ಏನು ಮಾಡಬೇಕು ನಡಿಬೇಕು ಅಲ್ವರ. ದೇವರು ಒಂದು ಗೈಡೆನ್ಸ್ ಬೇಕಾರ ದೇವರ ವಾಕ್ಯಕ್ಕೆ ವಿಧೇಯನಾಗಿ ದೇವರ ಒಂದು ಮಾರ್ಗದಲ್ಲಿ ಮಾಡಬೇಕವರು ಅವರು ನಡೆಯೋರಾಗಿರ್ಬೇಕು ಅಲ್ವರ. ಸೊ ದೇವರು ಪವಿತ್ರಾತ್ಮ ಕೊಡ್ತಾರೆ, ಬಲ ಕೊಡ್ತಾರೆ, ಕೃಪೆ ಕೊಡ್ತಾರೆ, ಆದರೆ ಅದ್ರ ಪಕ್ಕ ನಡೆಯಕ್ಕೆ ಇಷ್ಟ ಇಲ್ಲ ಅಂತಂದರೆ ದೇವರು ಏನು ಮಾಡ್ತಾರೆ, ದೇವರು ಒಂದು ಲಿಮಿಟ್ವರೆಗೂ ಏನು ಮಾಡ್ತಾರೆ ನೋಡ್ತಾರೆ. ಅದರ ಆಮೇಲೆ ಏನು ಮಾಡ್ತಾರೆ ಅಂತಂದರೆ ದೇವರು ಕೊಟ್ಟಿರೋಂಥ ಕೃಪೆ, ದೇವರು ಕೊಟ್ಟಿರೋಂಥ ದಯೆನ ಏನು ಮಾಡ್ತಾರೆ ದೇವರು ತೆಗೆದು ಬಿಡ್ತಾರೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ರಾಜನಾಗಿರೋಂಥ ಸೌಲ್ಗೆ ಏನಪ್ಪ ಮಾಡಿದ್ರು, ದೇವರು ತನ್ನ ಪವಿತ್ರಾತ್ಮನ ಏನು ಮಾಡಿದ್ರು ಅವರಿಗೆ ದಯಪಾಲಿಸಿದರು. ಆ ಪವಿತ್ರಾತ್ಮನ ದೇವರು ದಯಪಾಲಿಸ್ಬೇಕಾದ್ರೆ ದೇವರಿಗೆ ಅವನ ಪ್ರವಾದನೆ ನುಡಿತಾ ಇದ್ದ, ಯುದ್ಧಗಳಿಗೆ ಹೋಗ್ತಾ ಇದ್ದ, ಯುದ್ಧದಲ್ಲೇ ಜಯಿಸ್ತಾ ಇದ್ದ, ಎಲ್ಲ ಶತ್ರುಗಳನ್ನ ಸೋಲಿಸ್ತಾ ಇದ್ದ. ಅದರ ದೇವರು ಯಾವ ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ದೇವರು ಗೈಡೆನ್ಸ್ ಕೇಳ್ತಾರ, ದೇವತ ಅಂತ ಮಾತಾಡ್ತಾ ಇದ್ರು. ಸೊ ಈ ರೀತಿ ಎಲ್ಲ ಕೆಲಸಗಳು ನಡೆದಿದ್ದು. ಆದರೆ ಯಾವಾಗ ಅವನು ಮನಸ್ಸಲ್ಲಿ ತಾನೇ ಗ್ರೇಟೋ, ತಂದೆ ಎಲ್ಲ ತನ್ನಿಂದಾನೇ ಎಲ್ಲ ಅಂತ ತಿಳ್ಕೊಂಡು ಏನ್ರಿ ದೇವರ ವಾಕ್ಯನ ದೇವರ ಮಾತುಗಳನ್ನ ಅಲಕ್ಷ್ಯ ಮಾಡೋಕ್ಕೆ ಶುರು ಮಾಡಿದ್ನ, ಅವಾಗ ಏನಾಯ್ತು ಅಂದರೆ ದೇವರು ಅವನಿಂದ ಪವಿತ್ರಾತ್ಮನ ತೆಗೆದುಬಿಟ್ರು ಅಂತ ನೋಡ್ತೀರಿ. ಪವಿತ್ರಾತ್ಮನ ತೆಗೆದುಬಿಟ್ರು ಅಂದ ಏನರ್ಥ, ದೇವರು ಅವನಲ್ಲಿ ಪವಿತ್ರಾತ್ಮ ತೆಗೆದಿಕ್ಕಿಂತ ಏನ್ರಿ ದುಷ್ಟ ಆತ್ಮ ಅವನಲ್ಲಿ ಏನಾಯ್ತು ಅಲ್ಲಿ ಬಂದು ಸೇರ್ಕೊಂತ ಅಲ್ವರ. ಯಾವಾಗ ದುಷ್ಟ ಆತ್ಮ ಬಂದು ಸೇರ್ಕೊಂತ ಅವನೇನಂತಂದ್ರೆ ಎಷ್ಟು ಅವಿಧೇಯನಾಗಿ ನಡೀತಾ ಇದ್ನೋ ಅಷ್ಟೇ ಏನಾಯ್ತು, ಕೆಟ್ಟತನಕ್ಕೆ ಹತ್ತಿರಕ್ಕೆ ಹೋಗ್ತಾ ಇದ್ದ ಅಲ್ವರ. ಸೊ ನೋಡ್ಬೇಕ್ರೆ ಇದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗೋದು, ದೇವ್ರ ರಾಜ್ಯದಲ್ಲಿ ಆಗೋದು ಅಲ್ವರ. ನೋಡ್ಬೇಕ್ರೆ ಅದಕ್ಕೆ ನಾವು ಏಷ್ಯಾದಲ್ಲಿ 35:8 ಓದ್ರಿ ಯಾರಾದ್ರು, ಏಷ್ಯಾ 35:8 ಓದ್ರಿ ಬೈಬಲಲ್ಲಿ ಯಾರು ತೆಗ್ದಿ, ಐಜಿಯಾ 35:8.
ಅಲ್ಲಿ ರಾಜಮಾರ್ಗವಿರುವುದು ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು.
ನೋಡ್ರ ಅದು ಪರಿಶುದ್ಧ ಮಾರ್ಗ ಅಂತಾರೆ. ರಾಜ್ಯ ಮಾರ್ಗಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಒಂದು ಪರಿಶುದ್ಧ ಮಾರ್ಗ ಅಂತೆ. ಆಮೇಲೆ
ಯಾವ ಅಶುದ್ಧನು ಅಲ್ಲಿ ನಡೆಯನು?
ಯಾವ ಅಶುದ್ಧನು ಅಲ್ಲಿ ನಡೆಯನು, ನಡೆಯಕ್ಕೆ ಸಾಧ್ಯ ಇಲ್ಲ ರೀ. ಅವನು ಅಶುದ್ಧನಾಗೇ ಇರ್ತಾನೆ, ಅವನು ಅಶುದ್ಧನಾಗೇ ಇರಬೇಕು ಅಂತ ಮನಸ್ಸು ಡಿಸೈಡ್ ಮಾಡ್ದ ಅವಾಗ ಅಲ್ಲಿ ಅವ್ನು ನಡೆಯೋದಕ್ಕೆ ಏನಾಗಲ್ಲ ಅವನಿಗೆ, ಅವ್ನಿಗೆ ಆಗಲ್ಲ ರೀ. ಅಲ್ವರ ದೇವ್ ಕೃಪೆ ಕೊಡ್ತಾರೆ, ದೇವ ಕೊಡ್ತಾರೆ ನಡೆಯಪ್ಪ ಅಂತ ಹೇಳ್ತಾರೆ, ಆದರೆ ಅವನಿಗೆ ನಡೆಯಕ್ಕೆ ಏನಿರಲ್ಲ, ಮನ್ಸಿಲ್ಲ ಅಂತಾನೆ. ಏನು ಪ್ರಯೋಜನ, ದೇವ್ರ ಕಿವಿ ಹಿಡಿದು ಹೇಳಿತಾರ ಬಲವಂತ ಮಾಡ್ತಾರೆ ಅಂದ್ರೆ ಇಲ್ಲ ರೀ. ಅದರ ದೇವ್ರು ಏನು ಮಾಡ್ತಾರೆ ಅವನಿಗೆ 100 ವರ್ಷ ಏನು ಮಾಡ್ತಾರೆ ಮಿನಿಮಮ್ ಟೈಮ್ ಕೊಡ್ತಾರೆ, 100 ವರ್ಷ. 100 ವರ್ಷದಲ್ಲೇ ಬದಲಾವಣೆ ಆಗ್ದಿರ ಅಂತ ಮನುಷ್ಯ, ಇನ್ನು ಯಾವಾಗ ಬದಲಾವಣೆಗೆ ಆಗ್ತಾರ ಅಂದರೆ ಖಂಡಿತವಾಗ ಬದಲಾವಣೆಗೆ ಆಗಲ್ಲ ರೀ. ಅದಕ್ಕೆ ಅವ್ನು ಮಾಡ್ತಾರೆ ಅವನ್ನ ಕಟ್ ಆಫ್ ಮಾಡಾಕ್ತಾರೆ ಅಂತಂದ್ರೆ. ಕರ್ತನಲ್ಲಿ ಪ್ರೀತಿ ಅನ್ಸಲೇ ಇದೇ ರೀತಿ ಸುವಾರ್ತೆ ಆಗುದಿಲ್ಲಂತ ದೇವ್ರ ಮಕ್ಕಳಾಗಿರೋ ನಮಗೆ ಏನ್ರಿ, ಅದು ಕೂಡ ಏನ್ ಮಾಡ್ತಾರೆ ಅನ್ವಯಿಸ್ತದೆ. ದೇವ್ರು ನಮಗೆ ಪವಿತ್ರಾತ್ಮ ಕೊಟ್ಟಿರ್ತಾರೆ ಅದರ, ಆದರೆ ಇದು ಪವಿತ್ರಾತ್ಮ ಎಲ್ಲರೂ ಕೊಟ್ಟಾರೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಪ್ರಯೋಜನ ಆಗ್ತದೆ ಅಂದರೆ ಪ್ರಯೋಜನ ಆಗ್ತದೆ. ಎಷ್ಟು ಮಾತ್ರಕ್ಕೆ ನಾವು ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ದೇವರಿಗೆ ಮುಖ್ಯತ್ವ ಕೊಡ್ತೀವಿ ನಮ್ಮ ಜೀವಿತದಲ್ಲಿ, ಅಷ್ಟು ಮಾತ್ರ ನಮ್ಗೆ ಏನಾಗೋದು, ಪವಿತ್ರಾತ್ಮ ನಮ್ಮಲ್ಲಿ ಏನ್ರಿ ಕೆಲಸ ಮಾಡೋದು ನಮಗೆ ಪ್ರಯೋಜನ ಆಗೋದು. ಆದರೆ ಇಲ್ಲ ಅಂತಂದರೆ ನಮಗೆ ಅದು ಪ್ರಯೋಜನವೇ ಆಗಲ್ಲ, ನಾವು ದೇವ್ರ ವಾಕ್ಯಕ್ಕೆ ವಿಧೇಯನಾಗಲ್ಲ ಅದರ, ದೇವರೊಂದು ಸೋದರ ಸೋದರಿಗಳ ಅನ್ಯತೆಯಲ್ಲಿ ಸೇರ್ಕೊಳಲ್ಲ ಅಲ್ವರ, ಏನು ಪ್ರೀತಿಯಲ್ಲಿ ನಾವು ಇರೋದಿಲ್ಲ, ಐಕ್ಯದಲ್ಲಿ ಇರೋದಿಲ್ಲ ಅಂತ ನಾವು ಯಾವಾಗ ಮನಸ್ಸಲ್ಲಿ ಡಿಸೈಡ್ ಮಾಡ್ತಿರೋ ಆವಾಗ ಏನಪ್ಪಾ ಮಾಡ್ದಂಗೆ ಅಂತಂದರೆ ನಾವೇ ದೇವರಿಂದ ಏನು ಮಾಡೋಂಗೆ ದೂರ ಬಿಟ್ಟು ಹೋದಂತೆ ಲೆಕ್ಕ. ಅದರ ನಾವೇನು ಮಾಡ್ತೇವೆ ದೇವರಿಂದ ಸ್ಲೋ ಆಗಿ ಡಿಟ್ಯಾಚ್ ಆಗ್ತಾ ಇದ್ದೀನಿ ಅಂತ ಅರ್ಥ. ದೇವರಿಂದ ಏನು ಮಾಡ್ತೇವೆ ಅನ್ನೋ ದೂರ ಹೋಗ್ತೇನೆ. ನಾವು ಯಾವಾಗ ದೇವರಿಂದ ದೂರ ಹೋಗೋದಕ್ಕೆ ನಾವು ಶುರು ಮಾಡ್ತಿರೋ ಆವಾಗ ಏನಾಗ್ತದೆ, ಸ್ಲೋ ಆಗಿ ಅಶುದ್ಧಾತ್ಮ ಏನಾಗ್ತದೆ ನಮ್ಮಲ್ಲಿ ಅವಕಾಶಗಳು ಬರ್ತದೆ. ಅವಾಗ ಏನಾಗ್ತದೆ ಅಂದರೆ ಲೋಕದಲ್ಲಿ ಮುಳುಗಿದ್ದು ಲೋಕದ ಆತ್ಮಲ್ಲಿ ಸಂಪೂರ್ಣವಾಗಿ ನಮ್ಮ ಏನಿರ್ತಾರೆ ನಮ್ಮ ಇರ್ತಾರೆ ಅಲ್ವ. ಅವಾಗ ನೋಡ್ಬೇಕಾದ್ರೆ ಏನಾಗ್ತದೆ ದೇವರು ಈ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಏನು ಹೇಳ್ತಾರೋ ಇದು ನಮ್ಮಲ್ಲಿ ಬೆಳೆದಿಕ್ಕೆ ಸಾಧ್ಯವಾಗೋದಿಲ್ಲ ಅಂದ್ರೆ ಏನಂತಂದರೆ ಲವ್ ಜಾಯ್ ಪೀಸ್ ಲಾಂಗ್ ಸಫರಿಂಗ್ ಫೇತ್ ಮೀಕ್ನೆಸ್ ಟೆಂಪರೆನ್ಸ್ ಅದರ ಇವೆಲ್ಲ ಗುಣಗಳು ನಮ್ಮಲ್ಲಿ ಬೆಳೆದಿಕ್ಕೆ ಆಸ್ಪದನೆ ಆಗಲ್ಲ. ಅವಾಗ ಏನಾಗ್ತದೆ ಇದಕ್ಕೆ ಆಪೋಸಿಟ್ ಆಗಿರೋಂಥ ದ್ವೇಷ ಹೊಟ್ಟೆಕಿಚ್ಚು ಹಗೆತನ ಅಲ್ವರ ಏನ್ರಿ ಪಕ್ಷಭೇದ ಮತ್ಸರ ಇವೆಲ್ಲ ಗುಣಗಳೇನಾಗ್ತದೆ ಅಲ್ಲಿ ಅದರ ದುಂಡೌತನ ಏನ್ರಿ ಇವೆಲ್ಲ ಗುಣಗಳು ನಮ್ಮಲ್ಲಿ ಬೆಳಕ್ಕೆ ಶುರು ಆಗ್ತದೆ. ಆವಾಗ ಏನಪ್ಪ ಲಕ್ಷಣಗಳು ಅಂತಂದರೆ ಈ ಥರ ನಮ್ಮಲ್ಲಿ ಏನೋ ಇತ್ತು ಅಂದರೆ ಸ್ವಲ್ಪ 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 ಕ್ಯಾರೆಕ್ಟರ್ಗಳು ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ಏನ್ರಿ ವಿ ಆರ್ ಡಿಗ್ರೇಡಿಂಗ್ ನಮ್ಗೆ ಅನ್ಸ್ಬೋದು. ಅಲ್ಲ ನಾವು ಕರೆಕ್ಟಾಗಿದ್ದೀನಿ ದೇವ್ರಲ್ಲಿ ನಾನು ಕರೆಕ್ಟಾಗಿದ್ದೀನಿ ಅಂತಂದ್ರೆ ಆದರೆ ನಿಜವಾಗ್ಲೂ ಅದು ದೇವ್ರ ಎಣಿಕೆಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನೋಡಿ ಸತ್ಯವೇದ ಒಂದು ಮಾತು ಹೇಳ್ತಾರೆ, ಒಂದು ವಾಕ್ಯ ಹೇಳ್ತಾರೆ ನಮ್ಮ ಸಹೋದರು ಓದ ನೋಡಿದ್ದೀನಿ ಅಪೊಸ್ತಲ ಕೃತ್ಯಗಳು 3:23 ಓದಿ, ಅಪೊಸ್ತಲ ಕೃತ್ಯಗಳಲ್ಲಿ 3:23 ಓದ್ರಿ ಯಾರಾದ್ರೂ ಬ್ರದರ್ ಸಿಸ್ಟರ್ಸ್.
ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಸಂಪೂರ್ಣವಾಗಿ ನಾಶವಾಗುನು ಎಂಬುದೇ.
ನೋಡ್ರ ಆ ಪ್ರವಾದಿಯ ಮಾತನ್ನು ಕೇಳಿದಂಥ ಪ್ರತಿಯೊಬ್ಬ ಮನುಷ್ಯನು ಸಂಪೂರ್ಣವಾಗಿ ನಾಶವಾಗ್ತಾನೆ ಅಲ್ಲ. ಪ್ರತಿಯೊಬ್ಬ ಮನುಷ್ಯ ಯಾವುದೇ ಇರಲಿ ರೀ ಆ ಮನುಷ್ಯ ಅದರ ಆ ಮನುಷ್ಯನ ದೇವ್ರು ಏನು ಮಾಡ್ತಾರೆ ಕಟ್ ಆಫ್ ಏನು ಮಾಡ್ತಾರೆ ಮಾಡ್ತಾರೆ ಅದರ. ಅದಕ್ಕೆ ಅದು ಪರಿಶುದ್ಧ ಮಾರ್ಗ ಅಂತ ಎಣಿಸಲ್ಪಡುವುದು. ಯಾವುದೇ ಅಶುದ್ಧನು ಹಾದು ಹೋಗನು ಅಂತ ಏಷ್ಯಾ 35:8 ಹೇಳ್ತಾರೆ. ಹಾದು ಹೋಗನು ನಿಮ್ಮನಿಗೂ ಅವನ ಎಂಟ್ರಿ ಆಗ್ತಾನೆ, ನಡೆಯಕ್ಕೆ ಆರಂಭ ಮಾಡ್ತಾನೆ, ಆದರೆ ಅದನ್ನು ಕಂಪ್ಲೀಟಾಗಿ ಕ್ರಾಸ್ ಓವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಇವಾಗ ಇಕ್ಕಟ್ಟದ ಮಾರ್ಗದಲ್ಲಿ ಎಷ್ಟೋ ಜನ ಕಾನ್ಸಿಕ್ರೇಷನ್ ಮಾಡ್ಕೊತಾರೆ, ಕಾನ್ಸಿಕ್ರೇಷನ್ ಮಾಡಿದ್ರೆ ಎಲ್ಲರೂ ಪ್ರೈಸ್ ಗೆಲ್ತಾರ, ಎಲ್ಲರೂ ಪ್ರೈಸ್ ಗೆಲ್ಲಬೇಕು ಅಂದ್ಬಿಟ್ಟು ಯಾರು ಸಿತ್ತ, ದೇವ್ರು ಸಿತ್ತ. ಆದರೆ ಇವ್ರಿಗಿರ್ಬೇಕಲ್ಲ ಮನಸ್ಸು ಅದರ, ಕಾನ್ಸಿಕ್ರೇಷನ್ ಮಾಡಿದಾಗ ಮನಸ್ಸಿರ್ಬೇಕಲ್ಲ, ಅವ್ನು ಕ್ರೀಟ ಗೆಲ್ಬೇಕು ಕ್ರೀಟ ಗೆಲ್ತಾರೆ ಓದಬೇಕು ಅಂತ ಮನಸ್ಸಿರ್ಬೇಕಲ್ವ. ಯಾವಾಗ ಆ ಮನಸ್ಸಿಲ್ವೋ ಅವಾಗ ಏನಾಗ್ತದೆ ಅಂತಂದರೆ ಅವರು ಆ ಇಕ್ಕಟ್ಟದ ಮಾರ್ಗನ ದಾಟಿ ಹೋಗೋದಕ್ಕೆ ಆಗೋದಿಲ್ಲ. ಸೆಂಟ್ರಲೇ ದೇ ಶುಡ್ ಬಿ ಕಟ್ ಆಫ್, ಕಡ್ದಾಗ್ತಾರೆ ದೇವರವ್ರನ್ನ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ ಇಂಥವರೆಲ್ಲ ಎಲ್ಗಪ್ಪ ಹೋಗ್ತಾರೆ ಅಂದರೆ ಸೆಕೆಂಡ್ ಡೇತ್ ಹೋಗುವಂಥ ಚಾನ್ಸಸ್ ತುಂಬ ಏನಾಗಿರ್ತಾರೆ ಇರ್ತಾರೆ ಅಂತ ಹೇಳ್ತಾರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್, ಯಾರತ್ತಿದೆ ಬುಕ್ಕು ಅನಿತಾ ಅಷ್ಟು ಓದ್ಬೋದಾ?
ಇಲ್ಲ ಬ್ರದರ್, ನಾನು ಸ್ವಲ್ಪ ಹೊರಗಡೆ ಇದ್ದೀನಿ.
ಓಕೆ, ರಾಧಿಕಾ
ಮೊದಲು
ಸ್ತೋತ್ರ.
ಯೋವೇಲನ ಪ್ರವಾದನೆಯಲ್ಲಿ ಗಮನಿಸುವಂತೆ ಇದು ಅದರ ನೆರವೇರಿಕೆಯನ್ನು ತಿರುಗು ಮರುಗಾದ ಕ್ರಮದಲ್ಲಿ ರಿವರ್ಸ್ ಆರ್ಡರ್ ಹೇಳಿಯದೆ ಎಲ್ಲಾ ಮನುಷ್ಯರಿಗೆ ಆಶೀರ್ವಾದಗಳನ್ನು ಮೊದಲಿಗೆ ಹೇಳಿಯದೆ ಮತ್ತು ಕಡೆಯಲ್ಲಿ ಸಭೆಯ ಆಶೀರ್ವಾದದ ಬಗ್ಗೆ ಹೇಳಿದೆ. ಈ ಕ್ರಮದ ಹೇಳಿಕೆಯು ಕರ್ತನ ವಿನ್ಯಾಸವಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಆ ಮಹಾವಾಗ್ದಾನದ ಕೆಲವೊಂದು ಮಹಿಮಾಯುತ ಕ್ಷಣವನ್ನು ಅದು ಅರ್ಥವಾಗುವ ಸೂಕ್ತ ಸಮಯ ಬರುವವರೆಗೆ ಮುಚ್ಚಲು ಅಥವಾ ಮರೆ ಮಾಡುವ ಸಲುವಾಗಿ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿದೆ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದಾನಿಯೇಲ 12:9-10 ವಚನಗಳು. ಶತಮಾನಗಳ ಕಾಲದಿಂದಲೂ ನಾವು ಅವನ್ನು ಓದುತ್ತಿರುವೆ, ಆದರೂ ದೇವರು ನೇಮಿಸಿದ ಸೂಕ್ತ ಕಾಲ ಬರುವವರೆಗೂ ಅದರ ಅದ್ಭುತವಾದ ನಿಕ್ಷೇಪವು ತೆರೆಯಲಾಗದಾಗಿದೆ. ಈ ಸುವಾರ್ತ ಯುಗದುದ್ದಕ್ಕೂ ಕರ್ತನು ತನ್ನ ಆತ್ಮವನ್ನು ತನ್ನ ದಾಸದಾಸಿಯರ ಮೇಲೆ ಮಾತ್ರವೇ ಸುರಿಸುತ್ತಾ ಇದ್ದಾನೆ. ಅದನ್ನು ಪಡಕೊಂಡವರು ಕರ್ತನ ದೇಹದೊಳಕ್ಕೆ ಮುಳುಗಿರುವವರು ಮತ್ತು ಆತನ ಪುತ್ರರೆಂದು ಪಾಲುದಾರರಾಗಿ ಮಾಡಲ್ಪಟ್ಟ ಎಲ್ಲರೂ ಆಶೀರ್ವಾದಾಯಕ ಅನುಭವಗಳನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ. ಈ ಲಕ್ಷಣದ ಬಗ್ಗೆ ಅಪೊಸ್ತಲನಾದ ಪೇತ್ರನು ತನ್ನ ಪಂಚಶತಮ ದಿನದ ಪ್ರವಚನದಲ್ಲಿ ಉಲ್ಲೇಖಿಸಿದ್ದಾನೆ. ಆತನು ಪ್ರವಾದನೆಯ ಎರಡು ಭಾಗವನ್ನು ಉಲ್ಲೇಖಿಸಿದ್ದಾನೆ, ಅಂದರೆ ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ಆತನು ಮೊದಲನೆಯ ಭಾಗವನ್ನು ವ್ಯಾಖ್ಯಾನಿಸಲು ಇಲ್ಲ, ಅದನ್ನು ಪ್ರಕಾಶಗೊಳಿಸಲು ಇಲ್ಲ, ಯಾಕೆಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಕಾಲ ಇನ್ನೂ ಬಂದಿರಲಿಲ್ಲ. ಆದುದರಿಂದ ದಾಸದಾಸಿಯರ ಮೇಲೆ ಈ ಸುವಾರ್ತೆಯುಗದಲ್ಲಿ ಸುರಿಸುವ ಪವಿತ್ರಾತ್ಮನಿಗೂ ಮತ್ತು ನಂತರದ ಮುಂದಿನ ಕಾಲದಲ್ಲಿ ಎಲ್ಲಾ ಮನುಷ್ಯ ದೇಹಗಳ ಮೇಲೆ ಸುರಿಸುವ ಪವಿತ್ರಾತ್ಮನಿಗೂ ಇರುವ ವ್ಯತ್ಯಾಸವನ್ನು ಆತನು ವಿವರಿಸುವ ಬದಲು ಆತನು ಕೇವಲ ತನ್ನ ಮತ್ತು ಇತರ ವಿಶ್ವಾಸಿಗಳ ಮೇಲೆ ಸುರಿಸಲ್ಪಟ್ಟ ಪವಿತ್ರಾತ್ಮನ ಬಗ್ಗೆ ಮಾತನಾಡುತ್ತಾನೆ. ಇದನ್ನೇ ಅದರ ಒಂದು ಭಾಗವನ್ನು, ಅದರ ಪ್ರಾರಂಭವನ್ನು ಪ್ರವಾದಿಯಾದ ಯೋವೇಲನು ಹೇಳಿದ್ದು. ಎಲ್ಲಾ ಮಾನವ ದೇಹಗಳ ಮೇಲೆ ಆತ್ಮದ ಸುರಿಸುವಿಕೆ ಆಗುವವರೆಗೂ ಇದು ಪೂರ್ಣಗೊಳ್ಳುವುದಿಲ್ಲ, ಅದಿನ್ನೂ ನೆರವೇರಿಲ್ಲ. ಆತನು ಸೂರ್ಯ ಮತ್ತು ಚಂದ್ರರು ಕತ್ತಲಾಗುವ ಬಗ್ಗೆ, ಕರ್ತನ ಬರೋಣದ ಗಮನೀಯ ದಿನದ ಬಗ್ಗೆ ಹೇಳುತ್ತಾನೆ. ಈ ಘಟನೆಗಳು ಸಮೀಪದಲ್ಲಿ ನೆರವೇರಲಿವೆ. ರೌದ್ರದ ಆ ಮಹಾದಿನವು ಮಧ್ಯೆ ಪ್ರವೇಶಿಸಿ ಸಭೆಯ ಮೇಲೆ, ಅಂದರೆ ಕರ್ತನ ದಾಸದಾಸಿಯರ ಮೇಲೆ ಹಾಗೂ ನಂತರದಲ್ಲಿ ಎಲ್ಲಾ ಮನುಷ್ಯರ ಮೇಲೆ ಪವಿತ್ರಾತ್ಮ ಸುರಿಸುವಿಕೆಯನ್ನು ಪ್ರತ್ಯೇಕಗೊಳಿಸುತ್ತದೆ ಎಂಬುದೇ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸ್ಟಾರ್. ಸೊ ಒಂದು ವಾಕ್ಯ ಓದೋಣ, ಯಾರೋ ಬ್ರದರ್ ಸಿಸ್ಟರ್ಸ್ ಲೈನ್ ಎರರ್ ಎಲ್ಲ ಸಿಸ್ಟರ್ಸ್ಗಳು ದಯವಿಟ್ಟು ಬೈಬಲ್ ತೆಗಿರಿ, ಬೈಬಲ್ ಓದಿ ಅಂತಂದರೆ ತಗಡಗಣ್ಣ ಬೈಬಲ್ ತೆಗೆದು ವಾಕ್ಯ ಓದ್ರಿ. ಯೋವೇಲ್ 2ನೇ ಅಧ್ಯಾಯ 28-29 ಓದ್ರಿ ಯಾರು ದಯವಿಟ್ಟು.
ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು.
ಓಕೆ, ಸೊ ಇಲ್ಲಿ ಏನು ಹೇಳ್ತಾರೆ, ಆ ದಿನದಲ್ಲಿ ನನ್ನ ಆತ್ಮವನ್ನು ಎಲ್ಲ ಮನುಷ್ಯ ಮೇಲೆ ಸುರಿಸ್ತೀನಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸೊ ಎಲ್ಲ ಮನುಷ್ಯ ಮೇಲೆ ಸುರಿಸ್ತಾನೆ ಏನರ್ಥ ಅಲ್ವರ, ಇಡೀ ಲೋಕದಂತೆ ಪ್ರತಿಯೊಬ್ಬ ಮನುಷ್ಯನ ಸುರಿಸ್ತದೆ, ಅದೇ ವಾಕ್ಯದ ಅರ್ಥ. ಕರೆಕ್ಟಾ? ಸರಿ, ಹಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ವಾಕ್ಯದಲ್ಲಿ 29ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ದಾಸ ದಾಸಿಯರ ಮೇಲೆ ಕೂಡ ಏನು ಮಾಡ್ತೀನಿ, ದೇವರು ತನ್ನ ಆತ್ಮವನ್ನು ಏನು ಮಾಡ್ತಾರೆ, ಸುರಿಸ್ತಾರೆ ಅಂತ ಹೇಳ್ತಾರೆ ಅಲ್ವರ. ಇವಾಗ ಈ ಮಾತಿನ ಅರ್ಥ ಏನು ಅಲ್ವರ, ಈ ಮಾತಿನ ನೆರವೇರಿಕೆ ಎಲ್ಲಾಯಿತು ಅಂತ ನೋಡಿದ್ರೆ, ಅಪೊಸ್ತಲ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಆಗದೇ ಏನು ಮಾಡ್ತೀವಿ ನೋಡ್ತೀನಿ, ನೋಡಿ ಇಲ್ಲಿ ನೋಡೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 16ರಿಂದ ಓದ್ಕೊಂಡು ನಿಂತೀನಿ, 16ರಿಂದ 18.
ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ. ಅದೇನೆಂದರೆ, ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವವರು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಪ್ರವಾದಿಸುವರು.
ಥ್ಯಾಂಕ್ ಯು ಸಿಸ್ಟರ್. ಸರ್, ನೋಡ್ಬೇಕಾದ್ರೆ ಇಲ್ಲಿ ಏನ್ರಿ ಅಪೊಸ್ಟಲ್ ಪೀಟರ್ ಈ ಮಾತಿನ ನೆರವೇರಿಕೆ ಬಗ್ಗೆ ಏನು ಮಾಡ್ತಾರೆ, ಪೆಂಟಿಕಾಯ್ತಿಂದ ಹೇಳ್ತಾರೆ ಏನಂತಾರೆ, ದೇವರು ತನ್ನ ಪವಿತ್ರ ಆತ್ಮನ ಎಲ್ಲರ ಮೇಲೆ ಸುರಿಸ ಅದು ಏನು ನೆರವೇರ್ತೈತೆ ಅಂತಂದ್ಬಿಟ್ಟಿಲ್ಲಿ ಅಲ್ವರ. ಎಲ್ಲರೂ ಕೇಳ್ತಲ್ಲ ಏನಪ್ಪ ಇದು, ಎಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಲ್ಲ ಏನಪ್ಪ ಅಂತಂದರೆ, ಅದಕ್ಕೆ ಅಪೊಸ್ಟಲ್ ಪೀಟರ್ ಹೇಳ್ತಾರೆ ನೋಡಪ್ಪ ಇದು ಏನಪ್ಪ ಅಂದರೆ, ಯೋವೇಲ್ ದೀರ್ಘದರ್ಶಿ ಹೇಳಿದ್ರಲ್ಲ ಆ ಮಾತಿನ ನೆರವೇರಿಕೆ ಏನು ಮಾಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಂದರೆ ಏನು ಈ ಮಾತಿನ ನೆರವೇರಿಕೆ? ಈ ವಾಕ್ಯದಲ್ಲಿ ಎರಡು ಅಂಶ ಹೇಳ್ತಾರೆ. ಒಂದು, ಎಲ್ಲ ಮನುಷ್ಯ ಮೇಲೆ ಏನು ಮಾಡ್ತಾರೆ, ದೇವರು ಪವಿತ್ರ ಆತ್ಮನ ಸುರಿಸ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಎರಡನೇ ವಾಕ್ಯದಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ದಾಸ ದಾಸಿಯನ್ನು ಕೂಡ ಏನು ಮಾಡ್ತಾರೆ, ದೇವರು ಪವಿತ್ರ ಆತ್ಮನ ಸುರಿಸ್ತಾರೆ. ಇವಾಗ ನೀವು ಹೇಳ್ರಿ, ದೇವರು ಎಲ್ಲ ಮನುಷ್ಯರ ಮೇಲೆ ತನ್ನ ಪವಿತ್ರ ಆತ್ಮನ ಸುರಿಸಿದಾರಾ?
ಇಲ್ಲ ಬ್ರದರ್, ಇಲ್ಲ.
ಇಲ್ಲ. ಸರಿ, ಇವಾಗ ಸುರಿಸಿಲ್ಲಪ್ಪ. ಅಟ್ಲೀಸ್ಟ್ ಅಪೊಸ್ಟಲ್ ಪೀಟರ್ ಹೇಳ್ದಲ್ಲ ಏನರು ಈ ಮಾತು ನೆರವೇರ್ತೈತಿ ಅಂತ ಪೆಂಟಿಕಾಸ್ಟ್ದಿಂದಲೇ ಹೇಳಲ್ಲ, ಆವತ್ತು ದೇವರು ತನ್ನ ಪವಿತ್ರ ಆತ್ಮನ ಎಲ್ಲರ ಮೇಲೆ ಸುರಿಸಿದ್ರಾ?
ಇಲ್ಲ
ಹ್ಞೂ,
ರೀ, ಸಭೆ ಮಕ್ಕಳ ಮೇಲೆ ಸುರಿಸಿದ್ರು.
ವೆರಿ ಗುಡ್. ಎಲ್ಲರ ಮೇಲೂ ಪವಿತ್ರ ಆತ್ಮನ ಸುರಿಸಿರಲಿಲ್ಲ, ಸಭೆ ಮೇಲೆ ಮಾತ್ರ ಮಾಡಿ ಸುರಿಸಿದ್ದು. ಹಾಗಾದರೆ ಅಪೊಸ್ಟಲ್ ಪೌಲ್ ಇಲ್ಲಿ ಮಾತು ನೆರವೇರ್ತಿರ ಬಿಟ್ಟು ವಾಕ್ಯನ ಕೋಟ್ ಮಾಡ್ತಾನೆ ಅಂತ ಮಾತ್ರಕ್ಕೆ, ಆ ವಾಕ್ಯದಲ್ಲಂಥ ಪ್ರತಿಯೊಂದು ಅಂಶ ಕೂಡ ನೆರವೇರ್ಬಿಡ್ತು ಅಂತೇನ್ರಿ ಅರ್ಥ ಅಲ್ಲ. ಯಾಕೆಂದರೆ ಅಲ್ಲಿ ದೇವರು ಪವಿತ್ರಾತ್ಮ ಬರಬೇಕಾದ್ರೆ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿದ್ದು ಯಾರು? ಎಲ್ಲ ಜನಗಳು ಮಾತಾಡಿದ್ರಾ? ಯಾರು ಮಾತಾಡಿದ್ದು ಪೆಂಟಿಕಾಸ್ಟಿನಲ್ಲಿ?
ಶಿಷ್ಯ ಮಂಡಲದ
ಶಿಷ್ಯಂದಿರುಗಳು ಮಾತ್ರ ಅಲ್ವರ ಎಲ್ಲರೂ ಮಾತಾಡಿದ್ರಾ? ಇಲ್ವಲ್ಲ, ಯಹೂದಿಯರು ಅವ್ರು ಮಾತಾಡೋದನ್ನ ಇವ್ರು ಕೇಳಿದ್ರು ಅಷ್ಟೇ ಅಲ್ವರ. ಹಂಗಾದ್ರೆ ಇಲ್ಲಿ ದೇವ್ರ ವಾಕ್ಯನ ನಾವು ಅರ್ಥ ಮಾಡ್ಕೊಂಡು ನೋಡ್ಬೇಕು. ಅದಕ್ಕೆ ಹೇಳೋದು ಔಟ್ ಟು ಸ್ಟಡಿ ದ ಬೈಬಲ್ ಅಂತ ಹೇಳ್ಬೇಕಾದ್ರೆ, ಅದ್ರಲ್ಲಿ ನಾವು ಏನಪ್ಪ ನೋಡಿದರೆ ಬೈಬಲ್ನ ಯಾವ ರೀತಿ ಅರ್ಥ ಮಾಡ್ಕೊಳೋದು, ಅದರ ಸುಮ್ಮನೆ ಹಂಗೆ ಓದ್ಬಿಟ್ಟು ಹಂಗೆ ಅರ್ಥ ಮಾಡ್ಕೊಳಂಗಿದ್ರೆ ನಮಗೆ ಯಾಕೆ ಬೈಬಲ್ ಇಷ್ಟೊಂದು ಏನು ಡಿಫಿಕಲ್ಟ್ ಬುಕ್ ಆಗಿರೋದು? ಅದರ ಬೈಬಲ್ ಹೆಂಗಪ್ಪ ಬರ್ತಾರೆ ಅಂತಂದರೆ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಒಂದು
ಅಲ್ಲಿ
ಮುದ್ರೆ
ಸ್ವಲ್ಪ
ಹಾಕಲ್ಪಟ್ಟಂಥ ಒಂದು ಪುಸ್ತಕ. ಈ ಸತ್ಯವೇದನ ಅರ್ಥ ಮಾಡ್ಕೊಬೇಕು ಅಂದರೆ ಫಸ್ಟ್ ಆಫ್ ಆಲ್ ಮುದ್ರೆನ ಒಡೆದ್ಬಿಟ್ಟು ಒಳಗಡೆದಂಥ ಅರ್ಥಗಳನ್ನ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಬೇಕು. ಅಲ್ಲ, ಅದಕ್ಕೆ ಹೆಂಗೆ ಓದಬೇಕು? ಯಹೋವನ ಶಾಸ್ತ್ರ ಏನು ಮಾಡಿ ನೀವು ಹುಡುಕಿ ಓದಿರಿ. ಹುಡುಕಿ ಓದಿದ್ರೆ ನಮಗೆ ಸತ್ಯಾರ್ಥಗಳು ಕ್ಲಿಯರಾಗಿ ಏನಾಗ್ತದೆ ನಮ್ಗೆ ಗೊತ್ತಾಗ್ತದೆ. ಅದರ ನೋಡಿ, ಇವಾಗ ಎಲ್ಲ ವಿಚಾರ ಅರ್ಥ ಅರ್ಥ ಬಿಡ್ತಾ ಆ ಕಾಲದಲ್ಲಿ ಅರ್ಥ ಬಿಡ್ತಾ ಅಂದರೆ ಎಷ್ಟೆಷ್ಟು ವಾಕ್ಯಗಳು ಆ ಕಾಲದಲ್ಲಿ ಹೇಳಿದ್ರು, ಎಲ್ಲ ವಾಕ್ಯಗಳು ಆ ಕಾಲದಲ್ಲೇ ನೆರವೇರ್ಬಿಡ್ತಾ ಅಂತಂದರೆ ಇಲ್ಲ ರೀ. ಕೆಲವೊಂದು ವಾಕ್ಯಗಳು ಕೆಲವೊಂದು ಸನ್ನಿವೇಶಗಳು ಕೆಲವೊಂದು ಟೈಮಲ್ಲಿ ನೆರವೇರೋದಕ್ಕೇನಾಗಿತ್ತು ಇತ್ತು ಅದರ ಉದಾಹರಣೆಗೆ ಏನಪ್ಪ, ಇವಾಗ ನಾವು ನೋಡಿದ್ರಿ ಯೆಶಾಯ 35:8 ಏನು ನೋಡಿದ್ರಿ, ಅಲ್ಲಿ ರಾಜ್ಯ ಮಾರ್ಗ ಇರುವುದು, ಅದು ಹೋಗು ಬರುವಂಥ ದಾರಿ, ಹಾದಿ ಹೋಗುವಂಥ ದಾರಿ, ಅಲ್ಲಿ ದುಷ್ಟನು ನಡೆಯನೋ ಅದು ಪರಿಶುದ್ಧ ಮಾರ್ಗಂತ ಎಣಿಸಲ್ಪಡೋದು ಅಂತ ಹೇಳ್ತಾರಲ್ಲ. ಇವಾಗ ರಾಜ್ಯ ಮಾರ್ಗ ಅವಾಗೆ ಓಪನ್ ಇತ್ತಾ? ಯೆಶಾಯನ ಪ್ರವಾದನೇ ಬರೆದ್ರಲ್ಲ, ಅವಾಗ ರಾಜ್ಯ ಮಾರ್ಗ ಓಪನ್ ಇತ್ತಾ?
ಇಲ್ಲ ಇಲ್ಲ
ಇಲ್ಲ ಅಲ್ವರ.
ಇಲ್ಲ
ಸೊ
ಬ್ರದರ್,
ಹಾಗಾದ್ರೆ ಅವಾಗ ಓಪನ್ ಇರಲಿಲ್ಲ, ಯಾವಾಗ ಓಪನ್ ಆಗ್ತದೆ ಅದು, ಯಾವಾಗ ಬರ್ತದೆ?
ಕ್ರಿಸ್ತನ ಎರಡನೇ ಬರಣಕ್ಕೆ ಬ್ರದರ್
ಹಾಂ, ಕ್ರಿಸ್ತನ
ಸಭೆ
ಎರಡನೇ
ಮುಗಿದ
ಬರಣಕ್ಕೆ.
ಮೇಲೆ ಓಪನ್ ಮಾಡ್ತಾರ.
ಎಸ್, ಸಭೆ ಮುಗಿದ ಮೇಲೆ ದೇವರಾಜ ಭೂಲೋಕದಲ್ಲಿ ಕಣ್ಣಿಗೆ ಸ್ಥಾಪನೆ ಆಗ್ಬೇಕಾರೆ ಅವಾಗ ಏನು ಮಾಡೋದು, ಓಪನ್ ಮಾಡೋದು ಅಲ್ವರ. ಮತ್ತೆ ಅಲ್ಲಿ ಹೇಳ್ಬಿಟ್ಟಾರಲ್ಲ, ಏಷ್ಯಾದಲ್ಲಿ ಹೇಳ್ಬಿಡ್ತಾ ಆ ಕಾಲದಲ್ಲಿ ಹೇಳ್ಬಿಡ್ತಾರೆ ಆ ಕಾಲದಲ್ಲಿ ನೆರವೇರ್ಬಿಡ್ತಾರೆ ಅಂದರೆ ಇಲ್ಲ ರೀ, ಅದು ನೆರವೇರೋದಕ್ಕೆ ಒಂದು ಕಾಲ ಏನಾಗಿದೆ ಇದಕ್ಕೆ. ಅದಕ್ಕೆ ದಾನಿಯಲ್ಲು ಎಲ್ಲ ದರ್ಶನಗಳನ್ನ ನೋಡ್ತಾರೆ, ಎಲ್ಲ ಪ್ರವಾದ್ಯಗಳನ್ನ ದೇವರಿಗೆ ರಿವೀಲ್ ಮಾಡ್ತಾರೆ. ದಾನಿಯಲ್ಗೆ ಎಲ್ಲ ಅರ್ಥ ಆಗ್ಬಿಡ್ತಾ? ಇಲ್ಲ. ಯಾಕೆ ಅಂತಂದರೆ ದಾನಿಯಲ್ಗೆ ಕೆಲವು ವಿಚಾರಗಳನ್ನ ದೇವರು ಹೇಳಕ್ಕೆ ಹೋಗಿಲ್ಲ. ನೋಡಿ, ಓದೋಣ ವಾಕ್ಯ. ದಾನಿಯಲ್ 12:9-10 ಇಲ್ಲಿ ಸಂತೋಷ್ ಬದ್ರ ಓದಿ, ಇಲ್ಲ ದೇವಿ ಸಿಸ್ಟರ್ ಓದಿ. ದಾನಿಯಲ್ 12:9-10
ಸರ್ ಒಂದ್ ನಿಮಿಷ ಇರು, ಮಾಡ್ತೀನಿ ಹಂಗೆ.
ಹ್ಞೂ, ದಾನಿಯಲ್ 12:9-10 ಬತ್ತಾರ.
ದಾನಿಯೇಲನೇ, ಈ ಮಾತುಗಳನ್ನು ಅಂತ್ಯಕಾಲದವರೆಗೂ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದುಷ್ಟರು ದುಷ್ಟರಾಗಿಯೇ ನಡೆಯುವರು, ಅವರಲ್ಲಿ ಯಾರಿಗೂ ವಿವೇಕವಿರದು. ಜ್ಞಾನಿಗಳಿಗೆ ವಿವೇಕವಿರುವುದು.
ನೋಡ್ರ, ಸೊ ದಾನಿಯೇಲನೇ ನೀವು ಹೋಗಿ ಏನು ಮಾಡು ಅಂತ ಕಾಲದವರೆಗೂ ಇದೆಲ್ಲ ಮುದ್ರೆ ಹಾಕು ಮುಚ್ಚಲ್ಪಡು ಅಂತ ಹೇಳಿದ್ರು. ಯಾಕೆ ದೇವ್ರು ಯಾಕೆ ದಾನಿಯೇಲನಿಗೆ ಹೇಳಲಿಲ್ಲ, ಹೇಳ್ಬೋದಾಗಿತ್ತಲ್ವಾ? ಹೇಳಿದ್ರೆ ದಾನಿಯೇಲ್ಗೆ ಅರ್ಥ ಆಗ್ತಾ ಇತ್ತಾ ಅಂತಂದ್ರೆ ಇಲ್ಲ ರೀ. ಅಂತ್ಯ ಕಾಲದಲ್ಲಿ ಏನಾಗ್ತಾರೆ ಏನು ಅಂತ್ಯ ಕಾಲದಲ್ಲಿ ಇವಾಗ ಇದ್ರ ಗೊತ್ತಾ, ಕ್ರಿಸ್ತನ ಎರಡನೇ ಬಣ ಸಮಯದಲ್ಲಿ ಏನಾಗ್ತದೆ ಅಂತ ಎಲ್ಲ ವಿಚಾರಗಳನ್ನ ದಾನಿಯೇಲ್ಗೆ ಅವಾಗೇ ಹೇಳಿದ್ರೆ ದಾನಿಯೇಲ್ಗೆ ಅರ್ಥ ಆಗ್ತೈತಾ? ಯೋಚನೆ ಮಾಡಿ, ಅರ್ಥ ಆಗ್ತೈತಾ? ಇಲ್ಲ.
ಇಲ್ಲ
ಮನುಷ್ಯ
ಇಲ್ಲ ಇಲ್ಲ
ವಂಶ ಅಚ್ಚಿತ ತಿರುಗಾಡೋದು, ಜ್ಞಾನ ಹೆಚ್ಚಾಗೋದು, ಇದೇನು ದೇವ್ರೆ ಅಂತ ಕೇಳ್ತಾರೆ. ಇದೆಲ್ಲ ಡೀಟೇಲ್ ಆಗಿ ಹೇಳಿದ್ರೆ ಇವತ್ತಿನ ಟೆಕ್ನಾಲಜಿ ಹಿಂಗೆಲ್ಲ ಬರ್ತದೆ ಅಂತ ಹೇಳಿದ್ರೆ ದಾನಿಯೇಲ್ ನಂಬಿರೋರ ಏನು ದೇವ್ರೆ ಅಂತ ಏನ್ ಮಾಡೋದು? ಇನ್ನ ಇನ್ನ ಡೌಟ್ ಕೇಳಿರೋದು, ಇನ್ನ ಡೌಟ್ ಆಗಿರೋದು, ಇನ್ನ ಡೌಟ್ 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 ಡೌಟ್ರು ತುಂಬಾ ಏನಾಗ್ಬಿಟ್ಟು ಎಲಾಬ್ರೇಟ್ ಆಗ್ಬಿಟ್ಟಿರೋದು. ಅದಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ವಿವರಣೆ ಮಾತ್ರ ಮಾಡ್ದಕ್ಕೆ ಕೊಡ್ತಾರೆ. ಎಲ್ಲ ಡೀಟೇಲ್ ಆಗಿ ಹೇಳಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಅದು ಅರ್ಥ ಮಾಡ್ಕೊಳೋಂಥ ಸಮಯ ಏನಾಗಿದೆ, ಇನ್ನ ಬರಲಿಲ್ಲ ಅದರ. ಇದೇ ಥರ ಏನ್ರಿ, ಉದಾಹರಣೆಗೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡು ಬರಬೇಕಾದ್ರೆ ಯೋಹಾನ ಕ್ರಿಸ್ತನಿಗೆ ಏನು ಮಾಡ್ತಾರೆ ಒಂದು ಪ್ರಶ್ನೆನ ಕೇಳ್ತಾರೆ. ಕೇಳ್ತಾರ ಇಲ್ಲ, ಏನು ಕೇಳ್ತಾರೆ ಪ್ರಶ್ನೆ?
ಹಾ ಕೇಳ್ತಾರ ಬ್ರದರ್,
ಹಾಂ, ಏನು ಪ್ರಶ್ನೆ ಕೇಳ್ತಾರೆ?
ಬರ್ಬೇಕಾದ ನೀನು ಮತ್ತೊಬ್ಬನ ದಾರಿನ ಇನ್ನು ನೋಡ್ಬೇಕಂತ ಕಸಿ ಮಾಡ್ತಾರ ಅವರು.
ನಾನು ನಿನ್ನ ಕೈಯಿಂದ ದೀಕ್ಷಾಸ್ನಾನ ಹೊಂದ ತಕ್ಕವನು,
ಹಾಂ
ನೀನ್ ನನ್ನ ಕೈ ಕೊಡೋದು ಬೇಡ.
ನೋಡ್ರ, ನೀನು ನನ್ನ ಹಿಂಗ್ ತಗೊಂತೀಯ ಅಲ್ರ? ನೋಡ್ಬೇಕಾ ನಾನು ಎಂತ ದೀಕ್ಷಾಸ್ನಾನ ತಗೊಬೇಕು, ನೀನು ನಂದೇ ತೊಗೊಳೋದು ಹೆಂಗೆ ನ್ಯಾಯ ಅಂತ ಕೇಳ್ತಾರೆ. ಅವ್ರು ಕ್ರಿಸ್ತನ್ ಏನ್ ಮಾಡಿದ್ರು ಕೂತ್ಕೊಂಡು ಯೋಹಾನನಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರ? ಹೇಳ್ರಿ, ಕ್ರಿಸ್ತನು ಯೋಹಾನನಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರ?
ಇಲ್ಲ ರೀ,
ಯಾಕೆ ಎಕ್ಸ್ಪ್ಲೇನ್ ಮಾಡಿಲ್ಲ?
ಅದು ಸಮಯ ಅಲ್ಲ ಅಂತ.
ಹಾಂ, ಅದು ಸಮಯ ಅಲ್ಲ, ಅವ್ರಿಗೆ ಅರ್ಥ ಮಾಡ್ಕೊಳಕೇನಿಲ್ಲ, ಕೆಪಾಸಿಟಿ ಇಲ್ಲ ರೀ. ಅಂದರೆ ಅವ್ರಿಗೆ ಅರ್ಥ ಮಾಡಿಸೋಂಥ ಸಿಚುವೇಶನ್ ಅಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ತುಂಬ ಡಿಟೇಲಾಗಿ ಹೇಳ್ಬೇಕಾಗಿತ್ತು, ಹೇಳಬೇಕಾಗಿತ್ತು. ಅದನ್ನೆಲ್ಲ ಹೇಳ್ತಾ ಕೂತಿದ್ರೆ ಆ ಟೈಮಲ್ಲಿ ಅವ್ರಿಗೆ ಅರ್ಥನೇ ಆಗ್ತಾ ಇರಲ್ಲ ರೀ. ಯಾಕಂದ್ರೆ ಇನ್ನ ಡ್ಯೂ ಟೈಮ್ ಅಲ್ಲ, ಅದಕ್ಕೆ ಆಗಿರೋಂಥ ಒಂದು ಟೈಮ್ ಏನು ಮಾಡೋ ದೇವರು ಫಿಕ್ಸ್ ಮಾಡೋರು, ಗಾಡ್ಸ್ ಪ್ಲ್ಯಾನ್ ನೋಡಿ ಅಂತ ಎಲ್ಲದಕ್ಕೊಂದು ಟೈಮ್ ಫಿಕ್ಸ್ ಮಾಡಿದ್ರಿಂದ ಆ ಒಂದು ವಾಕ್ಯಗಳ ನೆರವೇರಿಕೆ ಆ ಟೈಮಲ್ಲಿ ಏನಾಗಬೇಕು ಆಗಬೇಕು ಅಲ್ಲರ. ಇಲ್ಲ ಏನಾಗೋದು, ಡ್ಯೂ ಟೈಮಲ್ಲಿ ಗೊತ್ತಾಗೋಂಥ ವಿಚಾರ ಅಲ್ಲ. ಅದಕ್ಕೆ ಇನ್ನೊಂದು ವಾಕ್ಯ ಓದಿರ್ತೀನಿ ಇಲ್ಲಿ, ಯಾರೋ ಓದಿರ್ತೀನಿ, ಯಾರೋ ಬೈಬಲ್ ಓದಿರೋರು ಇಲ್ಲಿ ಯಾರಿದ್ದಾರೆ? ಸರೋಜ ಅಷ್ಟರ್, ಮಂಜುಳ ಅಷ್ಟರ್, ಒಂದನೇ ತಿಮೋತಿ ಓದಿ, ಫಸ್ಟ್ ತಿಮೋತಿ ಸೆಕೆಂಡ್ ಚಾಪ್ಟರ್ ಓದ್ರಿ, ಫಸ್ಟ್ ತಿಮೋತಿ ಸೆಕೆಂಡ್ ಚಾಪ್ಟರ್ ಸಿಕ್ಸ್ ವರ್ಸ್ ಓದಿ, ಒಂದನೇ ತಿಮೋತಿ 2:6 ಓದ್ರಿ.
ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು, ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು.
ನೋಡ್ರ, ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದ್ರೆ ಸಾಕ್ಷಿ ಯಾವುದು? ಯೇಸು ಕ್ರಿಸ್ತು ರ್ಯಾನ್ಸಮ್ ಅಂತ ಕೊಟ್ರಲ್ಲ, ಇದನ್ನ ಯಾವ ಟೈಮಲ್ಲಿ ಹೇಳ್ಬೇಕಂತ ಸಾಕ್ಷಿ?
ತಕ್ಕ ಸಮಯ
ಹಾ, ಕರೆಕ್ಟ್ ಟೈಮಲ್ಲಿ ಹೇಳ್ಬೇಕು. ಯಾವ ಟೈಮಲ್ಲಿ ಹೇಳಕ್ಕಾಗತ್ತ? ಹಂಗಾದ್ರೆ ಅದಕ್ಕೆ ಒಂದು ಟೈಮ್ ಏನು ಮಾಡೋರು ಫಿಕ್ಸ್ ಮಾಡೋರೆ ಅದರ. ಏನಪ್ಪ ಟೈಮ್ ನಮಗೆ ಇವಾಗ ಟೈಮ್ ಅದರ, ನಮಗೆ ಕ್ರಿಸ್ತನು ರ್ಯಾನ್ಸಮ್ ಕೊಟ್ಟಂತ ಇವಾಗ ನಮ್ಮ ಟೈಮ್. ನಾವು ಎಲ್ಲರಿಗೆ ಮಾಡೋದು ವಿಟ್ನೆಸ್ ಮಾಡೋದು, ಇವಾಗ ಲೋಕ ಜನಗಳು ಇವಾಗ ಕ್ರಿಸ್ತನ್ ನಮ್ಗಾಗಿ ರ್ಯಾನ್ಸಮ್ ಕೊಟ್ಟರು ಅಂತ ಅವ್ರು ಹೇಳೋದ್ರೆ ಅರ್ಥ ಆಯ್ತದ? ಅವ್ರು ಯಾರಿಗೂ ಸಾಕ್ಷಿ ಕೊಡೋಕ್ಕಾಯ್ತದ? ಇಲ್ಲ, ಯಾಕಂದ್ರೆ ಅವನು ಕ್ರಿಸ್ತನ್ ಅಂಗೀಕಾರ ಮಾಡಿಲ್ಲ. ಸೊ ಅವ್ರಿಗೆ ಯಾವಾಗಪ್ಪ ಟೈಮ್ ಅಂದರೆ, ಯಾವಾಗ ಸೈತನ್ನ ಕಟ್ಟಾಕ್ತಾರೋ, ಎಲ್ಲರ ಮನ ಕಣ್ಣುಗಳನ್ನ ತೆರೀತಾರೋ, ಅವಾಗ ಏನ್ರಿ ಕ್ರಿಸ್ತನ್ ಬಗ್ಗೆ ಸಾಕ್ಷಿ ಕೊಡೋಕ್ಕೆ ಲೋಕ ಜನಗಳಿಗೆ ಟೈಮ್. ಇವಾಗ ಅಲ್ಲ, ಅದೇ ಥರ ನಮಗೆ ಇವಾಗ ಟೈಮ್ ನೋಡ್ರ. ಅಂದರೆ ಒಂದೊಂದು ಕೆಲಸಗಳನ್ನ ಮಾಡೋಕ್ಕಿಂತ ಪರ್ಟಿಕ್ಯುಲರ್ ಟೈಮ್ ಇದೆ. ಇದೇ ರೀತಿ ದೇವರು ಸುವಾರ್ತೆ ಆಗುವುದಲ್ಲಿ ತನ್ನ ದಾಸ ದಾಸಿಯರುಗಳ ಮೇಲೆ ಮಾತ್ರ ತನ್ನ ಪವಿತ್ರ ಆತ್ಮ ಸುರಿಸ್ತಾರೆ. ಲೋಕದ ಎಲ್ಲರ ಮೇಲೆ ಸುರಿಸ್ಬಿಟ್ಟಾರೆ ಪವಿತ್ರ ಆತ್ಮ. ಪವಿತ್ರ ಆತ್ಮ ಸುರಿಸಿದ್ರೆ ಎಲ್ಲ ಪವಿತ್ರ ಆಗಿದ್ದವ್ರು, ಎಲ್ಲ ಅಶುದ್ಧವಾಗವರೇ, ಪಾಪದ ಲೋಕದ ತುಂಬಿದೆ. ಬೈಬಲ್ ಹೇಳ್ತಾರಲ್ಲ, ಒಂದು ಸ್ತ್ರೀ ಪ್ರಸವ ವೇದನೆ ಪಡೋಂಥ ರೀತಿಯಲ್ಲಿ ಈ ಭೂಮಿ ಏನು ಮಾಡ್ತದೆ ಅಂತೆ, ಎರಬೇಕು ಅಂತ ಪ್ರಸವ ವೇದನೆ ಪಡ್ತಂಥ ತೀಸನಿಕ ಸಭೆಯಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾರಲ್ವ, ಅದರ ಒಂದು ಸ್ತ್ರೀ ಯಾವ ಥರ ಪ್ರಸವ ವೇದನೆ ಪಡ್ತಾಳೋ ಆ ರೀತಿ ಏನ್ರಿ ಈ ಲೋಕದ ಮೇಲೆ ಏನು ಬರ್ತದೆ, ಕಷ್ಟ ಸಂಕಟಗಳು ಬರ್ತದೆ ಅಂತ ಹೇಳ್ತಾರೆ. ಹಂಗ್ರೆ ಏನೋ ಎಲ್ಲ ದುಷ್ಟ ತುಂಬ್ಕೊಂಡ್ಬಿಡೈತೆ. ಅದಕ್ಕೆ ಇನ್ನು ಅರ್ಥ ಮಾಡ್ಕೊಬೇಕು ಅಂದರೆ ಈ ವಚನ ಉಲ್ಟಾ ಪಲ್ಟಾ ಮಾಡಕ್ಕೆ ನಾವು ಅಪ್ಲೈ ಮಾಡಬೇಕು. ಅದರ ಇದಕ್ಕೆ ಪ್ರೂಫ್ ಇದೆಯಾ, ಇದಕ್ಕೆ ಮೇಲ್ಗಡೆ ಕಡೆ ಅರ್ಥ ಮಾಡ್ಕೊಳಕ್ಕೆ ಪ್ರೂಫ್ ಇದೆಯಾ ಅಂದರೆ ಎಸ್, ಪ್ರೂಫ್ ಇದೆ. ಎಲ್ಲಿದೆ ಈ ವಾಕ್ಯ ಉಲ್ಟಾ ಪಲ್ಟಾ ಇದೆ ಅಂದರೆ ಕೆಳದ ಮೇಲೆ ಇದೆ, ಮೇಲದ ಕೆಳ ಇದೆ ಅಂತ ನಮ್ಗೆ ಆಧಾರಲ್ಲಿದೆ.
ಗಿದ್ಯೋನನ ಕಾಲದಲ್ಲಿ ನಡೆದಂತ ಅಂದ್ರೆ
ವೆರಿ ಗುಡ್, ಗಿದ್ಯೋನ್ ಕಾಲ ನಡೆದಿರಂತ ಒಂದು ಸನ್ನಿವೇಶ. ಎಲ್ಲಪ್ಪ ಏನು ನಡೀತು ನೋಡಿ ಓದನಾ, ಏನು ನ್ಯಾಯಸ್ಥಾಪಕರು 6ನೇ ಅಧ್ಯಾಯ. ಯಾರು ಬೈಬಲ್ ತೆಗೆದು ಓದ್ರಿ, ಇದುವರೆಗೂ ಓದಿರಂತ ಬರೋದು ಸಿಸ್ಟರ್ಸ್ ಎಲ್ಲ ಬೈಬಲ್ ತೆಗೀರಿ. ಯೋಹಾನ 6ನೇ ಅಧ್ಯಾಯ 37ರಿಂದ ಓದಿ, 37ರಿಂದ 39. ಮ್ಯಾಗಿ ಇಷ್ಟ ಓದ್ತೀರಾ ಬೈಬಲ್ ಇದೆಯಾ? ಓದ್ರಿ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 37ರಿಂದ ಓದಿ ಇಷ್ಟರ್. ಜಡ್ಜಸ್, ಬುಕ್ ಆಫ್ ಜಡ್ಜಸ್ 6th ಚಾಪ್ಟರ್ ಇಷ್ಟರ್, 37ರಿಂದ ಓದಿ ಇಷ್ಟರ್. ಹೌದು ಇಷ್ಟರ್, 37 ಇಂದ ಓದ್ಕೊ ಬನ್ನಿ, 37, 38, 39.
ಇಗೋ ಉಣ್ಣೆಯ ಗುಜ್ಜನ್ನು ಕಣದಲ್ಲಿ ಹಾಕುವೆನು, ಮಂಜು ಉಣ್ಣೆಯ ಮೇಲೆ ಮಾತ್ರವೇ ಇದ್ದು ಭೂಮಿಯೆಲ್ಲ ಒಣಗಿದರೆ ಆಗ ನೀನು ಹೇಳಿದ ಹಾಗೆ ಇಸ್ರೇಲನ್ನು ನನ್ನ ಕೈಯಿಂದ ನೀನು ರಕ್ಷಿಸುವೆ ಎಂಬುದನ್ನು ನಾನು ತಿಳಿಯುವೆನು ಅಂದನು.
ನೋಡ್ರಾ, ಇಲ್ಲಿ ಗಿಡಿಯೋನು ದೇವತನ ಸೂಚನೆ ಕೇಳ್ತಾನೆ, ದೇವ್ರೆ ನಾನು ಯುದ್ಧಕ್ಕೆ ಹೋಗ್ತೀನಿ, ಯುದ್ಧದಲ್ಲಿ ನಂಗೆ ಜಯ ಕೊಡ್ತೀನಿ ಅಂತ ಏನಪ್ಪ ಗ್ಯಾರಂಟಿ ಅಂತಂದ್ರೆ, ಆಯ್ತಪ್ಪ ನೀ ಏನು ಬೇಕು ಕೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರೆ ಏನ್ಮಾಡು, ನೆಲ ಎಲ್ಲ ಏನಾಗಿರಲಿ ಒಣಗಿರಲಿ, ಆ ಸ್ಪಂಜ್, ಸ್ಪಂಜ್ ಅಂದರೆ ಹುಲ್ಲು, ಹುಲ್ಲು ಹುಲ್ಲು ಮಾತ್ರ ಏನಾಗಿರಲಿ, ಒದ್ದೆ ಆಗಿರಲಿ ಅಂತ ಕೇಳ್ತಾರೆ. ಅದೇ ಥರ ಆಗ್ತಾರೆ. ಮುಂದುವರಿ, ನೆಕ್ಸ್ಟ್ ಏನಾಯ್ತು ಮಿಸ್ಟರ್, ಕಂಟಿನ್ಯೂ ಮಾಡಿ ಹಂಗೆ. ಹಾಂ
ಅದು ಹಾಗೆಯೇ ಆಯಿತು.
ಹ್ಞೂ
ಅವನು ಮರುದಿವಸ ಉದಯದಲ್ಲಿ ಎದ್ದು ಉಣ್ಣೆಯನ್ನು ತೆಗೆದುಕೊಂಡು ಅದರೊಳಗಿದ್ದ ಮಂಜಿನ ನೀರನ್ನು ಒಂದು ಬೋಗಿಣಿ ತುಂಬ ಹಿಂಡಿದನು
ಕಂಟಿನ್ಯೂ.
ಮತ್ತು ಗಿದ್ಯೋಗನನು ದೇವರಿಗೆ, ನಾನು ಇನ್ನೊಂದು ಸಾರಿ ಮಾತನಾಡುವುದರಿಂದ ನಿನ್ನ ಕೋಪವು ನನ್ನ ಮೇಲೆ ಉರಿಯಬಾರದು. ಉಣ್ಣೆಯಿಂದ ಇನ್ನೊಂದು ಸಾರಿ ನಾನು ನಿನ್ನನ್ನು ಶೋಧಿಸುವೆನು. ಉಣ್ಣೆ ಮಾತ್ರವೇ ಒಣಗುವ ಹಾಗೆಯೂ ಭೂಮಿಯಲ್ಲೆಲ್ಲ ಮಂಜಿರುವ ಹಾಗೆಯೂ ಅಪ್ಪಣೆ ಆಗಲಿ ಅಂದನು.
ನೋಡಿದ್ರೆ ಹಾಗೆ ಆಯಿತು ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಸೂಚನೆ ಕೇಳ್ತಾರೆ, ಏನು ಸೂಚನೆ ಕೇಳ್ತಾರೆ ದೇವರೇ, ಹಾಂ ಇವತ್ತು ಏನಾಗಿರಲಿ ಅಂತಂದರೆ, ನೆಲೆಲ್ಲ ಏನಾಗಲಿ ಒದ್ದೆ ಆಗಿರಲಿ, ಮಂಜಿನ ತುಂಬಿರಲಿ, ಆದರೆ ಆ ಒಂದು ಹತ್ತಿ ಇಲ್ಲರ ಅದು ಮಾತ್ರ ಏನು ಸ್ಪಂಜ್, ಅದು ಮಾತ್ರ ಏನಾಗಿರಲಿ, ಅದು ಮಾತ್ರ ಡ್ರೈ ಆಗಿರಲಿ ಅಂತ ಹೇಳ್ತಾರೆ. ಇದು ಮಾಡೋಕ್ಕೆ ಸಾಧ್ಯನಾ ಹೇಳ್ರಿ? ನೆಲೆಲ್ಲ ಒದ್ದೆ ಆಗಿದೆ, ಅದು ಮಾತ್ರ ಡ್ರೈ ಆಗಿರೋಕೆ ಹೆಂಗೆ ಸಾಧ್ಯ? ದೇವ್ರು ಮಾಡೋ ನೋಡಿದ್ದೀರಿ. ಇದೇ ಏನ್ರಿ ಒಂದು ಗಾಡ್ಸ್ ಹೋಲಿ ಸ್ಪಿರಿಟಿಗೆ ಸೂಚನೆ. ಹೇಗೆ? ಮಂಜು, ಮಂಜು ಅಂದ್ರೆ ಬೈಬಲಲ್ಲಿ ಏನರ್ಥ? ಹಿಮ, ಮಂಜು ಅಂದ್ರೆ ಸತ್ಯವೇದದಲ್ಲಿ ಏನರ್ಥ?
ಪವಿತ್ರಾತ್ಮ
ಹಾ, ಪವಿತ್ರಾತ್ಮ.
ಹೋಲಿ
ಎಲ್ಲಿದೆ ವಾಕ್ಯ ಪವಿತ್ರಾತ್ಮ ಅಂತ? ವಾಕ್ಯ ಎಲ್ಲಿದೆ?
ಕೃಪೆ, ದೇವ್ರ ಕೃಪೆ.
ಹಾ, ವಾಕ್ಯ ಎಲ್ಲಿದೆ? ದೇವ ಕೃಪೆ ದಯೆ ಪವಿತ್ರಾತ್ಮ ಅಂತ ಎಲ್ಲಿದೆ ವಾಕ್ಯ?
ಅದು 133 ಏನ ತೋದ್ರ
ನಿಮ್ಮ ಕೃಪೆಯೇ ನನಗೆ ಸಾಕು.
ಓ, ಕೀರ್ತನೆ.
ಕೃಪೆ
ಹಾ, ಕೀರ್ತನೆ 133 ಓದಿ.
ಹೌದು ಕರೆಕ್ಟ್.
133 ಒಂದರಿಂದ ಓದ್ಕೊಂಡು ಬಂದಿಂತೀನಿ, ಇಲ್ಲಿ 2ರಿಂದ ಓದಿ. ಕೀರ್ತನೆ 133 2 ಮತ್ತು 3 ಓದಿ.
ಅದು ಆರೋನಿನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಎರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ.
ಇದೇ ಏನೇ ಅದೇ ದೇವರು ಆರೋನ್ಗೆ ಅಭಿಷೇಕ ಮಾಡ್ಕೊತಾ ಪವಿತ್ರಾತ್ಮ ಅಂದ್ರೆ ಎಣ್ಣೆ. ಆ ಎಣ್ಣೆ ಏನಕ್ಕೆ ಛಾಯೆ ಅಂದರೆ ಪವಿತ್ರಾತ್ಮಕ್ಕೆ ಏನ್ರಿ ಛಾಯೆ? ಅಂದ್ರೆ ಆ ಕಾಲದಲ್ಲಿ ಪಟ್ಟಾಭಿಷೇಕ ಮಾಡ್ಬೇಕಾರೆ ಅವನೊಂದು ಸ್ಥಾನಮಾನ ಕೊಡ್ಬೇಕಾರೆ ಏನು ಮಾಡೋರು, ಆ ತೈಲದಿಂದ ಅಭಿಷೇಕ ಮಾಡೋ. ಈ ಥರ ದೇವ್ರು ನಮ್ಗೇನು ಮಾಡ್ತಾರೆ ಅಂದರೆ, ಒಂದು ಪರಲೋಕಕ್ಕೆ ಸ್ಥಾನ ಕೊಡ್ತಾರೆ, ಪರಲೋಕ ರಕ್ಷಣೆಗೆ ಒಂದು ಅವಕಾಶ ಕೊಡ್ತಾರೆ ಅಂದರೆ ನಮ್ಮನ್ನೆಲ್ಲ ಪವಿತ್ರಾತ್ಮ ಏನು ಮಾಡೋರು ಅಭಿಷೇಕ ಮಾಡೋರೆ. ಆ ಪವಿತ್ರಾತ್ಮನ ಏನು ಕಂಪೇರ್ ಮಾಡಿದ್ರೆ ಹರ್ಮೋನ್ ಪರ್ವತದ ಮೇಲೆ ಬೀಳುವಂಥ ಹಿಮಕ್ಕೆ ಏನು ಮಾಡ್ತಾರೆ ಕಂಪೇರ್ ಮಾಡೋಣ. ಹಿಮ ಅಂತಾರೆ ಬೈಬಲಲ್ಲಿ ಪವಿತ್ರಾತ್ಮ. ಗಿಡಿಯೋನ್ ಕೇಳೋ ಸೂಚನೆ ಏನ್ರಿ? ನೆಲ, ನೆಲ ಅಂದ್ರೆ ಏನ್ರಿ ಲೋಕ? ಯೇಸುಕ್ರಿಸ್ತ ಸಮಯದಲ್ಲಿ ಹೇಳ್ತಾರಲ್ಲ ಬಿತ್ತುವನ ಸಮಯದಲ್ಲಿ, ನೆಲ ಅಂದ್ರೆ ಏನ್ರಿ ಲೋಕ? ಮನುಷ್ಯಕುಮಾರನ ಏನ್ ಮಾಡ್ದ ಬಿತ್ತನೆ ಮಾಡಕ್ ಹೋದ? ಆ ಬಿತ್ತುವನ ಯಾರು? ಮನುಷ್ಯಕುಮಾರನು. ಬೀಜ ಅಂದ್ರೆ ದೇವರ ವಾಕ್ಯ. ಅದರ ಲೋಕದಲ್ಲಿ ಏನ್ರಿ ಫಸ್ಟ್ ಸೂಚನೆ ಏನ್ ಕೇಳ್ತಾರೆ? ಲೋಕದ ಮೇಲೆಲ್ಲ ಪವಿತ್ರಾತ್ಮ ದೇವ್ರು ಸೂಚಿಸಲ್ಲ. ಹಾ, ಏನ್ರಿ ಆ ಒಂದು ಸ್ಪಂಜ್ ಮೇಲೆ ಅಥವಾ ದುಪ್ಪಟ್ಟ ಅಂತ ಹೇಳ್ತಕಂಡ ಅಥವಾ ಬಟ್ಟೆ, ಆ ಬಟ್ಟೆ ಮೇಲೆ ಮಾತ್ರ ಅದರ ಏನ್ರಿ ಅದ್ರ ಮೇಲೆ ಮಾತ್ರ ಏನ್ರಿ ಹಿಮ ತುಂಬಿರಬೇಕು ಅಂದರೆ ಗಾಡ್ಸ್ ಚೂಸನ್ ಪೀಪಲ್, ಆ ಚಿಕ್ಕ ಹಿಂಡು ಆ ಬಟ್ಟೆ ಮೇಲೆ ಮಾತ್ರ ದೇವತನ ಪವಿತ್ರಾತ್ಮನ ಏನು ಮಾಡೋದು ಇವಾಗ ಸುರಿಸೋದು. ಇನ್ನೊಂದು ಸೂಚನೆ ನೆಕ್ಸ್ಟು, ಇದಾಗಿದ ನಂತರ ಏನಾಗ್ತದೆ ಏನ್ರಿ, ಫಸ್ಟ್ ದೇವರು ತನ್ನ ಆತ್ಮನ ದಾಸ ದಾಸಿಯರುಗಳ ಮೇಲೆ ಸೋದಿಸ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ದಾಸ ದಾಸಿಯರೆಲ್ಲ ಓಟ ಓಡ್ ಮುಗಿಸಿದ ಮೇಲೆ ದಾಸ ದಾಸಿಗಳ ಭೂಲೋಕದಲ್ಲಿ ಇರೋದಿಲ್ಲ. ಆವಾಗ ದೇವ್ರು ಏನ್ ಮಾಡ್ತಾರೆ, ಪವಿತ್ರ ಆತ್ಮನ ಇಡೀ ಲೋಕ ಜನಗಳ ಮೇಲೆ ಸುರಿಸ್ತಾರೆ. ಆವಾಗ ಇವ್ರ ಮೇಲೆ ಸುರಿಸುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ಆಡಿ ಕೊಟ್ಟಿದ್ದಾರೆ ದೇವರು ಅವ್ರಿಗೆ. ಇನ್ನೊಂದ್ಸರಿ ಕೊಡೋಂತ ಅವಶ್ಯಕತೆ ಇಲ್ಲ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರ. ಇದಕ್ಕೆ ಬೈಬಲ್ನ ಓದ್ಬೇಕು ಅಂದ್ರೆ ಅದಕ್ಕೆ ಹೇಳೋದು ಏನ್ರಿ, ಎಲ್ಲವೂ ಜೊತೆ ಜೊತೆ ಆಗಿರ್ತದೆ ಅಂತ ಏಷ್ಯಾ 28 ಅಂತ ಹೇಳ್ತಾರಲ್ಲ, ಹಾ 34ನೇ ಇದರಲ್ಲಿ ಏನ್ರಿ, ಹಾ ಯಹೋವನ ಮಾತು ಅದು ಬರ ಮಾಡ್ತದೆ. ದೇವರೇ ವಾಕ್ಯನ ಇಲ್ಲಿ ಅಲ್ಲಿ ಏನು ಮಾಡ್ರ ಹೈಡ್ ಮಾಡಿ ಇಟ್ಬಿಟ್ಟವ್ರಿ. ಅದರ ಒಂದು ಒಳ್ಳೆ ಏನ್ರಿ ಇದು, ಹಾ ನಾವು ಒಂದು ದ್ರವ್ಯ ಹುಡುಕ್ದಂಗೆ ಬೈಬಲ್ ಹೇಳ್ತಾರಲ್ಲ, ಹಾ ದೇವರ ವಾಕ್ಯವು ಹೆಂಗಿದೆ ಅಂತೆ, ಅಲ್ಲಿ ಬಂದ್ಬಿಟ್ಟು ಬೆಳ್ಳಿ ಉಪಾಧಿಯಲ್ಲಿದೆ ಅಂತ ನೋಡ್ತೀರಿ. ಅದರ ವಾಕ್ಯದ ಅಂದರೆ ಪ್ರೆಷಸ್ ಸಿಲ್ವರ್ ಥರ ಇದೆ ಅಂತ ಹೇಳ್ತಾರೆ. ಎಂಥ ಪ್ರೆಷಸ್ ಸಿಲ್ವರ್ ಅಂತಂದರೆ ಏನ್ರಿ, ತುಂಬ ಗಣಿಯಲ್ಲಿ ಸಿಕ್ಕಂಥ ಒಂದು ಪ್ರೆಷಸ್ ಇದೆ. ಸಿಲ್ವರ್ ಎಲ್ಲ ಏನೋ ಹಂಗೆ ಸಿಕ್ಬಿಡ್ತಾರೆ ಮಣಿ ಮೇಲೆ ರೋಡಲ್ಲಿ, ಆಳವಾಗಿ ಮಾಡೋಕೆ ಅಗಿಬೇಕು. ಆ ಥರ ಸತ್ಯವೇದನ ಆಳವಾಗಿ ನಾವು ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ರೆ ಅರ್ಥ ಆಗ್ತದೆ. ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ, ಈ ಒಂದು ದೇವರು ಗಾಡ್ಸ್ ಹೋಲಿ ಸ್ಪಿರಿಟ್ನ ಎಲ್ಲ ಮನುಷ್ಯ ಮೇಲೆ ಇವಾಗ ಸುತ್ತಿಲ್ಲ. ಅದಕ್ಕೆ ಇದು ಕ್ಲಿಯರ್ ಪ್ರೂಫ್. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನವಿತಾ ಸಿಸ್ಟರ್ ಓದ್ತೀರಾ?
ಓದ್ಬೇಕಾ ಬ್ರದರ್?
ಹಾ ಬ್ರದರ್,
ಹಾಂ ನವಿತಾ ಸಿಸ್ಟರ್, ನಂತರ ಅನಿತಾ ಅಷ್ಟು ಓದಿ.
ನಾವೀಗಾಗಲೇ ಕಂಡುಕೊಂಡಂತೆ ಮುಂದಿನ ಯುಗದಲ್ಲಿ ಲೋಕದ ಮೇಲೆ ಸುರಿಯಲಿರುವ ದೇವರ ಆತ್ಮನಿಗೂ ಈ ಯುಗದಲ್ಲಿ ಕರ್ತನ ಸಭೆಯ ಮೇಲೆ ಸುರಿಸಲ್ಪಡುತ್ತಿರುವ ಆತ್ಮನಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಯಾಕೆಂದರೆ ಇದು ಅದೇ ಸತ್ಯದ ನೀತಿವಂತಿಕೆಯ ಪವಿತ್ರತೆಯ ಪವಿತ್ರಪಡಿಸುವಿಕೆಯ ಆತ್ಮವಾಗಿದೆ. ದೇವರೊಂದಿಗೆ ಸಾಮರಸ್ಯಗೊಳಿಸುವ ಆತ್ಮ ಅಥವಾ ಪ್ರಭಾವವಾಗಿದ್ದು, ಇದನ್ನು ದೇವರು ನೀತಿವಂತಿಕೆ, ಒಳ್ಳೆಯತನ ಮತ್ತು ಸತ್ಯದ ಸಲುವಾಗಿ ಪ್ರಯೋಗಿಸುವವನಾಗಿದ್ದಾನೆ. ಆದಾಗ್ಯೂ ಅದು ಎಲ್ಲ ನಿರ್ದಿಷ್ಟ ಸಂಗತಿಗಳಲ್ಲಿಯೂ ಅದು ಈಗಿರುವ ಅರ್ಥದ್ದಾಗಿರುವುದಿಲ್ಲ. ಈಗ ದೇವರ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ಮತ್ತು ಆತನೊಂದಿಗೆ ಸಾಮರಸ್ಯದಲ್ಲಿ ಜೀವಿಸುವುದು ಅಂದರೆ ಅಗತ್ಯವಾಗಿ ಎಲ್ಲೆಡೆ ತುಂಬಿಕೊಂಡಿರುವ ಈ ಲೋಕದ ಆತ್ಮನೊಂದಿಗೆ ತಿಕ್ಕಾಟಕ್ಕೆ ಕಾರಣವಾಗುತ್ತದೆ. ಈ ಕಾರಣದಿಂದ ಪವಿತ್ರಾತ್ಮನನ್ನು ಈಗ ಪಡಕೊಳ್ಳುವವರು ಮತ್ತು ಅದರೊಂದಿಗೆ ಸಾಮರಸ್ಯದಲ್ಲಿ ನಡೆಯುವವರು ಆತ್ಮನನ್ನು ಹೊಂದಿಲ್ಲದ ಬಹುಪಾಲು ಜನರಿಂದ ಹಿಂಸೆಯನ್ನು, ವಿರೋಧವನ್ನು ನಿರೀಕ್ಷಿಸಬೇಕಾಗುತ್ತದೆಂದು ಆದೇಶಿಸಲಾಗಿದೆ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸ್ಟರ್. ಸದ್ಯ ನೋಡ್ಬೇಕ್ರೆ, ಸೊ ಅಂದರೆ ಗಾಡ್ಸ್ ಹೋಲಿ ಸ್ಪಿರಿಟ್ ದೇವ್ರು ಇಡೀ ಲೋಕ ಜನಗಳಿಗೆ ಕೊಡೋದಕ್ಕೂ ಇವಾಗ ಸಭೆಗೆ ಕೊಡೋಕ್ಕೆ ಏನಪ್ಪ ಡಿಫ್ರೆನ್ಸು? ಎರಡು ಒಂದೇನಾ? ಅಂದರೆ ಎರಡು ಒಂದೇ. ಅದರ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ಸನ್ನಿವೇಶಗಳು ವ್ಯತ್ಯಾಸ ಅಷ್ಟೇ. ಕ್ರಿಸ್ತನ್ ರಾಜ್ಯದಲ್ಲಿ ಕೆಟ್ಟದಿರ್ತದ ಹೇಳ್ರಿ, ಕೆಟ್ಟದಿರ್ತದ
ಇರಲ್ಲ ಬ್ರದರ್, ಇರಲ್ಲ ಇರಲ್ಲ,
ಕೇಳಿರ್ತಾರ, ಮೋಸ ಮಾಡ್ತಾರ, ಹಿಂಸೆ ಕೊಡ್ತಾರ ಯಾರಾದ್ರ,
ಇಲ್ಲ ಬ್ರದರ್,
ಒಬ್ರಿಗೊಬ್ರಿಗೆ ಟಾರ್ಚರ್ ಕೊಡೋದಿರ್ತದ,
ಇರಲ್ಲ ಬ್ರದರ್,
ವೇದನೆ ಅದೆಲ್ಲ ಏನೋ ಇರ್ತದ? ಏನು ಇರಲ್ಲಪ್ಪ.
ಇರಲ್ಲ
ಚೇತನ ಕಟ್ಟಾಕಿರ್ತಾರೆ, ಯೋಚನೆ ಮಾಡಿ ಎಷ್ಟು ಚೆನ್ನಾಗಿರ್ತಾರೆ, ಎಲ್ಲ ಜಾಲಿ ಆಗಿರ್ಬೋದು ಅಲ್ವರ. ಇದು
ಎಲ್ಲ ಪ್ರೀತಿಯಿಂದ ಇರ್ತಾರೆ.
ಹಾಂ ಎಲ್ಲರೂ ಪ್ರೀತಿಯಿಂದ ಇರ್ತಾರೆ ನೋಡ್ರಿ. ಯಾವ ಅಂದ್ರೆ ದೇವರಾಜ್ಯದಲ್ಲಿ ಅದರ ಇವಾಗ ಇವಾಗ ಟೋಟಲ್ ಸಿಚುವೇಶನ್ ಆಪೋಸಿಟ್. ಅದು ಗಾಡ್ ಸೋಲಿ ಸ್ಪೀಡ್ ಸೇಮ್ ಇದೆ ಅದರ. ಆದರೆ ಇವಾಗ ಏನಪ್ಪ ಅಂದರೆ ನಮಗೆ ಬರುವಂಥ ಹಿಂಸೆ ಕಷ್ಟ ಸಂಕಟಗಳ ಇದರಲ್ಲಿ ಎಲ್ಲದರಲ್ಲೂ ನಮಗೆ ಒಂದು ಎಂತ ಅನುಮತಿ ಕೊಡ್ತಾರೆ. ಏನಕ್ಕೆ ಅನುಮತಿ ಕೊಡ್ತಾರೆ ದೇವರು ನಮ್ಮ ಜೀವನದಲ್ಲಿ? ಏನಕ್ಕೆ ಕಷ್ಟ ಸಂಕಟ ಹಿಂಸೆ ವೇದನೆ ಎಲ್ಲ ಥರ ಪ್ರಾಬ್ಲಮ್ಗಳು ಏನಕ್ಕೆ ಕೊಡ್ತಾರೆ ನಮಗೆ?
ಪಾಠ ಕಲಿಯಕ್ಕೆ ಬ್ರದರ್,
ಪಾಠ ಕಲಿಬೇಕು. ಆಮೇಲೆ
ಕಲಿಯಕ್ಕೆ
ಆಮೇಲೆ ಏನು ಏನು ಪಾಠ ಕಲ್ತ್ಮೇಲೆ ನೆಕ್ಸ್ಟ್ ನೋಡಕ್ಕೋ.
ಬಹಳ
ಅಮ್ಮ
ಏನಂತ ಒಂದಲೇ ಕೆಲಸ
ಮಾಡ್ತಾರೆ.
ಹಾಂ ಏ ಒಬ್ಬೊಬ್ಬರು ಹೇಳಿ, ಹೇಳಿ ಮೆಗಿಸ್ಟ್. ಹಾಂ ನಾ ವಿಶ್ವಾಸ ಇರ್ತದೆ ಪರೀಕ್ಷೆ ಮಾಡ್ತಾರೆ. ಓಕೆ ಗುಡ್. ಶ್ವೇತಾ ಅಷ್ಟರ್ ಹೇಳಿ.
ಬಲಹೀನತೆಯಲ್ಲೇ ಬಲವನ್ನು ಮಾಡಲಿಕ್ಕೆ ಸಾಧ್ಯ ಅಂತ.
ವೆರಿ ಗುಡ್. ನಮ್ಮ ವಿಶ್ವಾಸಕ್ಕೆ ಒಂದು ಪರೀಕ್ಷೆ, ನಮ್ಮ ಬಲಹೀನದಲ್ಲಿ ಅವ್ರ ಬಲವು ಏನಾಗುತ್ತೆ ಪೂರ್ಣ ಸಾಧಕರಾಗಿರ್ತಾರೆ ಅಂತ ಅಂದ್ಬಿಟ್ಟು ನಾವು ನಂಬ್ತೀರಾ ಅಂತೇನ್ರಿ ನಮಗೆ ಒಂದು ಟೆಸ್ಟ್ ಅದರ ಏನ್ರಿ. ದೇವ್ರು ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾರೆ ಅದರ ಯಾರು ಮೋಸವಾಗಿರೋ ಸಂಗತಿಯಲ್ಲಿ ಏನ್ರಿ ದೇವರಿಗೆ ನಂಬಿಕಸ್ತಾಗಿರ್ತಾರೋ. ಏನಪ್ಪ ಪ್ರೂಫ್ ಗೊತ್ತಾ, ಅವ್ರು ಯಾವತ್ತೂ ದೇವರಿಗೆ ನಂಬಿಕಸ್ತಾಗಿರ್ತಾರೆ. ಇವ್ರು ಲೋಕದಲ್ಲಿ ಮಾತು ಕೇಳಿದಿರಿ ಗೊತ್ತಾ ಏನ್ರಿ, ಮನುಷ್ಯ ನಮಗೆ ರಿಯಲ್ ಫ್ರೆಂಡು ಅಥವಾ ನಮ್ಮ ಸಂಬಂಧಿಕರು ಇರ್ತಾರೆ ಗೊತ್ತಾ, ಅಂದರೆ ಇವರ ನಿಜವಾದ ಸಂಬಂಧಿಕರು ನಮ್ಗೆ ನಿಜವಾದ ಅವ್ರಿಗೆ ಅದು ನಮ್ಮ ಜೊತೆಗಿರ್ತಾರೆ ಅಂದ್ಬಿಟ್ಟು ನಾವು ಯಾವಾಗ ಅವ್ರನ್ನ ನಂಬೋದು, ಯಾವಾಗ ಕಂಡುಹಿಡಿಯೋದು ಅವ್ರು ನಿಜವಾದ ಒಳ್ಳೆ ಸ್ನೇಹಿತರು ಅಥವಾ ಒಳ್ಳೆ ಸಂಬಂಧಿಕರು ಅಂತ ಅಂದ್ಬಿಟ್ಟು ನಮಗೆ ಹೆಂಗೆ ಕಂಡುಹಿಡಿಯೋದು? ಲೋಕ ಏನು ಹೇಳ್ತಾರೆ?
ಕಷ್ಟದಲ್ಲಿ
ಹಾಂ, ನಮ್ಮ ಕಷ್ಟದಲ್ಲಿರ್ಬೇಕಾದ್ರೆ ನೋಡಿರ್ತೀನಿ ಅದರ, ನಮ್ಮ ಕಷ್ಟದಲ್ಲಿರ್ಬೇಕಾದ್ರೆ ಯಾರ ಜೊತೆ ನಿಂತ್ಕೊಂತ ನೋಡಿರ್ತೀನಿ, ಅವರೇ ಫೇತ್ಫುಲ್ ಆಗಿರೋರು ರೀ. ಅದರ ಚೆನ್ನಾಗಿರ್ಬೇಕಾದ್ರೆ ಮಾತ್ರ ಬರೋದು, ಅದರ ಚೆನ್ನಾಗಿಲ್ಲಿರ್ಬೇಕಾದ್ರೆ ಏನಂತಾರೆ ದೂರ ಹೋಗೋದು, ಇದೆ ಅಂತಾರೆ. ಇದು ಸೂಚನೆನೇ ಅಲ್ಲ ರೀ ಅದರ, ಇಸ್ ವೆರಿ ಡೇಂಜರ್ ರಿಲೇಷನ್ಶಿಪ್ ಅಲ್ವರ. ಸುಮ್ಮನೆ ಆದಾಯಕ್ಕಾಗಿ ಬರೋಂಥ ಒಂದು ಸಂಬಂಧಗಳು ಇವೆಲ್ಲ ಏನಾರ ಪ್ರಯೋಜನ ಆಗಿರಲ್ಲ. ಇದೇ ಥರ ನಾವು ಕ್ರಿಸ್ತನ ಹತ್ರಕ್ಕೆ ಇರ್ಬೇಕಾದ್ರೆ ಯೋಚನೆ ಮಾಡಿರ್ತೀರಿ ಅದರ, ನಾವು ಇದೇ ಥರ ಕ್ರಿಸ್ತನಿಗೆ ಆದಾಯಕ್ಕಾಗಿ ಹೋಗ್ತಾ ಇತ್ತಂತಂದರೆ ಪ್ರಯೋಜನ ಇಲ್ಲ, ಅಂಥ ಸತ್ಯದಲ್ಲಿ ಜಾಸ್ತಿ ದಿನ ಇರೋಲ್ಲ ಅದರ. ಆದರೆ ನಮ್ಮ ಕ್ರಿಸ್ತರ ಅನ್ಯತೆ ಪ್ರೀತಿ ಹೆಂಗಿದೆ ಅಂತೆ ಅದರ ನೋಡ್ಬೇಕಾದ್ರೆ, ಏನೇ ಬೆನಿಫಿಟ್ ಇರಲಿ ಬೆನಿಫಿಟ್ ಇಲ್ದಿರಲಿ ಏನಂದರೆ ನಿಷ್ಕಳಂಕವಾಗಿಂಥ ಪ್ರೀತಿ ಅಲ್ವರ. ಏನೇ ಆಗಲಿ ಸರಿ ನಾವು ದೇವ್ರಿಗೋಸ್ಕರ ಸಹ ಇರ್ತೀರಿ ಅಂತ ನಾವು ಕಷ್ಟದಲ್ಲಿ ಪ್ರೂವ್ ಮಾಡಿ ನೋಡ್ತೀರಿ ಗೊತ್ತಾ, ಇದೇ ದೇವ್ರು ನಮ್ಮ ಹತ್ರ ನೋಡ್ತಾ ಇರೋದು ರೀ. ಅದಕ್ಕೆ ಬೈಬಲ್ ಮಾತಾಡ್ತಾರೆ ಗೊತ್ತಾ, ಜೀಸಸ್ ಕ್ರಿಸ್ಟ್ ಬಗ್ಗೆ ಹೇಳ್ಬೇಕಂತ ಹೇಳ್ತಾರೆ, ಜೀಸಸ್ ಕ್ರಿಸ್ಟ್ ನಿನ್ನೇನೋ ಇದ್ರು ಇವತ್ತು ಹಾಗೆ ಇದ್ದಾರೆ ನಾಳೆ ಕೂಡ ಹಾಗೆ ಇದ್ದಾರೆ ಹೇಳ್ತಾರೆ. ಇಂಗ್ಲೀಷ್ ಚೆನ್ನಾಗಿ ಬರ್ತದೆ, ಜೀಸಸ್ ಕ್ರಿಸ್ಟ್ ಇಸ್ ದ ಸೇಮ್ ಯೆಸ್ಟರ್ಡೇ ಈಸ್ ದ ಸೇಮ್ ಟುಡೇ ಈಸ್ ದ ಸೇಮ್ ಟುಮಾರೋ ಅಂತ ಹೇಳ್ತಾರೆ. ಏನು ಅರ್ಥ ಅದು ಏನು?
ಒಂದೇ ರೀತಿ ಇರ್ತಾರೆ
ಅವ್ರು ಇರುವಾತರು
ಏನು
ಅಂದ್ರೆ
ಒಂದೇ
ಅವರು ಬದಲಾಗಲ್ಲ ಅಂತ ಅರ್ಥ ಬ್ರದರ್.
ಎಲ್ಲ ಆ್ಯಂಗಲ್
ಇಟ್ಸ್
ಅಲ್ಲಿ,
ನೆವರ್ ಚೇಂಜಿಂಗ್ ಗಾಡ್ ಇಟ್ಸ್ ನೆವರ್ ಚೇಂಜ್
ಎಲ್ಲ ಆ್ಯಂಗಲ್ ಅಲ್ಲಿ ಅದೇ ಬೆಳ್ಳಿಕ್ಕೆ ಅವರೇ, ಎಲ್ಲ ಆ್ಯಂಗಲ್ ಅಲ್ಲಿ ಕಣ್ ದೃಷ್ಟಿ ಇಲ್ಲಂಗೆ ಇದಾರೆ, ಎಲ್ಲ ಆ್ಯಂಗಲ್ ಅಲ್ಲಿ ಏರ್ ಕಟಿಂಗ್ ಇಲ್ಲಂಗೆ ಇದೆ ಅಂತಾನೆ.
ಅವ್ರು
ಸಿ
ಬದಲಾಗಲ್ಲ
ನೆವರ್ ಚೇಂಜಿಂಗ್ ಗಾಡ್
ಎಲ್ಲರೂ ಸಾವಿರ
ಸಾವಿರ
ಒಂದು ನಿಮಿಷ
ವರ್ಷದಲ್ಲೂ ಅದೇ ತರ ಇರ್ತಾರೆ ಅಂತ ಹೇಳ್ಬೋದು.
ಒಬ್ಬೊಬ್ಬರೇ ಒಂದೊಂದಾಗಿ
ಇರುವಾತರು
ಎಲ್ಲರೂ ಕಚ 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 ಅಂದರೆ ಏನು ಅರ್ಥ ಆಯ್ತಾರೆ? ನಿಮಗೆ ಅರ್ಥ ಆಯ್ತದಾ? ಒಬ್ರು ಹೇಳ್ತಾ ಇರ್ಬೇಕು, ಇನ್ನೊಬ್ರು ಸಮಾಧಾನವಾಗಿರಿ. ಹಾಂ, ಒಬ್ಬೊಬ್ಬರೇ ಹೇಳ್ಕೊಂಬಿಡ್ರಿ ನೋಡೋಣ.
ಬ್ರದರ್ ಈಗ ನಮ್ಮ ಕೃಪೆ ಕಾಲದಲ್ಲೂ ಅದೇ ತರ ಇರ್ತಾರೆ 1000 ವರ್ಷ ಆಗ್ಲಿಕ್ಕೂ ಅದೇ ತರ ಇರ್ತಾರೆ ಅಂತ ಬ್ರದರ್
ಓಕೆ, ಗುಡ್, ಸರಿ, ಓಕೆ, ನೆಕ್ಸ್ಟ್ ಹೇಳಿ ಮೋಹನ್ ಬುದ್ಧ ಹೇಳಿ.
ಹಿಂದೆ ಹೆಂಗಿದ್ರು ಇವಾಗ ಹಂಗಿದಾರೆ ಮುಂದೆನೂ ಹಂಗೆ ಇರ್ತಾರೆ ಒಂದೇ ತರನೇ ಇರ್ತಾರೆ ಅವ್ರು ಯಾವತ್ತು ಬದಲಾಗಲ್ಲ
ಅದೇನೋ ಕರೆಕ್ಟು, ಯಾಂದ್ರೆ ಅರ್ಥ ಏನು ಅಂತ ಕೇಳಿದೆ. ಹಂಗೆ ಇರ್ತಾನೆ ಏನೋ, ಹೈಟು ವೆಯ್ಟು
ಅವ್ರ
ಕಲರು
ಗುಣಗಳು
ಅದು
ಚೇಂಜ್ ಆಗಲ್ಲ ಬ್ರದರ್ ಅವ್ರು ಹೆಂಗೆ ಇರ್ತಾರೆ ಹಂಗೆ
ಮಿನಿಟ್
ಇರ್ತಾರೆ
ಒಂದು ಮಿನಿಟ್
ಗುಣಗಳು
ಒಬ್ಬೊಬ್ಬರೇ ಒಂದು ನಿಮಿಷ.
ನಾವು
ಮೋಹನ್ ಬುದ್ಧ
ಚೇಂಜ್
ಹೇಳಿ.
ಆಗ್ಬೋದ ಬಟ್ ಅವ್ರ ಗುಣಗಳು ಚೇಂಜ್ ಆಗಲ್ಲ ಒಂದೇ ಮಾತು ಅವ್ರದ್ದು
ಸರಿ ಆಯ್ತು, ಗುಡ್. ಮ್ಯಾಗಿಸ್ಟರ್ ಇವಾಗ ಹೇಳಿ. ಓಕೆ, ಪ್ರೀತಿಯಲ್ಲಿ ಬದಲಾವಣಿಕೆ ಇಲ್ಲ, ಆಯ್ತು, ಗುಡ್. ಓಕೆ, ಸರೋಜೇಶ್ವರ್ ಹೇಳಿ. ಸರೋಜೇಶ್ವರ್ ಏನು ಹೇಳ್ತಾ ಇದ್ದೀರಿ? ಸರಿ, ಓಕೆ, ಎಲ್ಲ ಬಹುದಾರೆ ಹೇಳಿ.
ಬ್ರದರ್ ಅವ್ರ ತಂದೆ ಜೊತೆ ಯಾವಾಗ ಹೆಂಗಿದ್ರೆ ಇದಾಗಿ ಮತ್ತೆ ಅದೇ ರೀತಿ ಅವ್ರ ಕೊನೆಯವ್ರಿಗೆ ಹಂಗೆ ಇರ್ತಾರೆ
ಓಕೆ, ತಂದೆ ದೇವ್ರ ಜೊತೆಗೆ ಯಾವ ರೀತಿ ಇದ್ರೋ ಅದೇ ರೀತಿ ನಡ್ಕೊಂತಾರೆ, ಅದರಲ್ಲಿ ನಡವಳಿಕೆಯಲ್ಲಿ ಏನೂ ಬದಲಾವಣಿಕೆ ಇಲ್ಲ ಅಂತ. ಸರಿ, ಓಕೆ, ಸರಿ, ಬೇರೆ ಇನ್ಯಾರು ಏನು ಹೇಳ್ತೀರಾ? ಸರಿ, ಓಕೆ, ಅಲ್ವರ ತೊಗೊಳ್ಬೇಕಾದ್ರೆ ಏನ್ರಿ ನೀವೆಲ್ಲ ಹೇಳಿದ್ದು ಅಬ್ಸೊಲ್ಯೂಟ್ಲಿ ಕರೆಕ್ಟ್. ಏನಪ್ಪ ಅಂತಂದರೆ ಅವರಲ್ಲಿ ಚೇಂಜಸ್ ಇಲ್ಲ ಅಂತಾನೆ ವಾಕ್ಯ ನೋಡ್ಸೋದು ನಮಗೆ. ಜೀಸಸ್ ಹಂಗೆ ಇದ್ದಾರೆ ಅಂತಂದರೆ ಏನಪ್ಪ ಮೀನಿಂಗ್ ಗೊತ್ತಾ? ಅವರು ಯಾವತ್ತೂ ಒಂದು ವಿಚಾರದಲ್ಲಿ ಕಾಂಪ್ರಮೈಸೇ ಮಾಡಲಿಲ್ಲ ರೀ ಅಲ್ರ, ಎಲ್ಲ ವಿಚಾರನೂ ಏನು ಬಿಟ್ಕೊಡಕ್ಕೆ ರೆಡಿಯಾಗಿದ್ರು ಕ್ರಿಸ್ತನು. ಅರೆ, ಒಂದೇ ಒಂದು ವಿಚಾರನ ಮಾತ್ರ ಅವ್ರು ಬಿಟ್ಕೊಡಲೇ ಇಲ್ಲ. ಯಾವ ವಿಚಾರ ಗೊತ್ತಾ? ಬೈಬಲಲ್ಲಿ ಒಂದು ವಾಕ್ಯ ಇದೆ ನೋಡಿರ್ತೀರಿ, ಹೇಳ್ರಿ. ಜೀಸಸ್ ಕ್ರಿಸ್ತು ಯಾವ ವಿಚಾರದಲ್ಲಿ ಕಾಂಪ್ರಮೈಸ್ ಮಾತ್ರ ಮಾಡಲಿಲ್ಲ. ಪವಿತ್ರಾತ್ಮ ವಿರುದ್ಧವಾಗ
ವಿಷಯದಲ್ಲಿ ಬ್ರದರ್
ಹಾಂ ಹೇಳ್ರಿ.
ತಂದೆ ಮಾತಿಗೆ ಅವ್ರು ವಿಧೇಯರಾದ್ರು ತಂದೆ ಮಾತು ಬಿಟ್ಟು ಬೇರೆ ಯಾವ್ದಕ್ಕೂ ಅವ್ರು ಕಾಂಪ್ರಮೈಸ್ ಆಗ್ಲಿಲ್ಲ ಬೇರೆ
ಹಾಂ ಅಲ್ವರ, ಬೈಬಲಲ್ಲಿ
ಹೌದೌದು
ಒಂದು ವಾಕ್ಯ ಬರ್ತದೆ ನೋಡಿದಿರಾ, ವೀಕ್ನೆಸ್ ಆಫ್ ಗಾಡ್ ಅಂತ ಬರ್ತದೆ ನೋಡಿದಿರಾ? ವಾಕ್ಯ ಓದಿರಾ? ವಾಕ್ಯ ಇದೆ.
ಬ್ರದರ್ ಅದು ಎಲ್ಲಿದ್ದು ಹೇಳಿ ಬ್ರದರ್ ಓದ್ತೀನಿ ನಾನು
ಓ, ನಾನೇ ಹೇಳ್ಬಿಡ್ಲಾ? ಸಬಾಸ್
ಹೇಳಿ
ಟಪ್ ಎರಡನೇ ಕುರಿಂತ ಒಂದು ನಿಮಿಷ, ಎರಡನೇ ಕುರಿಂತ 8 ಇರ್ಬೇಕು. ನಮ್ಮ ನಿಮಿಷ ಎಷ್ಟು? ಒಂದು ನಿಮಿಷ, ಇಲ್ಲ ಇಲ್ಲ ಒಂದು ನಿಮಿಷ ರೀ. ಫಸ್ಟ್ ಕೊರಿಂಥಿಯನ್ಸ್ ಕರೆಕ್ಟ್, ಫಸ್ಟ್ ಚಾಪ್ಟರ್. ಓಕೆ, ಫಸ್ಟ್ ಕೊರಿಂಥಿಯನ್ಸ್ 1:25 ಓದಿ. ಎಲೆಯ
ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದ್ದಾಗಿದೆ.
ಓಕೆ, ಏನಿದು ದೇವರ ಬಲಹೀನತೆ ಅಂತ ಬರ್ತ ನೋಡ್ರಿ, ಬಂತ ಅದು ಕನ್ನಡದಲ್ಲಿ? ಯಾರೋ ದೇವರ ಬಲಹೀನತೆ ತೇಣಿಸ್ತಾರೋ ಅಂತ ಹೇಳ್ತಾರೆ. ಇಂಗ್ಲಿಷ್ ಚೆನ್ನಾಗಿ ಬರ್ತದೆ. ಅಂಡ್ ಟು ದೆಮ್ ವಿಚ್ ಆರ್ ಕಾಲ್ಡ್ ಬೋತ್ ಜೂಸ್ ಅಂಡ್ ಗ್ರೀಕ್ಸ್, ಕ್ರೈಸ್ಟ್ ದ ಪವರ್ ಆಫ್ ಗಾಡ್ ಅಂಡ್ ವಿಸ್ಡಮ್ ಆಫ್ ಗಾಡ್ ಅಂತ, ಬಿಕಾಸ್ ದ ಫುಲಿಶ್ನೆಸ್ ಆಫ್ ಗಾಡ್ ಇಸ್ ವೈಸರ್ ದ್ಯಾನ್ ಮೆನ್ ಅಂತ ಹೇಳ್ತಾರೆ. ಏನು ದ ಫುಲಿಶ್ನೆಸ್ ಆಫ್ ಗಾಡ್ ಅದರ ಫುಲಿಶ್ನೆಸ್ ಆಫ್ ಗಾಡ್ ಅಂದರೆ ದೇವರ ಬುದ್ಧಿಹೀನತೆ ಮನುಷ್ಯ ಬುದ್ಧಿಗಿಂತ ಏನಾಗಿದೆ ಅಂತೆ, ಹೆಚ್ಚಾಗಿದೆ ಅಂತ ಹೇಳ್ತಾರೆ. ದೇವರ ಬುದ್ಧಿಹೀನತೆ ಇದೆಯಾ? ಇಲ್ಲ. ಮತ್ತೇನದು, ಮನುಷ್ಯನ ದೃಷ್ಟಿಯಲ್ಲಿ ಕೆಲವೊಂದು ದೇವರ ನಡವಳಿಕೆಗಳು ಹೆಂಗಿದೆ ಅಂತಂದರೆ ಬುದ್ಧಿಹೀನವಾಗಿದೆ. ಏನು ಬುದ್ಧಿಹೀನವಾಗಿರೋದು? ದೇವ್ರ ಲೋಕದಲ್ಲಿ ಕೆಟ್ಟದ್ದು ಬಿಟ್ಟಿದ್ದು ಹೆಂಗಿದೆ? ಏ ಬುದ್ಧಿಹೀನವಾಗಿ ನಾವ್ಯಾರು ಬಿಡ್ತೀರಾ? ಹಾಂ, ಅನುಭವಿಸಿದ್ ಬಿಟ್ಟವ್ರೆ, ಸಾಯೋದಿಗೆ ಬಿಟ್ಟವ್ರೆ, ಇವೆಲ್ಲ ಬುದ್ಧಿಹೀನತೆ ಅಂತಾನೆ ಅನ್ಸೋ ಮನುಷ್ಯನಿಗೆ. ನೆಕ್ಸ್ಟ್ ಹೇಳ್ತಾರೆ, ದ ವೀಕ್ನೆಸ್ ಆಫ್ ಗಾಡ್ ಇಸ್ ಸ್ಟ್ರಾಂಗರ್ ದ್ಯಾನ್ ಮ್ಯಾನ್ ಅಂತ ಹೇಳ್ತಾರೆ. ದೇವರ ಬಲಹೀನತೆ ಮನುಷ್ಯನ ಬಲಕ್ಕಿಂತೇನ್ರಿ ತುಂಬ ಶಕ್ತಿಶಾಲಿ ಅಂತ ಹೇಳ್ತಾರೆ. ಏನಿದು ದೇವರ ಬಲಹೀನತೆ ಅಂದರೆ ಏನ್ರಿ, ದೇವರಿಗೆ ಒಂದು ವೀಕ್ನೆಸ್ ಇದೆ ಅಂತ ಹೇಳ್ಬೋದು. ಅದರ ಯಾವ್ದಪ್ಪ, ಕ್ರಿಸ್ತನ್ಗೆ ಒಂದು ವೀಕ್ನೆಸ್ ಇದೆ ಅದರ. ಏನು ಕ್ರಿಸ್ತನ್ಗಿರೋ ವೀಕ್ನೆಸ್? ಕ್ರಿಸ್ತನ್ಗಿರೋ ವೀಕ್ನೆಸ್ ಏನಪ್ಪ? ಹೊರಗಿವ ಇವ್ರೆ, ನಾ ವೀಕ್ನೆಸ್ ಅಂದ ತಕ್ಷಣ ಎಲ್ಲರೂ ಒಂಥರ ನೆಗೆಟಿವ್ ತಿಂಕ್ ಮಾಡಕ್ಕೆ ಹೋಗ್ಬಿಡಿ. ಅಲ್ಲ, ನಮ್ಗಿರೋ ವೀಕ್ನೆಸ್ಗು ಕ್ರಿಸ್ತನ್ಗಿರೋ ವೀಕ್ನೆಸ್ಗು ವ್ಯತ್ಯಾಸ ಇದೆ.
ಕೋಪ
ಕ್ರಿಸ್ತನ್ಗಿರೋ,
ಬಂದಿದೆ,
ಹಾಂ
ಒಂದಿನ
ಹೇಳಿ.
ಒಂದ್ಸಲ ಕೋಪ ಬಂದಿದೆ ಅವರಿಗೆ.
ಓ, ಅದು ವೀಕ್ನೆಸ್. ಓಕೆನಾ, ಕ್ರಿಸ್ತನ್ ವೀಕ್ನೆಸ್ ಏನು ಗೊತ್ತಾ? ಅವ್ರ ತಂದೆ ಮಾತನ್ನು ಕೇಳೋದೇ ಏನ್ರಿ ಅವ್ರಿಗೆ ವೀಕ್ನೆಸ್. ಅದು ಕೇಳಿದ್ರೆ ಇರೋದಕ್ಕೆ ಅವ್ರ ಕೈಲಿ ಆಗದ್ದೇ ಇಲ್ಲ ರೀ. ಅದರ ಈ ವಿಚಾರದಲ್ಲಿ ದಟ್ ಈಸ್ ದ ವೀಕ್ನೆಸ್ ಆಫ್ ಕ್ರೈಸ್ಟ್. ಅದಕ್ಕೆ ನೋಡ್ಬೇಕ್ರೆ ಶಿಲುಬೆ ಮೇಲೆ ದೇವ್ರ ಕೈ ಬಿಟ್ಬಿಟ್ರೆ ಸರಿ, ಅವ್ರ ಮಾತಿಗೆ ವಿಧೇಯನಾಗೋದಕ್ಕೆ ಕ್ರಿಸ್ತನ್ ಏನಾಗಲಿಲ್ಲ, ಅಂಜಲೇ ಇಲ್ಲ ಅಂತಾನೆ. ಅದರ ಹಿಂದೆ ಮುಂದೆ ನೋಡ್ಲಿ, ಯಾಕಪ್ಪ ಅಂದರೆ ದಟ್ ವಾಸ್ ಇಸ್ ವೀಕ್ನೆಸ್. ಅದಕ್ಕೆ ಏನು ಹೇಳ್ತಾರೆ, ಈಗೋ ದೇವರೇ ನಿನ್ನ ಚಿತ್ತವನ್ನು ವಿರುದ್ಧಕ್ಕೆ ಬರ್ತಾ ಇದ್ದೀನಿ, ನನಗಾಗ ಒಂದು ದೇಹನ ಏನು ಮಾಡಿದ್ಯಾ, ಸಿದ್ಧ ಮಾಡಿದ್ಯಾ ಅಲ್ವರ. ಅದೇ ನೋಡ್ಬೇಕಾದ್ರೆ ಬ್ರದರ್ ಬುಕ್ಕಲ್ಲಿ ಬರಿಬೇಕಾದ್ರೆ ಸೂಪರಾಗಿ ಬರೀತಾರೆ ಎಕ್ಸಾಂಪಲ್. ಅದರ ಕ್ರಿಸ್ತನು ಪರಲೋಕನ ಬಿಟ್ಟು ಭೂಲೋಕಕ್ಕೆ ಮನುಷ್ಯರ ನಡುವೆ ಬಂದ್ರಲ್ಲ, ಹೇಗೆ ಬಂದಿರ್ಬೋದು ಅಲ್ಲಿ ಹೇಳ್ತಾರೆ. ಒಂದು ವಾಕ್ಯ ಓದ ನೋಡಿತೀನಿ ಇಲ್ಲಿ, ಹೀಬ್ರೂಸಲ್ಲಿ ಬರ್ತಾರೆ, ನನಗಾಗಿ ಒಂದು ದೇಹವನ್ನು ಸಿದ್ಧ ಮಾಡಿದ್ಯಲ್ಲ ಅಂತಂತ ಹೇಳ್ತಾರಲ್ಲ, ಇದು ಅರ್ಥ ಏನಿರ್ಬೋದು ಅಂತ ಹೇಳ್ತಾರೆ. ಹೀಬ್ರೂಸ್ 10 ಚಾಪ್ಟರ್ಲಿ 4 and 5 ಓದ್ರಿ. ಯಾರು ಓದಿಲ್ಲ ಬೈಬಲು? ಎಲ್ಲ ಏನು ಮಾಡ್ತಾವ್ರೆ, ಎಲ್ಲ ಬೈಬಲ್ ತಗೊಳ್ರಿ ಅಂತೀನಿ. ಸರೋಜಸ್ಟರ್, ಮಂಜುಳಾ ಎಸ್ಟರ್, ಓದ್ರಿ.
ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದುದರಿಂದ ಕ್ರೀಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ.
ಅದಕ್ಕೆ ನಿಂಗೆ ಇದೆಲ್ಲ ಯಾವುದು ಇಷ್ಟ ಇಲ್ಲ ಇದ್ದಾರೆ, ಅದಕ್ಕೋಸ್ಕರ ನನಗೇನು ಮಾಡಿದೆ ಒಂದು ದೇಹವನ್ನು ಸಿದ್ಧ ಮಾಡಿದ್ಯಾ ಅಂತ ಹೇಳ್ತಾರೆ. ಹೆಂಗೆ, ಯಾವ ಥರ ಅಂತಂದರೆ, ಇದನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ನಮಗೇನಾಗಲ್ಲ, ಇದ್ರ ಸ್ಪೆಷಾಲಿಟಿ ಗೊತ್ತಾಗಲ್ಲ, ಯಾಕಂದ್ರೆ ನಮಗೂ ಬಾಡಿ ಇದೆ, ಹ್ಯೂಮನ್ ಬಾಡಿ ಅಲ್ವಾ, ನಮ್ಗೆ ಗೊತ್ತಾಗಲ್ಲ. ಇದನ್ನ ಅರ್ಥ ಕ್ರೈಸ್ಟ್ ಮೈಂಡ್ ಸೆಟ್ ಅಲ್ಲಿ ಅರ್ಥ ಮಾಡ್ಕೊಬೇಕು. ಇದು ಯಾವ ಥರ ಅಂತಂದರೆ, ಇವಾಗ ನಾವೆಲ್ಲ ಹಿಂಗೆ ಮನುಷ್ಯರಾಗಿದ್ದೀರಪ್ಪ, ನಾಳೆ ಬಂದ್ಬಿಟ್ಟು ದೇವ್ರು ಒಂದು ಪ್ಲ್ಯಾನ್ ಮಾಡ್ತಾರೆ ಅಲ್ವರ, ನಮ್ಮೆಲ್ಲ ತುಂಬ ಸುಖವಾಗಿ ಸಂತೋಷವಾಗಿ ಲಕ್ಸುರಿಯಸ್ ಆಗಿ ತುಂಬ ಖುಷಿ ಖುಷಿಯಾಗಿ ಬದುಕ್ತಾ ಇದ್ದೀರಿ. ನಾಳೆ ದೇವ್ರವ್ನ ಪ್ಲ್ಯಾನ್ ಮಾಡ್ತಾರೆ. ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಜಿರ್ಲೆಗೆ ಏನು ಮಾಡಬೇಕು, ನೀನು ಹೋಗಿ ರ್ಯಾನ್ಸಮ್ ಕೊಡಬೇಕಪ್ಪ ಅಂತ ದೇವ್ರು ನಮ್ಗೆ ಹೇಳ್ತಾರೆ. ಆದರೆ ಆವಾಗ ಎಲ್ಲ ಮನುಷ್ಯರಲ್ಲಿ ಈಗೋ ಯಾರಿದ್ದಾರೆ, ನನ್ನ ಯಾರನ್ನ ಕಳಿಸ್ಲಿ ಅಂತ ನಮ್ಗೆ ಏನಾದ್ರು ಬಂದು ಹೇಳಿದ್ರೆ, ಎಷ್ಟು ಜನ ಹೋಗ್ಬಿಟ್ಟು ಜಿರ್ಲೆಗೆ ರ್ಯಾನ್ಸಮ್ ಕೊಡೋಕೆ ರೆಡಿ ಆಗಿರ್ತೀರ?
ಯಾರು ಹೋಗಲ್ಲ.
ಹೋಗಲ್ಲ, ನೋಡಿದ್ರೆ ಸೈಜ್ ಹಾಕ್ಬೇಕು ಅಂತ ಹೊಡೆದಾಕ್ಬಿಡ್ತೀರಿ ಅಲ್ವರ. ಎಷ್ಟು ಇರಿಟೇಟ್ ಅಲ್ವಾ ಅದು. ಅದರ ಇದೇ ಥರ ಹೆಂಗಪ್ಪ ಇತ್ತು ಅಂದರೆ, ಕ್ರಿಸ್ತನಿಗಿತ್ತು ಅಂತೆ ಅಲ್ವರ. ಏನಂದರೆ, ಮನುಷ್ಯರು ಅವಿಧೇಯರಾಗಿ ಮೋಸವಾಗಿ ದೇವರಿಗೆ ವಿರುದ್ಧವಾಗಿ ನಡ್ಕೊಳೋದೆಲ್ಲ ಹೇಗಿತ್ತು ಅಂದರೆ, ಮಾಡೋಂಥ ಹೊಲ್ಸು ಕೆಲಸಗಳೆಲ್ಲ ಇದೇ ಥರ ಅಂತಾರೆ ರೀ ಅದರ. ಅರೆ ಕ್ರಿಸ್ತನು ಇಗೋ ದೇವರೇ ನಾನಿದ್ದೀನಿ ಕಳಿಸಿ ಅಂತ ಹೇಳ್ಬೇಕಾರೆ, ಅಂಥ ಮಹಿಮೆಯ ಶರೀರನ ಬಿಟ್ಟು ಅದರ ಅಂಥ ಒಂದು ಏನು ಗೌರವ ಸ್ಥಾನ, ಅಂಥ ಒಂದು ಏನ್ರಿ ಸಂತೋಷ ಪ್ರೀತಿ ಎಲ್ಲ ರೀತಿ ಸೌಕರ್ಯ ಏನು ಕಮ್ಮಿನೇ ಇಲ್ಲ ರೀ. ಹೋಗ್ಬಿಟ್ಟು ಮನುಷ್ಯರ ನಡುವೆ ಹೋಗುವಪ್ಪ ಹೋಗು ಅಂತಂದರೆ ಹೆಂಗಿರ್ತಾ ಇತ್ತ? ಈಡೇನ್ ತೋಟದಲ್ಲಿ ಆದಾಮ್ ಜೊತೆಗೆ ಬಿಟ್ಟಿದ್ರೆ ಸಂತೋಷವಾಗಿ ಇರ್ತಾ ಇದ್ರು, ಇವಾಗೆಲ್ಲಿ ಈಡೇನ್ ತೋಟದಲ್ಲಿ ಇದ್ದಾರೆ ಆದಾಮ್ ಜೊತೆಗಾನ ಅವರೇ? ಹೆಂಗವ್ರೆ ಎಲ್ಲ ಎಲ್ಲ ದುಷ್ಟರು ಅಲ್ಲ, ಎಷ್ಟು ಮೋಸವಾಗಿರೋ ಕೆಲಸಗಳು ಮಾಡ್ತಾರೆ, ಎಂಥ ಕೆಟ್ಟ ಕೆಟ್ಟದ್ದು ಮಾಡ್ತಾರೆ, ಎಂಥ ಕೆಟ್ಟ ಕೆಟ್ಟದ್ದು ಮಾತಾಡ್ತಾರೆ, ಕೆಟ್ಟ ಕೆಟ್ಟ ಯೋಚನೆ ಮಾಡ್ತಾರೆ. ಅದರ ಯೇಸುಕ್ರಿಸ್ತನ ಬುಲಕಕ್ಕೆ ಬದಿರ್ಬೇಕು ಹೆಂಗಿದ್ದಿರ್ಬೇಕು ಯೋಚನೆ ಮಾಡಿರ್ತೀನಿ. ಅದರ ಯೇಸುಕ್ರಿಸ್ತ ಒಬ್ಬ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅರ್ಥ ಮಾಡ್ಕೊಳ್ರಿ. ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂದರೆ ಏನ್ರಿ, ಒಬ್ಬರು ಥಾಟ್ಸ್ನ ಕ್ಲೀನಾಗಿ ಏನು ಮಾಡ್ಬೋದು, ಅವ್ರು ಕ್ರೈಸ್ಟು ರೀಡ್ ಮಾಡ್ಬೋದು ಅದರ, ಎಲ್ಲಾರನ್ನು ನೋಡ್ತಾ ಇರ್ತಾರೆ, ಎಲ್ಲರೂ ಇವ್ರ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಇವೆಲ್ಲ ತಲೆಯಲ್ಲಿ ಓಡ್ತಾ ಇರಬೇಕು. ಕ್ರಿಸ್ತಿಗೆ ಹಿಂಗಿರ್ತಾರೆ, ಇವ್ ಏನಯ್ಯ ಇವರು ಇಷ್ಟೆಲ್ಲ ಕೆಟ್ಟ ಥಿಂಕ್ ಮಾಡ್ತಾರ ಅಂತ, ಅವ್ರ ಮೈಂಡ್ಸ್ಗೆ ಏನಾಗಿರ್ಬೇಕು ಡಿಸ್ಟರ್ಬೆನ್ಸು, ಹಾಂ ಆಗತ್ತೆ ಸರಿತಗಳು ಏನಾಗಿರ್ತಾರೆ ಇರ್ತಾರೆ ಇವೆಲ್ಲ. ಇವೆಲ್ಲ ದೃಷ್ಟಿಕೋನದಲ್ಲಿ ನೋಡ್ಬೇಕಾದ್ರೆ ಕ್ರೈಸ್ಟು ಏನು ಮಾಡೋರು ಗೊತ್ತಾ, ಈಸ್ ದ ಸೇಮ್. ಪರಲೋಕದಲ್ಲೇ ದೇವತೆಗಿರ್ಬೇಕಾದ್ರೆ ಅಂಥ ಮಹಿಮೆ ಇರ್ಬೇಕ್ರಿ, ಹೆಂಗೆ ತಗ್ಗಿಸ್ಕೊಂಡಿದ್ರೋ ಅದೇ ರೀತಿ ದೇವರು ತುಂಬ ಕೀಳು ಮುಟ್ಟಿದ್ದಲ್ಲಿ ಬಿಡ್ಬೇಕಾರ ಕೂಡ ಹೆಂಗಿರ್ತೈತಿ ಇವರು ಅಷ್ಟೇ ತಗ್ಗಿಸ್ಕೊಳ್ತಾರೆ. ಯೋಚನೆ ಮಾಡಿದ್ದೀನಿ ಜಿರಲೆಗಳಲ್ಲಿ ನಡುವೆ ಹೋಗ್ಬಿಟ್ಟು ನಾವು ಒಂದು ಜಿರಲೆ ಥರ ವಾಸ ಮಾಡಿ ಅವ್ರ ಜೊತೆಗೆ ಎಲ್ಲ ಕಡೆ ಓಡಾಡಿಕೊಂಡು ಅದನ್ನೇ ತಿನ್ಕೊಂಡು ಕೊನೆಗೆ ಅವ್ರಿಗಾಗಿ ಪ್ರಾಣ ಕೊಡ್ತೀರಾ ನಾವು? ಏನ್ರಿ ನಮಗೇನು ಗ್ಯಾಪ್ನ ಇಲ್ಲ ಅಂದರೆ ಮೆಮೊರಿ ಲಾಸ್ ಆಗಿಬಿಟ್ರೆ ಓಕೆ ಪರವಾಗಿಲ್ಲ, ಜಿರಲೆ ಥರ ವಾಸ ಮಾಡೋದು ಎಲ್ಲ ಮೆಮೊರಿಯಲ್ ರಿಟೈನ್ ಮಾಡಿ. ಏನ್ರಿ ನಾನು ಫಸ್ಟ್ ಮನುಷ್ಯನಾಗಿದ್ದೆ, ಎಲ್ಲ ತುಂಬ ಚೆನ್ನಾಗಿ ತಿಂತಾ ಇದ್ದೆ, ಬದುಕ್ತಾ ಇದ್ದೆ, ಈ ಜಿರಲೆಗಳು ನೋಡಿದ್ರೆ ನಾವು ಹೊಡಿತಾ ಇದ್ದೆ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಗ್ಯಾಪ್ನ ಇದ್ದೆ, ಅವ್ರ ನಡುವೆ ಇದ್ಬೇಕು ಅಂದ್ರೆ ಆಗ್ತದಾ? ಆಗಲ್ಲ. ಇದು ಕ್ರೈಸ್ಟ್ ಮಾಡೋರು ನೋಡ್ರಿ ಇದ್ರಿ ಅದರ. ಅದಕ್ಕೆ ಹೇಳೋದು ಕ್ರಿಸ್ತನು ಏನಪ್ಪ ಮಾಡಿದ್ರು ಅಂತಂದರೆ ಏನ್ರಿ, ತನ್ನ ದೇವರ ಸ್ವರೂಪದಲ್ಲಿ ಇದ್ದರೂ ಸರಿ ಅಂಥ ಒಂದು ಅಮೂಲ್ಯವಂತ ಪದವಿನ ಬಿಡೋದಿಲ್ಲ ಅಂತ ಹೇಳಲೇ ಇಲ್ಲ. ಮನುಷ್ಯರ ರೂಪ ತಗೊಂಡ್ರು, ಎಂಥ ಮನುಷ್ಯರು, ಒಳ್ಳೆಯ ಮನುಷ್ಯರಲ್ಲ ರೀ, ಕೆಟ್ಟ ಮನುಷ್ಯರು ಪಾಪಿಷ್ಟರು ಅದರ. ಏನ್ರಿ ಯಾರಾದರೂ ನೀವು ಈ ಬಾಂಬೆಗೆ ಹೋಗಿದ್ದೀರಾ? ಬಾಂಬೆಗೆ ಹೋದರೆ ಬಾಂಬೆಯಲ್ಲಿ ಖರಾಬಾಗಿರೋಂಥ ಏರಿಯಾಗಳೈತೆ ಅದರ. ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ಸೇಫಾಗಿ ಬರ್ತೀರಿ ಅಂತೇನಿಲ್ಲ, ಗ್ಯಾರಂಟಿ ಇಲ್ಲ. ಅದರ ಬಾಂಬೆ, ಕಲ್ಕಟ್ಟಾ, ಚೆನ್ನೈ, ಚೆನ್ನೈ ರೈಲ್ವೆ ರೈಲ್ವೆ ಪ್ಲಾಟ್ಫಾರ್ಮ್ ನೋಡಿದ್ದೀರಾ? ಏನ್ರಿ ಒಂದು ಪ್ಲಾಟ್ಫಾರ್ಮಿಂದ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಹೋಗಬೇಕು ಅಂತಂದರೆ ಅಪ್ಪ ಅಮ್ಮ ಇದ್ದಾರೆ, ಮಕ್ಳುಗಳು ಹೋದರೆ ಅಷ್ಟೇ ಗಾಯಬೇ. ಅಷ್ಟು ಒಂದು ಮೋಸವಾಗಿರೋಂಥ ಒಂದು ಏನ್ರಿ ಏರಿಯಾಗಳು ಅದರ. ಅಂಥ ಏರಿಯಲ್ಲಿ ಮನುಷ್ಯರಾಗಿದ್ದು ನಾವೇ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಅಂತಂದರೆ, ಕ್ರಿಸ್ತನು ಮನುಷ್ಯನೊಡನೆ ಬಂದು ಪ್ರಾಣ ಕೊಡಬೇಕಾದ್ರೆ ಹೇಗಿತ್ತು? ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್. ಅರೆ ಕ್ರೈಸ್ಟ್ ಹೆಂಗಪ್ಪ ಇದ್ರು ಅಂದರೆ ನಿನ್ನೇನೂ ಸೇಮ್ ಅದರ. ದೇವ್ರು ಏನು ಕೆಲಸ ಕೊಟ್ಟರು ಅದಕ್ಕೆ ನಾನು ತಗ್ಗಿಸ್ಕೊಂಡು ಏನಾಗಿರ್ತೀನಿ ದೇವರೇ, ದೀನತೆಯಿಂದ ಇರ್ತೀನಿ, ನಾನು ಎಲ್ಲ ಮಾಡೋಕ್ಕೆ ಚೆನ್ನಾಗಿರ್ತೀನಿ, ಸಿದ್ಧವಾಗಿರ್ತೀನಿ ಅಂದ್ಬಿಟ್ಟು ಕ್ರೈಸ್ಟಿಗೆ ಮನಸ್ಸಿತ್ತು. ಹಾಂ ಇವತ್ತು ಹೆಂಗವ್ರೆ ಮೂನು ಭೂಲೋಕದಲ್ಲಿ ಬರ್ಬೇಕಾರೆ ಅದು ಕೂಡ ಆಯಿತು ದೇವರೇ, ನಿನ್ನ ಚಿತ್ತ ನಿರ್ವಹಿಸೋದಕ್ಕೆ ಬಂದಿದ್ದೀನಿ ಅದರ. ಅದು ಹೇಳ್ತಾರೆ ಹೆಂಗೆ ಹೇಳ್ತಾರೆ ಗೊತ್ತಾ, ಕ್ರೈಸ್ಟ್ ಹೇಳ್ಬೇಕಾರೆ ನೋಡಿ ಹೇಳ್ತಾರೆ ಇಲ್ಲಿ ಸಾಮ್ಸ್ ಚಾಪ್ಟರ್ 40, ಸಾಮ್ಸ್ ಚಾಪ್ಟರ್ 40 ಕೀರ್ತನೆ 40ರಲ್ಲಿ 7 ಓದಿ, ಅಲ್ಲಿ ಒಂದು ಪದ ಬರ್ತಾರೆ ಅದು ಹೀಬ್ರೂಸಲ್ಲಿ ಬರಲ್ಲ. ಕೀರ್ತನೆ 40ರಲ್ಲಿ 7ನೇ ವಾಕ್ಯ ಓದ್ರಿ ಯಾರಾದ್ರು.
ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ.
ಓಕೆ 8,
ನನ್ನ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಸಂತೋಷವು,
ನೋಡ್ರ
ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು.
ನನ್ನ ಸಂತೋಷ. ಇಂಗ್ಲೀಷ್ ಬರ್ತಾರೆ ಐ ಡಿಲೈಟ್ ಟು ಡೂ ದೈ ವಿಲ್ ಓ ಗಾಡ್ ಅಂತ ಹೇಳ್ತಾರೆ. ಇನ್ನು ನಿನ್ನೇನಂತಾರೆ, ದೈ ಲಾ ಇಸ್ ವಿತ್ ಇನ್ ಮೈ ಹಾರ್ಟ್. ನಿನ್ನ ಮಾತನ್ನ ನಾನು ಎಷ್ಟು ಜಾಗ್ರತೆಯನ್ನು ಕಾಪಾಡ್ಕೊಂಡಿದ್ದೆ, ನನ್ನ ಹೃದಯದಲ್ಲಿ ಏನು ಮಾಡಿದ್ದೀನಿ ಅದನ್ನ ನನ್ನ ಅಲ್ಲಿಗೆ ಮೇಲೆ ಬರ್ಕೊಂಬಿಟ್ಟಿ ಹೇಳ್ತಾರೆ. ಅದರ ಅದಕ್ಕೆ ಡಿಲೈಟ್, ಡಿಲೈಟ್ ಅಂದರೆ ಏನು ರೀ ಹೈಯೆಸ್ಟ್ ಏನ್ರಿ, ಹಾಂ ಹೈಯೆಸ್ಟ್ ಫಾರ್ಮ್ ಆಫ್ ಹ್ಯಾಪಿನೆಸ್ ರೀ ಅದರ. ನಾನು ತುಂಬ ಸಂತೋಷವಾಗಿರೋ ಜಾಗ ನಿಮ್ಗೆ ಕರ್ಕೊಂಡೋದ ಹೆಂಗಿರ್ತದೆ ನೋಡಿದ್ರೆ ಎಷ್ಟು ಸಂತೋಷ ಆಗ್ಬೋದು ಅದರ. ಅಷ್ಟೊಂದು ಖುಷಿ ಕ್ರಿಸ್ತನ್ಗಿತ್ತಂತೆ. ಯಾವುದಿಲ್ಲಪ್ಪ ಅಂದರೆ ದೇವ್ರ ಚಿತ್ತನ ಮಾಡೋದ್ರಿ, ಈ ವಿಚಾರದಲ್ಲಿ ಕ್ರೈಸ್ಟ್ ಕಾಂಪ್ರಮೈಸೇ ಇಲ್ಲ ರೀ ಅದರ. ಏನಾದರೂ ಸರಿ ಅದನ್ನು ಮಾಡೇ ಮಾಡ್ತೀನಿ ಆಮೇಲೆ ಮಾಡೇ ಮಾಡ್ತಾ ಇದ್ರು ಕ್ರೈಸ್ಟ್, ಅದರಲ್ಲಿ ಹಿಂದೆ ಮುಂದೆ ಇಲ್ಲ. ಕ್ರಿಸ್ತನ್ ಹೆಂಗಿದ್ದಾರೆ ನಿನ್ನೇನೋ ಹಾಗೆ ಇದ್ದಾರೆ, ಇವತ್ತು ಹಾಗೆ ಇದ್ದಾರೆ, ನಾಳೆ ಕೂಡ ಹೇಗಿರ್ತಾರೆ ಕ್ರೈಸ್ಟು ಹಾಗೇನೇ ಇರ್ತಾರೆ, ಚೇಂಜಸ್ ಇಲ್ಲ. ನಾವು ಸ್ವಲ್ಪ ನಮ್ಮನ್ನು ಹೋಲಿಕೆ ಮಾಡ್ಕೊಂಡು ನೋಡ್ಕೊಂಡ ಕ್ರೈಸ್ತಿಗೆ ಅಲ್ವರ, ನಾವು ನೆನ್ನೆ ಹೇಗಿದ್ರಿ ರಾ? ಸತ್ಯಕ್ಕೆ ಬರ್ಬೇಕಾದ್ರೆ ಫಸ್ಟ್ ಏನೋ ಆಸಕ್ತಿಯಿಂದ ಇರ್ತೀರಿ ಅಲ್ವರ? ಹಾಂ, ಕರೆಕ್ಟಾಗಿ ಎಲ್ಲ ವಾಕ್ಯಗಳನ್ನ ಕೇಳ್ತಾ ಇದ್ರಿ, ಎಲ್ಲ ಮೀಟಿಂಗನ್ನು ಅಟೆಂಡ್ ಮಾಡ್ತಾ ಇದ್ರಿ, ಕರೆಕ್ಟಾಗಿ ಸಭೆಗಳಿಗೆ ಬರ್ತಾ ಇದ್ರಿ, ಹೋಯ್ತಾ 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 ಏನು ಮಾಡ್ತೀರಿ ಅದರ? ನೆನ್ನೆ ಇದ್ದಂಗೆ ಇವತ್ತು ಇರೋದೇ ಇಲ್ಲ, ನೆನ್ನೆ ಇದ್ದಂಗೆ ಇವತ್ತಿಲ್ಲ ಅಂತಂದರೆ ನಾಳೆ ಏನು ಇರ್ತೀರಾ ಅಂತ ಗ್ಯಾರಂಟಿ ಅಲ್ವರ? ಅದಕ್ಕೆ ಇವೆಲ್ಲ ಶೋಧನೆಗಳನ್ನ ದೇವ್ರು ಏನಕ್ಕಪ್ಪ ಅನುಮತಿ ಮಾಡ್ತಾರೆ? ಕಾನ್ಸಿಕೇಟೆಡ್ ಪೀಪಲ್ಗೆ ಏನಕ್ಕೆ ಅನುಮತಿ ಮಾಡ್ತಾರೆ? ಹಿಂಸೆ, ಕಷ್ಟ, ತೊಂದರೆ ಇವೆಲ್ಲ ಏನಕ್ಕೆ ಅನುಮತಿ ಮಾಡ್ತಾರೆ ಗೊತ್ತಾ? ನೋಡ್ತಾವ್ರೆ ಇವನು ಹೆಂಗಿದ್ದಾನೆ, ನಿನ್ನೇನೋ ಹಂಗೆ ಇದ್ದಾನ, ಇವತ್ತು ಹಂಗೆ ಇರ್ತಾನ, ನಾಳೆನೋ ಹಂಗೆ ಇರ್ತಾನ ಅಂತ ನೋಡ್ತಾವ್ರ ದೇವ್ರು. ಏನು ಯಾವ ವಿಚಾರದಲ್ಲಿ ಅದರ ದೇವ್ರಿಗೋಸ್ಕರ ಮಾಡೋವಂಥ ವಿಚಾರದಲ್ಲಿ, ದೇವ್ರಿಗೋಸ್ಕರ ತ್ಯಾಗ ಮಾಡೋಂಥ ವಿಚಾರ, ದೇವ್ರಿಗೋಸ್ಕರ ಬಿಟ್ಕೊಡೋಂಥ ವಿಚಾರದಲ್ಲಿ ಏನು ಮಾಡ್ತಾವ್ರಿ ಇವರು ನೋಡ್ತಾ ಇರ್ತದ್ರ? ಮೊನ್ನೆಕ್ಕಿಂತ ಮೋಸವಾಗಿ ಹೋದರೆ ನಮ್ಮಲ್ಲಿ ಹೋಲಿಸ್ ಬಿಟ್ಕೊಟ್ಟು ಏನೂ ಪ್ರಯೋಜನ ಇಲ್ಲ ರೀ. ನಾವು ನೋಡಿದಲ್ಲ ಪವಿತ್ರಾತ್ಮನ ಇಡೀ ಲೋಕಜನಗಳನ್ನು ಸೃಷ್ಟಿಸಿದ ಮೇಲೆ ಎಷ್ಟೋ ಜನ ಸೆಕೆಂಡ್ ಅದಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಹೋಲಿಸ್ಬಿಟ್ಟಿದ್ದಿ ಅಂತಂದರೆ ಅವರು ದೇವ್ರ ವಾಕ್ಯಕ್ಕೇನಾಗಿಲ್ಲ ವಿಧೇನಾಗಿ ಇಲ್ಲ ರೀ ಅಲ್ವರ? ದೇವ್ರ ವಾಕ್ಯದಲ್ಲಿ ಏನು ತಪ್ಪಿಲ್ಲ ರೀ, ಅವ್ರಿಗೇನಿಲ್ಲ ಮನಸ್ಸು ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ಕೆಲವೊಂದು ಏನ್ರಿ ನಮ್ಮನ್ನು ನಾವೇ ಏನು ಮಾಡೋಕೆ ಗೊತ್ತಾ, ಈ ಕನ್ನಡಿ ನೋಡ್ಕೊಬೇಕು, ನಮ್ಮ ವಾಕ್ಯ ಎಂಬ ಕನ್ನಡಿ ನೋಡಿಕೊಂಡು ನಾನು ಎಲ್ಲಪ್ಪ ಇದ್ದೀನಿ, ನಿನ್ನೆ ಹೆಂಗಿದ್ದೆ, ಇವತ್ತು ಹೆಂಗಿದ್ದೀನಿ, ನಾಳೆ ಏನಾಗ್ತಾ ಇದ್ದೀನಿ ಅಲ್ವರ? ನಾವು ಇಂಪ್ರೂವ್ಮೆಂಟ್ ಇರಬೇಕು ರೀ ಒಂದಲ್ಲ ಒಂದು. ಅಲ್ಲರ ನಾವೇನು ಮಾಡ್ತೀರಿ, ಬರೀ ಕಾರಣಗಳು ಕೊಟ್ಕೊಂಡು ಎಕ್ಸ್ಕ್ಯೂಸ್ ಕೊಟ್ಕೊಂಡು ಹೋಗ್ಬಿಡ್ತೀವಿ ಅದರ. ಅದೇ ನೆಪ ಗಿಪ್ಪ ಎಲ್ಲ ಏನಾಗಲ್ಲ ದೇವ್ರ ಹತ್ರ, ವರ್ಕೌಟ್ ಆಗಲ್ಲ ಅದರ. ಅದಕ್ಕೆ ನೋಡ್ಬೇಕ್ರೆ ಕಾನ್ಸಿಕ್ರೇಷನ್ ಮೀನ್ಸ್ ಏನ್ರಿ? ನೋ ಕಂಡೀಷನ್ಸ್. ಯೇಸು ಕ್ರಿಸ್ತ ಹೇಳ್ತಾರೆ, ಹಾಂ, ಯಾರು ನನಗಾಗಿ ಏನ್ರಿ ತನ್ನ ಪ್ರಾಣನ ಕಳ್ಕೊತಾರೋ ಅದೇನು ಮಾಡ್ತಾನೆ ಅದನ್ನ ಪಡ್ಕೊಂತಾನೆ. ಯಾರು ಪ್ರಾಣನ ಉಳಿಸ್ಕೊಂತಾರೋ ಅವ್ರಿಗೆ ಏನು ಮಾಡ್ತಾನೆ ಅವನು ಕಳ್ಕೊಂತಾನೆ ಅಷ್ಟೇ. ದೇವ್ರಿಗೋಸ್ಕರ ಎಲ್ಲ ಕಳ್ಕೊಂಡಕ್ಕೆ ಏನಾಗಿರ್ಬೇಕು, ದೇವ್ರ ಮಕ್ಕಳು ರೆಡಿಯಾಗಿರ್ಬೇಕು ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಇದೇ ನಮ್ಗೆ ಟೆಸ್ಟ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನಿತಾ ಸಿಸ್ಟ್ ಓದ್ಬೋದಾ?
ಓದ್ತೀನಿ ಬ್ರದರ್. ಮುಂದಿನ ಕಾಲದಲ್ಲಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದೆಂದರೆ ಹಿಂಸೆ ಎಂಬರ್ಥವಲ್ಲ. ಯಾಕೆಂದರೆ ಮುಂದಿನ ಕಾಲದಲ್ಲಿ ಕ್ರಮವು, ವ್ಯವಸ್ಥೆಯು, ಆಡಳಿತವು ಇಂದಿನವುಗಳಿಗಿಂತ ಬಹು ವಿಭಿನ್ನವಾಗಿರುತ್ತದೆ. ಕಾರಣವೆಂದರೆ ಈ ಲೋಕದ ಪ್ರಭುವು ಸೈತಾನನಾಗಿದ್ದಾನೆ, ಆದರೆ ಮುಂಬರುವ ಕಾಲದಲ್ಲಿ ಆ ರಾಜನು ಯೇಸುಕ್ರಿಸ್ತನಾಗಿದ್ದಾನೆ. ಮಾನವ ಜಾತಿಯಲ್ಲಿ ಇಂದು ಹೆಚ್ಚಿನವರು ಇಚ್ಛಾಪೂರ್ವಕವಾಗಿ ಅಥವಾ ಇಚ್ಛೆ ಇಲ್ಲದೆ ತಿಳಿದೋ ತಿಳಿಯದೆಯೋ ಸೈತಾನನ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮುಂಬರುವ ಯುಗದಲ್ಲಿ ಇಡೀ ಲೋಕವು ಕ್ರಿಸ್ತನ ಮತ್ತು ಆತನ ನೈತಿಕ ರಾಜ್ಯದ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಆಗ ಸತ್ಯವನ್ನು ಎಲ್ಲರಿಗೂ, ಕೆಳಗಿನವರಿಂದ ಉನ್ನತ ಮಟ್ಟದಲ್ಲಿರುವವರೆಲ್ಲರಿಗೂ ಮುಕ್ತವನ್ನಾಗಿಯೂ ಸರ್ವಸಾಮಾನ್ಯವನ್ನಾಗಿಯೂ ಮಾಡಲಾಗುತ್ತದೆ. ಮುಂದಿನ ಯುಗದ ನೀತಿ ನಿಯಮವು ನೈತಿಕತೆ, ಸತ್ಯ, ಒಳ್ಳೆಯತನ ಮತ್ತು ಪ್ರೀತಿ ಇವುಗಳು ಆಗಿರುವುದರಿಂದ, ಆಡಳಿತವು ದೇವರ ರಾಜ್ಯವಾಗಿರುವುದರಿಂದ ಆ ಆಡಳಿತದೊಂದಿಗೆ ಮತ್ತು ಅದರ ನಿಯಮಗಳೊಂದಿಗೆ ಸಾಮರಸ್ಯಕ್ಕೆ ಬರುವವರು, ಸತ್ಯದ ಆತ್ಮವನ್ನು ಹೊಂದಿರುವವರು ಅವುಗಳ ಫಲವಾಗಿ ಯಾವುದೇ ಹಿಂಸೆಗೆ ತುತ್ತಾಗುವುದಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಅವರುಗಳು ಕೃಪೆ ಮತ್ತು ಆಶೀರ್ವಾದಗಳನ್ನು ಅನುಭವಿಸುವರು ಮತ್ತು ಅವರು ಹೊಂದಿಕೊಳ್ಳುವ ಪವಿತ್ರತೆಯ ಆತ್ಮನ ಅನುಪಾತಕ್ಕನುಸಾರವಾಗಿ ಪ್ರಗತಿಯನ್ನು ಹೊಂದಿಕೊಳ್ಳುವರು. ಆಯ್ತು ಬ್ರದರ್.
ಥ್ಯಾಂಕ್ ಯು ಸರ್. ಸರ್ ನೋಡಿದ್ರ ಕ್ರಿಸ್ತನ್ ರಾಜ್ಯದಲ್ಲಿ ಹಿಂಸೆ ಇರ್ತದ? ಇಲ್ಲ. ವೇದನೆ ತೊಂದರೆ ಯಾರೋ ಟಾರ್ಚರ್ ಕೊಡೋದಿರ್ತಾರ? ಏನೂ ಇಲ್ಲ ರೀ, ಎಲ್ಲ ಪ್ರೀತಿಯಿಂದ ಇರ್ತಾರೆ ಅದರ. ಸರಿ, ಮತ್ತೆ ಕ್ರಿಸ್ತನ್ ರಾಜ್ಯದಲ್ಲಿ ದೇವ್ರಿಗೆ ವಿಧಾನ ಆಗಿರೋ ಏನು ಬೆನಿಫಿಟ್, ಏನು ನಮಗೆ ಏನು ಆಶೀರ್ವಾದಗಳು ಸಿಗ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ? ದೇವ್ರ ಪವಿತ್ರಾತ್ಮ ಕೊಡ್ತಾರೆ, ನಮ್ಮ ಕೆಟ್ಟದ್ದೆಲ್ಲ ಬಿಡ್ತೀರಪ್ಪ ಕ್ರಿಸ್ತನ್ ರಾಜ್ಯದಲ್ಲಿ, ನಾವಂತಿರಲ್ಲ ಬಿಡ್ರಿ, ಲೋಕ ಜನಗಳು ಬಿಡ್ತಾರೆ. ಏನು ಪ್ರಯೋಜನ ಅವ್ರಿಗೆ, ಅವ್ರಿಗೇನು ಬೆನಿಫಿಟ್ ಅದರಿಂದ, ಲಾಭ ಏನು ಲೋಕ ಜನಗಳಿಗೆ? ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ನಡೀತಾ ಇದ್ದಾರೆ, ಅವ್ರಿಗೆ ಲಾಭ ಏನು ಕ್ರಿಸ್ತನ್ ರಾಜ್ಯದಲ್ಲಿ? ಏನ್ರಿ ಒಬ್ರಿಗೂ ಗೊತ್ತಿಲ್ವಾ ಕ್ರಿಸ್ತನ್ ರಾಜ್ಯದಲ್ಲಿ ಏನಾಯ್ತಾರೆ ಅಂತ? ಜನಗಳಿಗೆ ಏನು ಆಶೀರ್ವಾದ ಬರ್ತಾರೆ, ಏನು ಲಾಭ ಬರ್ತಾರೆ ಅಂತ ಏನು ಗೊತ್ತಿಲ್ವಾ?
ಕೃಪೆ ಸಿಗುತ್ತೆ.
ಸರಿ, ಕೃಪೆ ಅಂದರೆ ಏನು, ಏನು ಸಿಗ್ತದೆ ಕೃಪೆ ಅಂದರೆ ಹೇಳ್ರಿ?
ಏನು
ಇವಾಗ ಉದಾಹರಣೆಗೆ ಹೇಳ್ಬೇಕಾರೆ ನಿಮಗೇನು ಕೃಪೆ ಕೊಟ್ಟವ್ರೆ? ಕೃಪೆ ಅಂದರೆ ನಿಮ್ಗೇನು ಕೊಟ್ಟವ್ರೆ? ಇವಾಗ ಎಕ್ಸಾಂಪಲ್ ಹೇಳ್ಬೇಕಾ, ನಮ್ಗೇನು ಕೊಟ್ಟಾರೆ ಕೃಪೆ?
ನಮ್ಗ ಪ್ರತಿದಿನ ಇದ್ದಲ್ಲಿ ದೇವ್ರ
ಏನು ರೇಷ್ಮೆ
ಸತ್ಯ
ಸರ್, ನಾವು
ತಿಳಿದುಕೊಳ್ಳೋದು, ಸತ್ಯ ತಿಳಿದುಕೊಳ್ಳೋದು.
ಸತ್ಯ ತಿಳ್ಕೊಳೋದು, ವೆರಿ ಗುಡ್. ರೇಷ್ಮೆ ಮಾಸ್ಟರ್ ಹೇಳಿ, ನೀವೇನು ಹೇಳ್ದಲ್ಲ?
ಪ್ರತಿದಿನ ನಾವಿರೋ ಕಡೆನ ದೇವ್ರ ಹೊಕ್ಕೆ ಮನೆ ಮನೆಗೆ ಊಟ ಬರಾಕತ್ತೈತಿ.
ಅದೇ ತಪ್ಪೈತೆ ಇರೋದು, ಅದಕ್ಕೆಲ್ಲ ಆನ್ಲೈನಾಗ ಕೂತ್ಕೊಂಡ್ಬಿಡ್ತಾರೆ ಮನೆಗೆ, ಯಾರು ಪ್ರೇಯರ್ಗೆ ಬರಲ್ಲ ಇಂಗ್ಲೀಷ್ ಆಗಿ. ಸರಿ, ಓಕೆ ಹೇಳ್ರಿ, ನೆಕ್ಸ್ಟ್ ಹೇಳಿ. ಏನು ಕೃಪೆ ಬರ್ಬೋದು ಕ್ರಿಸ್ತನ್ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರು ಕೊಡೋಂಥ ಆಶೀರ್ವಾದಗಳೇನು? ತುಂಬ ಸಿಂಪಲ್ ಆನ್ಸರು, ನೀವು ಸ್ವಲ್ಪ ಥಿಂಕ್ ಮಾಡಬೇಕಷ್ಟೇ.
ನಿತ್ಯ
ಬ್ರದರ್ ಇಲ್ಲಿ
ನಿತ್ಯವಾಗಿದೆ,
ಇರಿ, ಒಂದು ನಿಮಿಷ ಒಂದು ನಿಮಿಷ, ಒಬ್ಬೊಬ್ರೆ ಒಬ್ಬೊಬ್ರೆ. ರೇಷ್ಮೆ ಅಷ್ಟು ಮೊದಲು ಹೇಳಿ.
ನಿತ್ಯ ಜೀವ ಬ್ರದರ್. ಅವ್ರಿಗೆ ಮನೆ ಇರ್ತತಿ, ತೋಟ ಇರ್ತವೋ.
ನಿತ್ಯ ಜೀವ, ಓಕೆ ಗುಡ್. ಪ್ರಪಂಚ ಹೇಳ್ರಿ.
ಸಮಾಧಾನದ ಒಂದು ಜೀವಿತ ಇತ್ತು.
ಸಮಾಧಾನ ಜೀವಿತ, ವೆರಿ ಗುಡ್, ಓಕೆ. ಸಂತೋಷ್ ಬದರ್ ಹೇಳಿ, ಆಲೇಶ್ ಬದರ್ ಹೇಳಿ.
ದೇವರ ಮಹಿಮೆ ತುಂಬಿರುತ್ತೆ ಬ್ರದರ್.
ದೇವ್ರ ಮಹಿಮೆ ತಂದಿರ್ತಾರೆ, ಓಕೆ ಗುಡ್. ಸರಿ, ಸಂತೋಷ್ ಬದರ್ ಹೇಳಿ.
ಬ್ರದರ್ ಇಲ್ಲಿ ಏನ್ ಕಳ್ಕೊಂಡಿದ್ರು ಅಲ್ಲಿ ಸಿಗ್ಬೋದು ಬ್ರದರ್.
ಏನೆಲ್ಲ ಕಳ್ಕೊಂಡಿದ್ರೆ ಸಿಗ್ತಾರೆ. ಸರಿ, ಬೇರೆ
ಬ್ರದರ್
ಹೇಳಿ. ಮೋಹನ್ ಮುದರ್,
ಸಮಾಜದಲ್ಲಿ ಎಲ್ಲರಿಗೂ ಪುನರ್ತನ, ಎಲ್ಲರಿಗೂ ಪುನರ್ತನ ಅಲ್ಲ ಬ್ರ.
ಎಲ್ಲರಿಗೂ ಪುನರುತ್ಥಾನ ಆಗ್ತಾರೆ ನೋಡ್ರ. ಅದು ಏನ್ರಿ ದೇವರ ಕೃಪೆ, ಅದರ ಎಕ್ಸಾಂಪಲ್ ಅದು. ಏನು ನಡೀತಾರೆ ಜೀವಿತದಲ್ಲಿ ಅಂತ, ಅದರ ಒಂದು ಪುನರುತ್ಥಾನ ಆಗ್ತದೆ, ವೆರಿ ಗುಡ್. ನೆಕ್ಸ್ಟ್, ಆಮೇಲೆ ಇನ್ನೇನಾಗ್ತದೆ? ದೇವರಾಜ್ಯದಲ್ಲಿ ಮನುಷ್ಯನಿಗೆ ಕೊಡೋಂಥ ಆಶೀರ್ವಾದಗಳೇನು? ಮೊದಲು ಪುನರುತ್ಥಾನ, ನೆಕ್ಸ್ಟ್
ಅವ್ರು ಕಳ್ಕೊಂಡಿರ ಸಮಾಧಾನ ವಾಪಸ್ ಕೊಡ್ತಾರ,
ಏನು
ಆರೋಗ್ಯ ಕೊಡ್ತಾರ,
ಏನು ಕೊಡ್ತಾರೆ?
ವಿದೇಶ ಆರೋಗ್ಯ ಕೊಡ್ತಾರ.
ಆರೋಗ್ಯ ಕೊಡ್ತಾರೆ, ವೆರಿ ಗುಡ್. ನೋಡ್ರ ಮನುಷ್ಯನಿಗೆ ಇವತ್ತು ಭಾರಿ ಟೆನ್ಷನ್ ಕೊಡೋದು ಏನು ಗೊತ್ತಾ? ಆರೋಗ್ಯ
ದೇಹದಾಗ ನೋವುಗಳು
ಅಲ್ವರ, ದೇವ್ರ ಆರೋಗ್ಯ ಕೊಡ್ತಾರೆ. ವ್ಯವಸ್ಥೆ ಮಾಡಿತೀನಿ, ಮನುಷ್ಯ 40 ವರ್ಷವರೆಗೂ ಚೆನ್ನಾಗಿರ್ತಾನ್ರಿ, 50 ವರ್ಷಕ್ಕೆ ಬತ್ತಾ 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 ಎಲ್ಲ ಥರ ಕಾಯಿಲೆಗಳು ಬರೋಕೆ ಏನಾಯ್ತಾರೆ, ಶುರು ಆಗ್ಬಿಡ್ತಾರೆ. ದೇವ್ರ ರಾಜ್ಯದಲ್ಲಿ ಕಾಯಿಲೆನೇ ಇಲ್ಲ ಅಂದರೆ ಎಂಥ ಆಶೀರ್ವಾದ ಅಲ್ಲ. ವ್ಯವಸ್ಥೆ ಮಾಡಿರ್ತೀನಿ, ಲೋಕದಲ್ಲಿ ಹಾಸ್ಪಿಟ್ಲ್ ಇಲ್ಲ ರೀ ಅದರ, ಯಾವ ಥರ ಕಾಯಿಲೆನೇ ಇರಲ್ಲ, ವ್ಯವಸ್ಥೆ ಮಾಡ್ತೀನಿ. ಅದರ ಜಿಯೋನ್ ನಿವಾಸಿಗಳು ಅಸ್ವಸ್ಥರು ಅಂತ ಹೇಳರು, ಏನು ಆಶೀರ್ವಾದ ರೀ. ಬಾಬಾ, ಯಾವ ಮೆಡಿಕಲ್ ಶಾಪ್ ಇಲ್ಲ, ಯಾವ ಟ್ಯಾಬ್ಲೆಟ್ ಸಿಕ್ಕಲ್ಲ ನಿಮಗೆ, ಯಾವ ಔಷಧಿ ಸಿಕ್ಕಲ್ಲ, ಯಾಕೆ ಬೇಕೇ ಆಗಿಲ್ಲ, ಅಮೃತಾಂಜನ್ ಇಲ್ಲ, ಏಡೋಕ್ಸ್ ಇಲ್ಲ, ತಲೆನೋವು ಇಲ್ಲ. ಅಬ್ಬಾ, ಏನ್ರಿ ಥಿಂಕ್ ಮಾಡಿ, ನಮಗೆ ದಿನ ಒಂದೊಂದೆಲ್ಲ ಒಂದು ಅಂಗಗಳು ನೋವ್ತಾನೆ ಇರ್ತದೆ ಅಲ್ವರ. ಆದರೆ
ಆಮೇಲೆ
ಕ್ರಿಸ್ತನ್
ಇನ್ನೊಂದು
ರಾಜ್ಯದಲ್ಲಿ
ಬ್ರದರ್, ಅದೇ ಪಿತೃಗಳು ಗೌರ್ಮೆಂಟ್ ನಡೆಸ್ತಾರೆ ಬ್ರದರ್ ಪಿತೃಗಳು.
ಅಲ್ವರ, ಅದೆಂಥ ಆಶೀರ್ವಾದ. ವ್ಯವಸ್ಥೆ ಮಾಡಿರ್ತೀನಿ, ಎಲ್ಲ ಕಡೆ ಬಂದ್ಬಿಟ್ಟು ಏನ್ರಿ ಟ್ರಾಫಿಕ್ ಪೊಲೀಸ್ ಹಿಡಿಯಲ್ಲ, ಅದರ ಬ್ಲಾಕ್ ಮಾಡಲ್ಲ, ಗುಂಡಿ ಇಲ್ಲ ರೋಡಲ್ಲಿ ಅಂತ ಹೇಳಂಗಿಲ್ಲ, ನನಗೆ ಆಹಾರ ಇಲ್ಲ ಅಂತ ಹೇಳಂಗಿಲ್ಲ. ಏನ್ರಿ ಪಿತೃಗಳು ಆಡಳಿತ ನಡೆಸ್ತಾ ಇರ್ತಾರೆ, ಮೋಸ ಇಲ್ಲ, ವಂಚನೆ ಇಲ್ಲ, ಲಂಚ.
ಎಲ್ಲಾ ತಲೆಮಾರಿನ ಪಿತೃಗಳನ್ನು ನೋಡಬಹುದು.
ಹಾಂ, ಪಿತೃಗಳ ನೋಡ್ಬೋದು, ಯಾಕೋಬ್ನ ಮೀಟ್ ಮಾಡ್ಬೋದು. ಯಾಕೋಬ್ ಏನಪ್ಪ ಮಾಡಿದೆ ನೀನು, ದೇವ್ರಂತ ಫೈಟ್ ಮಾಡಿದೆಲ್ಲ, ಹೆಂಗೆ ಫೈಟ್ ಮಾಡಿದೆ, ಹೆಂಗಿದ್ರು, ಏನು ಮಾಡಿದೀವಲ್ಲ, ಇವೆಲ್ಲ
ಕೇಳ್ಬೋದು,
ಕೇಳ್ಕೊಬೋದು ಅಲ್ವರ. ಯೋಚನೆ ಮಾಡಿ ಏನು,
ಕೇಳ್ತಾರೆ, ನಾವು ನೋಡ್ತೇವೆ.
ಹೌದು ಅಲ್ವರ, ಯೋಚನೆ ಮಾಡಿ ಏನು ಬ್ಲೆಸ್ಸಿಂಗ್ಸ್ ಅಲ್ವಾ. ಯೋಚನೆ ಮಾಡಿ ಅಬ್ರಹಾಮು, ಇಸಾಕು, ಯಾಕೋಬ್ ಎಲ್ಲ ದೇವ್ರ ಪ್ರವಾದಿಗಳನ್ನ ಎದ್ದು ಬಂದು ನೋಡ್ಬೇಕಾದ್ರೆ ದೇವರಾಜ್ಯದಲ್ಲಿ ಜನಗಳು ಅವ್ರನ್ನ ಫಿಸಿಕಲ್ ಆಗಿ ಮೀಟ್ ಮಾಡ್ಬೋದು ರೀ, ಫೇಸ್ ಟು ಫೇಸ್. ಯೋಚನೆ ಮಾಡಿ, ಈ ಕಾಲದ ಸೆಲೆಬ್ರಿಟಿ ಥರನ ಏನ್ರಿ ಅಮಿತಾಬ್ ಬಚ್ಚನ್ ಥರ ದೂರದಿಂದ ಟಟಾ ಬಾಯ್ ಬಾಯ್ ಅಂತೆಲ್ಲ ಹೇಳಂಗಿಲ್ಲ, ಜೊತೆಗೆ ಬರ್ತಾರೆ ಬೇಕಾರೆ ಅದರ. ಎಂಥ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಅಲ್ವಾ. ಬೈಬಲ್ನವ್ರ ಬಗ್ಗೆ ಓದಿರ್ತೀರಿ ಸಾರ್, ನಿಮ್ಮ ಬಗ್ಗೆ ಬೈಬಲ್ ಕೊಟ್ಟವ್ರು ಸಾರ್. ನೋಡಿ ಸರ್, ಅಬರಾಮ್ ಪಾಪ ಓದೇ ಇಲ್ಲ ಬೈಬಲ್, ಅಬರಾಮ್
ಅಜ್ಜ
ಏನ್ಬಿಟ್ಟು ಅಜ್ಜ ತಾತ, ಅಜ್ಜ ತಾತ ಅಲ್ಲ,
ದಿನಾನು ಭೇಟಿ ಆಗಕ್ ಹೋಗ್ಬೋದಲ್ಲ ಅಜ್ಜನ.
ಅಜ್ಜ ಅಂತೀರಾ, ಇರಿ ಹೇಳ್ಕೊಡ್ತೀನಿ, ಅಬ್ರಾಮ್ ಫೋನ್ ಮಾಡಿ ಹೇಳ್ತೀನಿ ನಾನು. ಅದರ ಅಬ್ರಾಮು ದೇವರಾಜ್ಯದಲ್ಲಿ ಬಂದು ಬೈಬಲಲ್ಲಿ ಬರ್ತಾರೆ. ಅರೆ ರೇ, ಇಲ್ಲೋ ನನ್ನ ಬಗ್ಗೆ ಗೊತ್ತಿರಲಿಲ್ಲ ಅದರ, ಎಲ್ಲ ಎಂಥ ಸೀಕ್ರೆಟ್ ಬರ್ತಾರೆ. ಅಬ್ರಾಮ್ ವಿಲ್ ಬಿ ಶಾಕ್ಡ್ ಅದರ, ಏ ನನ್ನ ಬಗ್ಗೆ ಬರ್ತಾರೆ ನೋಡಪ್ಪ, ಏ ನನ್ನ ಮಗನ ಬಲಿ ಕೊಟ್ಟಿದ್ದ ಬಗ್ಗೆ ಬರ್ತಾರೆ ನೋಡೋ, ಸಾರಾಗಿ ನಾನು ಹೇಳೇ ಇಲ್ಲ. ಸಾರಾಗಿ ಹೇಳಿರ್ತಾನ ಅವನು, ಅವನು ಯಾಕೆ ಹೋಗಿರಲ್ಲ, ಹೇಳ್ಗಿಳಿದ್ರೆ ಅವ ಅಮ್ಮ ಎಲ್ಲಿ ಗಾಟೆ ಮಾಡ್ತಾರೆ ಅಂತ. ಸಾರ ಏನಂತಾರೆ, ಶಾಕ್ ಆಗಿಬಿಡ್ತಾರೆ. ಥಿಂಕ್ ಮಾಡಿ, ಎಷ್ಟೇ ಥರ ಆಶೀರ್ವಾದಗಳಲ್ಲ. ನಾನು ಇನ್ನೇನು ಬರ್ಬೋದು ದೇವರಾಜ್ಯದಲ್ಲಿ, ಇನ್ನೇನು ಥರ ಆಶೀರ್ವಾದ ಹೇಳ್ರಪ್ಪ.
ಹಸುವಿಗೆ
ಬ್ರದರ್
ಸೈತಾನ್
ಸೈತಾನ
ಕಟ್ಟಾಕಿರ್ತಾರೆ ಬ್ರದರ್.
ಸೈತಾನ
ಆಮೇಲೆ
ಕಟ್ಟಾಕಿರ್ತಾರೆ, ಗುಡ್
ಗೋಳಾಟ ಇರೋದಲ್ಲ
ಹೇಳಿ ಮೋಹನ್ ಬ್ರ.
ಹಸುವೆ. ಮತ್ತೆ
ಇರಿ, ಒನ್ ಮಿನಿಟ್ ಒನ್ ಮಿನಿಟ್. ಶ್ವೇತಾ ಅಷ್ಟು ಹೇಳಿ.
ಕ್ರಿಸ್ತನ್ ರಾಜ್ಯದಲ್ಲಿ
ಹಸುವೆ
ಮರಣ
ಇರಲ್ಲ
ಇರೋದಿಲ್ಲ ಬ್ರದರ್, ಮತ್ತೆ ದುಃಖ ಇರೋದಿಲ್ಲ, ಗೋಳಾಟ ಇರೋದಿಲ್ಲ, ಕಷ್ಟ ಇರೋದಿಲ್ಲ.
ಓಕೆ ಗುಡ್, ದುಃಖ ಗೋಳಾಟ ಇರಲ್ಲ. ಆಮೇಲೆ ಶ್ವೇತಾ ಅಷ್ಟು ಹಸು ಇರಲ್ವಾ, ಹಸಿವೆ ಹಸಿವೆ ಇರಲ್ಲ ಅಂದ್ರ
ಹಸುವೆ ಬಾಯಾರಿಕೆ ಇರೋದಿಲ್ಲ ಬ್ರದರ್,
ಹೊಟ್ಟೆ ಹಸಿ ಇರಲ್ಲ ಅಂತೀರಾ?
ಅದು
ಹಸಿವೆ
ಪರಲೋಕರ.
ಇರೋದು
ಇರುತ್ತೆ ಬದರ್, ಅಲ್ಲಿ ಹಸಿವು ಇರುತ್ತೆ 1000 ವರ್ಷದ.
ಹಿಡಿದ್ರೆ ಹೆಂಗೆ ಮನುಷ್ಯಂಗತಿ.
ಒಳ್ಳೊಳ್ಳೆ ಹಣ್ಣುಗಳು, ಏದೇನ್ ತೋಟದ ಎಲ್ಲಾ ಹಣ್ಣು ಅಲ್ಲಿ ಬಿಡುಗಡೆ ಹಾಕು.
ಹಾ ನೋಡ್ರ ಎಲ್ಲ ಹಣ್ಣುಗಳು, ಇವಾಗೆಲ್ಲ ತರಕಾರಿ ಅಂಗಡಿಗೆ ಹೋದ್ರೆ ಹಣ್ಣುಗಳೆಲ್ಲ ಫ್ರೂಟ್ಸ್ ಹೇಳಿ ವಿದ್ಯಾಸ್ತ್ರ ಹೇಳಿ.
ಬಟ್ ಇದೆಲ್ಲ ನಮ್ಗಲ್ವಲ್ಲ ಬ್ರದರ್.
ಇವೆಲ್ಲ ನಮ್ಗಲ್ಲ ವಿದ್ಯಾಸ್ಟ್ರೋಡಿ ಕ್ಲವರ ನಮ್ಗಲ್ಲ ಅಂತ. ಸರಿ ಬಿಡಿ ಅವ್ರಿಗೆ, ತಿಂಗ್ ಬಿಡಣ ವ್ಯವಸ್ಥೆ
ನಾವು
ಮಾಡಿ.
ಪರಲೋಕದಲ್ಲಿ ಇರ್ತೀವಲ್ವಾ,
ಹೌದೌದು
ನಮಗೆ ಮನ್ನಾ ಕೊಡ್ತಾರ ಬ್ರದರ್, ದೇವದೂತರು ನಮ್ಮನ್ನಾ. ನಮ್ಗೆ
ಗುಡ್.
ಜಾಸ್ತಿ ಆಶೀರ್ವಾದ.
ಸರಿ ಓಕೆ, ಮನ್ನಾ
ಯುದ್ಧ ಇರಲ್ಲ,
ಕೊಡ್ಬೇಕು.
ಯುದ್ಧ ಬ್ರದರ್,
ಹಾಂ ಹೇಳಿ ಆನಂದ್ ಬ್ರದರ್ ಹೇಳಿ.
ಯುದ್ಧ ಇರಲ್ಲ ಬ್ರದರ್, ಮಿಲಿಟರಿ ಎಲ್ಲ ಇರಲ್ಲ.
ಮಿಲ್ಟ್ರಿ ಇರಲ್ಲ. ಓ ಮಿಲ್ಟ್ರಿ ಇಲ್ಲ ಬಿಡಿ, ನಿಮ್ ಬಾರು ಕ್ಲೋಸೆ ಅದರ.
ಬ್ರದರ್ ನಾನ್ ವೆಜ್ ಇರಲ್ಲ ಬ್ರದರ್.
ನಾನ್ ವೆಜ್ ಇರಲ್ಲ, ಅದೇ ಇವಾಗ ತಿನ್ಬಿಡಿ ಎಲ್ಲ ಚೆನ್ನಾಗೆ ಅದರ. ನೋಡ್ರಿ ಎಷ್ಟೆಲ್ಲ ಇದೆ ಬ್ಲೆಸ್ಸಿಂಗ್ಸ್ ಎಲ್ಲ ನೋಡಿ, ಇದನ್ನು ನೀವು ಡಿಸ್ಕಸ್ ಮಾಡ್ತಾರೆ, ಎಷ್ಟೆಲ್ಲ ಹೇಳ್ತೀರ ಪಾಯಿಂಟ್ಸ್ಗಳು ನೋಡಿದ್ರ ಎಷ್ಟು ಚೆನ್ನಾಗಿದೆ ನೋಡಿ. ತಿನ್ ದೇವರಾಜ್ಯದಲ್ಲಿ ಎಲ್ಲರಿಗೂ ಸಂತೋಷ. ಹಾಂ ಅದರ ಒಳ್ಳೆ ಆಹಾರಗಳು, ಒಳ್ಳೆ ಪದಾರ್ಥಗಳು ಅಂತ. ಒಂದು ಅಂಗಡಿಗೆ ಹೋದ್ರೆ ಏನ್ರಿ ಫ್ರೂಟ್ ಸ್ಟಾಲ್ಗೆ ಹೋದ್ರೆ ಎಷ್ಟೊಂದು ಹಣ್ಣುಗಳು ಇರ್ತಾವೆ ಗೊತ್ತಾ, ಕಲರ್ಫುಲ್ ಆಗಿ ಎಲ್ಲ ತೊಗೊಬೇಕು ಅಂತ ಮನಸ್ಸು. ಅರೆ ದುಡ್ಡು ಇರಲ್ಲ ದೇವರಾಜ್ಯದಲ್ಲಿ ಏನ್ರಿ, ಎಲ್ಲ ಗಿಡಗಳಿಂದ ಫ್ರೆಶ್ ಆಗಿ ತಿಂದು ಮಾಡೋದು ತಗೊಬೋದು.
ಸಣ್ಣ ತೋಟ ಬ್ರದರ್ ಅಲ್ಲಿ.
ಹಾ ತೋಟ ಅದು ಹೇಳ್ತಾರೆ ಬೈಬಲಲ್ಲಿ, ಸ್ವಂತ ಮನೆಗಳಲ್ಲಿ ವಾಸ ಮಾಡ್ತಾರೆ, ಬಾಡಿಗೆ ಮನೆ ಇಲ್ಲ, ಟೆನ್ಷನ್ ಇಲ್ಲ, ಬಾಡಿಗೆ ಮನೆ ಜಜೆಂಟು ಅಡ್ವಾನ್ಸ್ ಕೊಡಬೇಕು, ಬಾಡಿಗೆ ಕೊಡಬೇಕು, ಓನರ್ ತಕ್ಕಲಾರು ಎಲ್ಲ ಯಾವುದೂ ಇಲ್ಲ ರೀ. ಇವೆಲ್ಲ ಇಮ್ಯಾಜಿನ್ ಮಾಡಿ.
ಬ್ರದರ್ ಅಲ್ಲಿ ದುಡ್ಡು ಇಲ್ವಾ, ದುಡ್ಡು ಹಣ ಇಲ್ವಾ?
ಹಾಂ ದುಡ್ಡು
ಹಣ
ಬೇಕಲ್ಲ.
ಪ್ರಾಣಿಗಳು ಚೆನ್ನಾಗಿ ಆದ್ರೂ ಕೂಡ ಬೆರಿಬೋದ್ರಿ.
ಓಕೆ ಚೆನ್ನಾಗಿರ್ಬೋದು ಬೆಳಿಬೋದು. ದುಡ್ಡು ಬಗ್ಗೆ ಸಿಸ್ಟರ್ ಏನಂತಂದರೆ ನಮ್ಗೆ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಿಲ್ಲ, ಆದರೆ ಯಾವ್ದಾರ ಒಂದು ರೀತಿಯಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ಜಸ್ಟ್ ನಾನು ಥಿಂಕ್ ಮಾಡೋದು ಏನಪ್ಪ ಅಂತಂದರೆ, ದುಡ್ಡು ಅಂತ ಹೇಳ್ಬೇಕಾದ್ರೆ ನಮಗೆ ಏನಪ್ಪ ಅಂತಂದರೆ ಈ ಕರೆನ್ಸಿ ನೋಟ್, ಈ ನೋಟು ಕಾಯಿನ್ಸ್ ಎಲ್ಲ ಅದರ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಮುಂದಕ್ಕೆ ಬರೋ ದಿನಗಳಲ್ಲಿ, ಜಸ್ಟ್ ಒಂದು ಥಾಟ್ ಅಷ್ಟೇ ಅದರ. ಇವೆಲ್ಲ ಮೋಸ್ಟ್ಲಿ ಏನಿಲ್ಲ, ಈ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಯಾವುದು ಏನಾಗಿರಲ್ಲ ಇರಲ್ಲ. ಯಾಕಂದರೆ ಬೈಬಲ್ ಹೇಳ್ತಾರೆ ದ ಲವ್ ಆಫ್ ಮನಿ ಇಸ್ ರೂಟ್ ಆಫ್ ಆಲ್ ಇವಿಲ್ ಅಂತ ಹೇಳ್ತಾರೆ. ಈ ದುಡ್ಡು ಅಂತ ಆಸೆ ಬರಬೇಕಂದ್ರೆ ಮನುಷ್ಯಂಗೆಲ್ಲ ಕೆಡ್ತಾನೆ ಬರೋದು. ಸೊ ಪ್ರಾಬಬಲಿ ಎಲ್ಲ ಜನಗಳಿಗೂ ಉಚಿತವಾಗಿ ಸಿಕ್ಕೋ ಥರ ದೇವ್ರು ಏನು ಮಾಡ್ತಾರೆ, ಎಲ್ಲ ಆಶೀರ್ವಾದಗಳನ್ನ ಕೊಡ್ಬೇಕಾದ್ರೆ ಮನುಷ್ಯ ದುಡ್ಡಿಗಾಗಿ ತವಕ ಪಡಲ್ಲ, ಆದರೆ ಅದನ್ನು ಒಂದು ಮೀನ್ಸ್ ಆಫ್ ಟ್ರಾನ್ಸಾಕ್ಷನ್ ಥರ ಯೂಸ್ ಮಾಡ್ಬೋದು, ಬಟ್ ದಟ್ ವಿಲ್ ನಾಟ್ ಬಿ ದ ಸೋ ಇಂಪಾರ್ಟೆಂಟ್ ಪಾರ್ಟ್ ಇನ್ 1000 ಇಯರ್ಸ್. ಅದೇ ಅದೇ ಮುಖ್ಯತ್ವವಾಗಿರಲ್ಲ. ಹಾಂ
ದುಡ್ಡಿರಲ್ಲ ಬ್ರದರ್. ಅದು ಯಾವ ರೀತಿ ಮಾಡ್ತಂದ್ರೆ, ನಾವು ಸಣ್ಣದಾಗ ಕಾಡೋಕ ಧಾನ್ಯಗಳನ್ನ ಅವ್ರ ಮನೆಗಿಲ್ಲದ ಇವ್ರು ಕೊಡೋದು, ಇವ್ರ ಮನೆಗಿಲ್ಲದ ಅವ್ರು ತಗೊಳೋ, ಈ ತರ ಇವ್ರು ಬೆಳೆದ ಬೆಳೆನ ಅವ್ರಿಗೆ ಕೊಡೋದು, ಈ ತರ ಮಾಡ್ಬೋದಲ್ಲ.
ಖಂಡಿತವಾಗ, ಯಾಕಂದ್ರೆ ನೋಡಿ ಇವಾಗ ಮನುಷ್ಯ ಇಷ್ಟೊಂದು ದುಡ್ಡು ದುಡ್ಡು ಅಂತ ಹೋಗೋದು ಏನಕ್ಕೆ ಅಂದರೆ ಹೊಟ್ಟೆಪಾಡಿಗೆ. ದೇವ್ರ ಹೊಟ್ಟೆಪಾಡು ಮನೆ ವ್ಯವಸ್ಥೆ ಎಲ್ಲ ಕೊಟ್ಬಿಟ್ರು ಅಂತಂದರೆ ನೀನು ಇನ್ನೇನಕ್ಕಪ್ಪ ನಿನ್ನ ದುಡ್ಡಿಗಾಗಿ ಆಸೆ ಪಡ್ತೀಯಾ ಅಲ್ವಲ್ಲ. ಸೊ ನೋಡ್ಬೇಕಾದ್ರೆ ಇದನ್ನೆಲ್ಲ ದೇವ್ರು ಏನು ಮಾಡ್ತಾರೆ, ಆತನ ರಾಜ್ಯದಲ್ಲಿ ಇದನ್ನೆಲ್ಲ ಏನು ಮಾಡ್ತಾರೆ ಕ್ಲೀನಾಗಿ ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಬೆಸ್ಟ್ ನೆಕ್ಸ್ಟ್ ಏನು ಹೇಳಿ, ವಿದ್ಯಾಸ್ಥರು ಹೇಳಿದಲ್ಲ, ವಿದ್ಯಾಸ್ಥರು ಹೇಳ್ತಿದ್ರು
ಬ್ರದರ್ ಕೆಲಸ ಇರುತ್ತಲ್ಲ ಬ್ರದರ್,
ಕೆಲಸ
ದುಡ್ಡಿರಲ್ಲ ಅಂದೆ, ದುಡ್ಡಿರಲ್ಲ
ದುಡ್ಡು.
ಬ್ರದರ್
ಆ ದುಡ್ಡು
ದೇವ ರಾಜ್ಯದಲ್ಲಿ ದುಡ್ಡು ಇರಲ್ಲ, ದುಡ್ಡಿನ ಅವಶ್ಯಕತೆನೇ ಇಲ್ಲ.
ದುಡ್ಡಿನ ಅವಶ್ಯಕತೆ
ಇಲ್ಲ ಅಲ್ಲ, ಬಟ್ಟೆ ಎಲ್ಲ ಬೇಗ ಆಗ್ತದೆ, ಬಟ್ಟೆ ಎಲ್ಲ ನಾವೇ ಮನೆಯಲ್ಲಿ ಎಲ್ಲ ತಯಾರು ಮಾಡಕ್ಕಾಗುತ್ತೆ ಆಸ್ತಿ.
ಅದೇ ನಾವೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತ ವ್ಯವಸ್ಥೆ ಇರ್ತದೆ. ಯಾಕಂದ್ರೆ ಪಿತೃಗಳಲ್ಲಿ ಎದ್ದು ಬಿಡ್ತಾರಲ್ಲ, ಪಿತೃಗಳದ್ದು ಇನ್ನೇನು ಕೆಲಸ, ಇಂಡಸ್ಟ್ರಿಗಳು ಡೆವಲಪ್ಮೆಂಟು ಇವೆಲ್ಲ ಡೆಫಿನೆಟಾಗಿ ಏನು ಮಾಡ್ತಾರೆ ಮಾಡ್ತಾರೆ. ಆದರೆ ಪಿತೃಗಳ ಮುಖಾಂತರ ಏನು ಮಾಡ್ತಾರೆ ಮಾಡ್ತಾರೆ, ಯಾಕಂದ್ರೆ ಮನುಷ್ಯನಿಗೆ ಬಟ್ಟೆ ಬೇಕು, ಮನುಷ್ಯನಿಗೆ ಸ್ನಾನ ಮಾಡ್ತಾರೆ ಸೋಪ್ ಬೇಕು. ಸೊ ಇಂಡಸ್ಟ್ರೀಸ್ ಅಲ್ಲ ಇದೆ, ಆದರೆ ಅದನ್ನು ಡಿಫ್ರೆಂಟ್ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ, ಅಂದರೆ ಸ್ವಾರ್ಥವಾಗಿ
ಯಾಕಂದ್ರೆ
ಲಾಭದಾಯಕವಾಗಿ
ದುಡ್ಡು ಶಾಪ, ದುಡ್ಡು ಅಂದ್ರೆ ಶಾಪ, ಅಲ್ಲಿ ಶಾಪ ಇಲ್ಲ ಅಂದ್ರೆ ದುಡ್ಡಿಲ್ಲ.
ಅದೇ ಅದನ್ನು ಹ್ಯಾಂಡಲ್ ಮಾಡೋಂಥ ರೀತಿ ಏನಾಗಿರ್ತಾರೆ, ವಿಧವಾಗಿ ಬೇರೆ ಥರ ಇರ್ತಾರೆ ಅಷ್ಟೇ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಥರ ವ್ಯವಸ್ಥೆಗಳೆಲ್ಲ ಮಾಡ್ತಾರೆ. ಆಮೇಲೆ ಇನ್ನೊಂದಿನ ಒಬ್ಬರು ಸಿಸ್ಟರ್ ಏನೋ ಪಾಯಿಂಟ್ ಹೇಳಿದ್ರು, ಏನೋ ಒಂದು ಮುಖ್ಯವಾಗಿರುತ್ತೆ ಪಾಯಿಂಟು ಏನಪ್ಪ ಅಂದರೆ, ವ್ಯವಸಾಯ ತಾವಷ್ಟಿಗೆ ತಾವೇ ಮಾಡೋದ್ರಿಂದ ಬೈಬಲ್ ಒಂದು ವಾಕ್ಯ ಬೀಳ್ತಲ್ಲ, ತಾವು ದುಡ್ದಿಂತ ಫಲವನ್ನು ತನ್ನ ತನ್ನ ದ್ರಾಕ್ಷಿ ರಸದ ಫಲವನ್ನು, ದ್ರಾಕ್ಷಿ ಬಳ್ಳಿಯ ಫಲವನ್ನು ತಾನೇ ಅನುಭವಿಸುವನು ಅಂತ ಹೇಳ್ತಾರೆ. ಹಂಗಾರೆ ಏನರ್ಥ, ಬೇರೆಯವರು ಮಾಡಿದ್ರನ್ನ ಕಿತ್ಕೊಂಡು ತಿನ್ನೋಂಥ ಅವಶ್ಯಕತೆ ಇರಲ್ಲ, ಆಮೇಲೆ ಬೇರೆಯವ್ರ ತಗೊಳೋಂಥ ಅವಶ್ಯಕತೆ ಇರಲ್ಲ, ಅದೇನೋ ತೊಗೊಳೋದಿದ್ರು ಕೂಡ ಹೆಂಗಿರ್ತಾರೆ ಅಂತಂದರೆ ಒಂದು ಪ್ರೀತಿಯುಕ್ತವಾಗಿರ್ತದೆ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ನಮ್ಮ ಮನೇಲಿ ಒಂದು ಕೇಕ್ ಮಾಡ್ತೀರಿ ಅಂದರೆ ಪಕ್ಕ ಮನೆಗೆ ನಾವೇನು ಮಾಡ್ತೀರಿ ಕೊಡ್ತೀರಿ, ಏನಂತ ಅನಿಸ್ತೀರಿ, ನಾವು ಅದನ್ನ ಅವರಿಂದ ಎದ್ದು ನೋಡಬೇಕು ಅಂತ, ವಾಪಸ್ ಎದ್ದು ನೋಡಬೇಕು ಅಂತ ಅನಿಸಲ್ಲ, ಪ್ರೀತಿನ ಏನು ಮಾಡ್ತೀರಿ ಅನಿಸ್ತೀರಿ. ಸೊ ಕ್ರಿಶ್ಚಿಯನ್ ರಾಜರು ಈ ಥರ ಇರಬೇಕಾದ್ರೆ ಅವ್ನು ಸೆಲ್ಫಿಶ್ ಆ್ಯಟಿಟ್ಯೂಡ್ ಅಂತ ಏನಾಗಿರಲ್ಲ ಇರೋದಿಲ್ಲ ಅದರ. ಆಮೇಲೆ ಕೆಲವೊಂದೆಲ್ಲ ಪಬ್ಲಿಕ್ ವ್ಯವಸ್ಥೆಗಳಲ್ಲಿ ಹೇಗಿರ್ತಾರೆ, ಕಾಮನ್ ಆಗಿ ಜನರಲ್ಗೆ ಕಾಮನ್ ಆಗಿ ಬೇಕಾದಂಥ ವ್ಯವಸ್ಥೆಗಳು ಇದನ್ನು ಪಿತೃ ಕೂಡ ತಮ್ಮ ತಮ್ಮ ಒಂದು ಗೌರ್ಮೆಂಟ್ ಮುಖಾಂತರ ಸರಳವಾಗಿ ಮಾಡ್ತಾರೆ. ಎಕ್ಸಾಂಪಲ್ ಗ್ಯಾಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಬೇರೆ ಎಲ್ಲ ವ್ಯವಸ್ಥೆಗಳನ್ನ ಒಂದು ಸುಗಮವಾಗಿ ಏನು ಮಾಡ್ಬೋದು ಮಾಡ್ಬೋದು ಅವರ. ಓಕೆ ಗುಡ್.
ಇದರೀ ಈ
ಹ್ಞೂ
ಬಟ್ಟೆ ಬಗ್ಗೆ ಹೇಳಿದ್ರಲ್ಲ,
ಹ್ಞೂ
ಇಲ್ಲಿ ಈ ಲೋಕದಲ್ಲಿ ಯಾರು ಟ್ರೈಲರ್ ಕಲ್ತಿರ್ತಾರ, ಅಲ್ಲಿ ಎಲ್ಲರೂ ಅದನ್ನ ವಿದ್ಯೆ ಮುಂದುವರಿಸ್ತಾರ.
ಹೌದೌದು, ಅದೆಲ್ಲ ಯೂಸ್ ಮಾಡ್ಬೋದಲ್ಲ.
ಇಲ್ಲಿ ತರಬೇತಿ ಕಲ್ತಿರ್ತಾರ ಪ್ರತಿಯೊಬ್ರು,
ಹ್ಮ್
ಅಲ್ಲಿ ರಾಜ್ಯದ ಅಭಿವೃದ್ಧಿಗೆ ಅವನ್ನೆಲ್ಲ ಉಪಯೋಗಿಸ್ತಾರ.
ಖಂಡಿತವಾಗು, ಅದೆಲ್ಲ ತಮ್ಮ ಕೈ ಕೆಲಸ ಅಂತ ಹೇಳ್ಬೋದು. ಅದರ ಅವ್ರಲ್ಲಿ ಕೈ ಕೆಲಸದಲ್ಲ ಏನ್ ಮಾಡ್ತಾರೆ ಅದೆಲ್ಲ ಮಾಡ್ಬೋದು.
ಅಡುಗೆ ಎಲ್ಲ ಯಾರು ಮಾಡ್ತಾರೆ?
ಹ್ಮ್
ಅಡುಗೆ ಎಲ್ಲ ಯಾರು ಮಾಡ್ತಾರೆ? ನಾವೇನಾ?
ಅಡಿಗೆ ಇವಾಗ ವ್ಯವಸ್ಥೆ ಮಾಡಿರ್ತೀನಿ. ಇವಾಗ ನಮ್ಮ ಉದಾಹರಣೆ ಹೇಳ್ಬೇಕಾರೆ, ಇವಾಗ ನಾವೆಲ್ಲ ಒಂದು ಸೇರ್ತಿರಪ್ಪ ಅದರ, ಇವಾಗ ಉದಾಹರಣೆ ಏನಿಲ್ಲ, 25ನೇ ಡಿಸೆಂಬರ್ಗೆ ನಮ್ಮಲ್ಲಿ ಫುಲ್ ಡೇ ಮೀಟಿಂಗ್ ಇದೆ, ನಾವೆಲ್ಲರೂ ಸೇರ್ತೀರಿ, ಅವಾಗ ಅಡಿಗೆ ಯಾರು ಮಾಡ್ತಾರೆ?
ನಾವು ಮಾಡ್ತೀವಿ.
ಹಂಗೆ ನಾವು ಪ್ರೀತಿಯಿಂದ ಬಂದವಾಗ ಎಲ್ಲ ಒಗ್ಗಟ್ಟ ಕೈ ಹಾಕಿ ಏನು ಮಾಡ್ತಾರೆ, ಎಲ್ಲರೂ ಸಂತೋಷವಾಗಿ ಮಾಡ್ತಾರೆ. ಸೊ ಅದಕ್ಕೆ ದ ಲ್ಯಾಂಗ್ವೇಜ್ ಇನ್ ದ 1000 ಇಯರ್ಸ್ ಇಸ್ ಲವ್. ಆ ಪ್ರೀತಿಯಿಂದ ಬಂದ್ಬಿಟ್ಟಿದ್ರೆ ಈ ಸ್ವಾರ್ಥತನ, ಕೆಟ್ಟದ್ದು, ಹಗೆತನ, ದ್ವೇಷ, ಚಿಕ್ಕದು ದೊಡ್ಡದು, ಕೀಳು ಮೇಳು, ಇವೆಲ್ಲ ಯಾವುದಿರಲಿಲ್ಲ. ಅವಾಗ ಏನು ಗೊತ್ತಾ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಏನಾಗ್ತಾರೆ ಅವಾಗ ಸಿಗ್ತದೆ. ಓಕೆನಾ?
ಒಬ್ಬೊಬ್ರಿಗೆ ಒಂದೊಂದ್ ಮನೆನಾ?
ಹ್ಞೂ
ಒಬ್ಬೊಬ್ರಿಗೆ ಒಂದೊಂದ್ ಮನೆ ಇರುತ್ತಾ?
ಹೌದೌದು ಸರ್, ಬೈಬಲ್ ಅದೇ ಹೇಳೋದು, ಒಬ್ಬೊಬ್ರಿಗೆ ಒಂದು ಮನೆ ಇರ್ತಾರೆ ಅಂತ.
ಅಲ್ಲಿ ಒಬ್ಬೊಬ್ರೆ ಮದುವೆ ಎಲ್ಲ ಇಲ್ಲ ಅಂದ್ಮೇಲೆ ಒಬ್ಬೊಬ್ರು ಹೋಗ್ಬೇಕು.
ಹಾಂ, ಅದಾವ ಜೊತೆಗೆ ಫ್ಯಾಮಿಲಿ ಇರ್ಬೋದು, ಆದ್ರೆ ಬೈಬಲ್ ಹೇಳಿದ್ರೆ ಒಬ್ಬೊಬ್ರಿಗೆ ಒಂದು ಮನೆ ಇರ್ತಾರೆ ಅಂತ ಅಷ್ಟೇ.
ನಮ್ಮಮ್ಮ ಎಲ್ಲ ಸಿಗ್ತಾರೆ, ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಸಿಗ್ತಾರೆ
ಓ
ಅವ್ರ ಜೊತೆಗೆ.
ಖಂಡಿತವಾಗ, ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲ ಸಿಗ್ತಾರೆ, ಯಾರು ಅಂತ ಕಂಡುಹಿಡಿಬೋದು. ಆದರೆ ನೀವು ಇಲ್ಲಿ ಇದ್ದರೆ, ನೀವು ಮೋಸ್ಟ್ಲಿ ನೀವು ಕಾನ್ಸಿಕೇಷನ್ ಮಾಡಿದಿರ್ತಾನೆ.
ಯಾ ನಾವು ಇದೆಲ್ಲ ಅಲ್ಲಿ
ಹಾಂ, ನೀವು ಮೇಲೆ ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಕೇಳ್ತಾರೆ, ಇಲ್ಲಪ್ಪ ಹೋದ್ರು ಮ್ಯಾಗಿ ಅಂತಂದರೆ ಮೇಲೆ ಅವ್ರು ನೋಡಿ ಅಂತ ಹೇಳ್ತಾರೆ. ಸೊ
ನಮ್ಮ
ಟ್ರೈ
ಅಪ್ಪ
ಟು
ಅಮ್ಮ
ಮೇಕ್ ಎ
ಹುಡುಕ್ತಾ
ಕಾಲಿಂಗ್.
ಇರ್ತಾರೆ ನನಗೆ.
ಹಾಂ, ಸೊ ಯು ಶುಡ್ ಮೇಕ್ ಯು ಕಾಲಿಂಗ್ ಎಲೆಕ್ಷನ್ ಶೋರ್.
ನಮ್ಮ ಅಜ್ಜನ ಇದು ನಕ್ಷತ್ರ ಸಂತಾನಕ್ಕೆ ಹೋದ್ರು ಅಂತಾರ.
ಹಾಂ, ಕರೆಕ್ಟ್, ಸರಿ, ಓಕೆ. ಸೊ ಹಂಗಾದ್ರೆ ಮೀಟಿಂಗ್ ಏನು ಮಾಡೋಣ, ಡಿಸೆಂಬರ್ 25ಕ್ಕೆ ಮನೇಲಿ ಮೀಟಿಂಗ್ ಇರ್ತಾರೆ, ಫುಲ್ ಡೇ ಮೀಟಿಂಗ್ ಇರ್ತಾರೆ. ದಯವಿಟ್ಟು ಎಲ್ಲ ಸಹೋದರ ಸಹೋದರಗಳು ಯಾವುದೇ ಊರಲ್ಲಿದ್ದರೂ ಸರಿ ನಮ್ಮ ಮನೆಗೆ ಬರಬೇಕಾಗಿ ಕೇಳ್ಕೊಂತೀವಿ, ಯಾರು ಮಿಸ್ ಮಾಡಬೇಡಿ. ಓಕೆನಾ? ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಇರ್ತಾರೆ, ಆಮೇಲೆ ಒಳ್ಳೆ ಆಕ್ಟಿವಿಟೀಸ್ ಇದೆ, ಆಮೇಲೆ ಸಹೋದರ ಸಹೋದರಿಗಳು ಅಂದರೆ ಹೊಸೊಬ್ಬರು ಬ್ಯಾಪ್ಟಿಸಮ್ ಕೂಡ ತೊಗೊಂತಾರೆ. ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಬರಬೇಕಾಗಿ ಕೇಳ್ಕೊಂತೀವಿ. ಓಕೆ,
ಸೇಮ್ ಡೇ
ಕೊನೆಯದಾಗಿ,
ವಾಪಸ್ ಬರ್ಬೋದಲ್ಲ ಈಗ? ಸೇಮ್ ಡೇ?
ಹಾಂ, ಮಧ್ಯಾಹ್ನ ಒಂದು 3 o'clock ಎಲ್ಲ ಮುಗಿಸ್ಬಿಡ್ತೀರಿ, ಊಟ ಆಗಿದ ತಕ್ಷಣ ನೀವೆಲ್ಲ
ಹಾಂ
ಡಿಸ್ಕಸ್ ಆಗ್ಬೋದು, ಏನು ತೊಂದರೆ ಇಲ್ಲ.
ಓಕೆ.
ಸೊ ಓಕೆ,